Namaste grazie Domine.
Namah Purandaraya.
Namah Sripadarajaya. Namaste Vyasayogine. Namah Purandaraya. Vijayaryaya Te Namaha. Jnana Vairagya Sampannam. Bhakti Marga Pravartakam. Purandara Gurum Vande. Dasa Shrestham Dayanidhim. Jnana Vairagya Sampannam. Bhakti Marga Pravartakam. Purandara Gurum Vande. Dasa Shrestham Dayanidhim. Ajnana Dimirachedam. Buddhi Sampat Pradayakam. Vijnana Vimalam Shantam. Vyayakhya Gurum Bhaje. Ajnana Dimirachedam. Buddhi Sampat Pradayakam. Vijnana Vimalam Shantam. Vyayakhya Gurum Bhaje. Adata Ditrika Lajnam. Tyaga Bhoga Samanvitam. Agata Ditrika Lajnam. Agamartha Visharatam. Agata Ditrika Lajnam. Bhagannarya Gurum Bhaje. Agata Ditrika Lajnam. Agamartha Visharatam. Tyaga Bhoga Samayuktam. Bhagannarya Gurum Bhaje. Jaladeshta Nibhakaram. Jagadisha Padashrayam. Jagati Talavikhyatam. Jagannatha Gurum Bhaje. Prithvi Mandala Madhyasthaha. Purna Bodha Matanugaha. Vishnava Vishnu Hridayaha. Tannamasye Guru Mama. ಇವತ್ತಿನ ದಿವಸ ಹರಿಕಥಾಮೃತ ಸಾರ, ಅದರ ಬಗ್ಗೆ ಒಂದು ಪರಿಚಯಾತ್ಮಕವಾಗಿರ್ತಕ್ಕಂಥ ಒಂದು ಕಾರ್ಯಾಗಾರ, ಡಿವೈನ್ ಸಿಗ್ನಿಫಿಕೆನ್ಸ್ ಆಫ್ ಶ್ರೀ ಹರಿಕಥಾಮೃತ ಸಾರ. ಹರಿಕಥಾಮೃತ ಸಾರ ಹರಿದಾಸ ಸಾಹಿತ್ಯ, ಹರಿದಾಸ ಸಾಹಿತ್ಯ ಕನ್ನಡದಲ್ಲಿ ವೇದೋಪನಿಷತ್ತುಗಳ ಮಧ್ವ ಸಿದ್ಧಾಂತದ ಸಾರ ಸರ್ವಸ್ವವನ್ನೆಲ್ಲ ನಿರೂಪಣೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಹೊರಟಂತಹ ಸಾಹಿತ್ಯ. ಶ್ರೀಮದ್ ಆಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಇಡೀ ಶಾಸ್ತ್ರ ವಿಚಾರಗಳನ್ನು ಹೇಗೆ ಭಗವಂತನ ಸ್ತೋತ್ರ ರೂಪವಾಗಿ ಅನ್ವಯ ಮಾಡಿಕೊಳ್ಳಬೇಕು ಅನ್ನೋದನ್ನು ತಿಳಿಸಿಕೊಡು. ಒಂದೇ ವಂದ್ಯಂ ಸದಾನಂದಮ್ಮನ್ನು ಶುರು ಮಾಡಿ ಎಷ್ಟೆಲ್ಲ ಶಾಸ್ತ್ರ ಓದಿರ್ತೇವೆ, ಅದಿಷ್ಟು ಕೂಡ ದೇವರನ್ನ ಸ್ತೋತ್ರ ಮಾಡಬೇಕಾದರೆ ಹೇಗೆ ಮನಸ್ಸಿನಲ್ಲಿ ತಂದುಕೋಬೇಕು ಅನ್ನೋದನ್ನು ತಿಳಿಸಿಕೊಡು. ಅದರಲ್ಲಿ ರಾಗ ತಾಳ ಎಲ್ಲವನ್ನೂ ಕೂಡ ಬರಹಾಗೆ ಮಾಡಿದರು, ಅಂಕಿತವನ್ನು ಬರಹಾಗೆ ಮಾಡಿದರು. ಆನಂದ ತೀರ್ಥ ಪರ ಆನಂದ ವರದ ಅಂತ ಮತ್ತೆ ಪಲ್ಲವಿ ಬರಹಾಗೆ ಮಾಡಿದರು. ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ವೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ತೀರ್ಯತ್ಕಟಾಕ್ಷ ಬಲವತ್ತೇಜಿತಂ ನಮಾಮಿ, ಹೀಗೆ ಪಲ್ಲವಿಗಳನ್ನು ಬರಹ ಮಾಡಿದರು. ಅನಂತರ ಈ ಜೋಗುಡ ಹಾಡು ಇತ್ಯಾದಿ ಬರಹಾಗೆ ವಿಶ್ವಸ್ಥಿತಿ ಪ್ರಣಯ ಸರ್ಗ ಮಹಾಭಿಹೂತಿ ಇತ್ಯಾದಿ ಹಾಡಬೇಕಾದ್ರೆ ಒಳ್ಳೆ ರೋಗುಲ ಲಾಲಿ ಹಾಡು ಬರಹ ಮಾಡಿದರು. ಮಚ್ಚಕರು ಬಲ ಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಇತ್ಯಾದಿ ಹಾಗೆ ದಶಾವತಾರಗಳ ಸ್ತೋತ್ರ ಮಾಡೋದನ್ನು ಹೇಳಿಕೊಟ್ರು. ಕೇಶವ ಕೇಶವ ಶಾಸಕ ವಂದೇ ಪಾಚಧರಾಚಿತ ಶೂರವರೇಶ ಅಂತ ಹೇಳಿ ಭಗವಂತನ ಕೇಶವಾದಿ ರೂಪಗಳನ್ನೇ ಹೇಳ್ಕೊಟ್ರು. ಈಗ ಅನೇಕ ರೀತಿಯಲ್ಲಿ ದ್ವಾದಶ ಸ್ತೋತ್ರ ಭಗವಂತನನ್ನ ಪರಿಪರಿಯಲ್ಲಿ ಆರಾಧನೆ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಗ್ರಂಥ. ಅದನ್ನು ಕನ್ನಡದಲ್ಲಿ ಮೊದಲ ಬಾರಿಗೆ ಕನ್ನಡದಲ್ಲಿ ಹರಿದಾಸ ಸಾಹಿತ್ಯ ಸದ್ದಿದ್ದು ನರಹರಿತೀರ್ಥರು. ಶ್ರೀಮದ್ ಆಚಾರ್ಯ ಸಾಕ್ಷಾತ್ ಶಿಷ್ಯರು, ಶ್ರೀಮದ್ ಆಚಾರ್ಯರು ಪದ್ಮನಾಭ ತೀರ್ಥರು ನರಹರಿತೀರ್ಥರು. ಅವರಿಂದ ದಾಸ ಸಾಹಿತ್ಯದ ಒಂದು ಕನ್ನಡದಲ್ಲೇ ಉಗಮವಾಗಿದೆ. ಅದಾದಮೇಲೆ ಜಯತೀರ್ಥರು ಒಂದು ಕೃತಿಯನ್ನು ಬರೆದು ನೀಲಮೇಘ ಶ್ಯಾಮನ ಕೋಮಲಾಂಗನ ಕಂಡೆನ ಅಂತ ಒಂದು ಕೃತಿಯನ್ನು ಬರೆದು ಅದರ ಶ್ರೀಪಾದರಾಜರು ಬಹಳ ವಿಸ್ತಾರವಾಗಿ ಕೀರ್ತನೆಗಳು, ಯುಗಾಭೋಗಗಳು, ಸುಡಾದಿಗಳು, ವೃತ್ತರಾಮಗಳು, ದಂಡಕಗಳು ಎಲ್ಲವನ್ನೂ ಬರಹಾಗೆ ಮಾಡಿದರು. ಆ ಅದೇ ಕಾಲಕ್ಕೆ ವ್ಯಾಸರಾಜರು ವಿಸ್ತಾರವನ್ನು ಬೆಳೆಸಿದರು. ವಾದಿರಾಜ ಸ್ವಾಮಿಗಳು ಇನ್ನೂ ಬೆಳೆಸಿದರು. ಲಕ್ಷ್ಮೀಶೋಭನ ಹಾಡು, ವೈಕುಂಠ ವರ್ಣನೆ, ಗುಂಡಕ್ರಿಯೆ, ಸ್ವಪ್ನ ಪದಾದಿಗಳನ್ನು ಬರೆದು, ಸ್ವತಂತ್ರಗತಿಗಳನ್ನು ಬರೆದು, ಕೃತಿಯ ಸಂಖ್ಯೆಯಲ್ಲಿ ಮೊದಲ ಬಾರಿಗೆ ಯತಿತ್ರಯಗಳ ಹೆಚ್ಚು ಬರೆದಿದ್ದು ವೆರೈಟಿ ದೃಷ್ಟಿಯಿಂದ ಶ್ರೀಪಾದರಾಜರು. ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಸೇರಿಬಿಟ್ಟು ಶ್ರೀ ವಾದಿರಾಜ ಸ್ವಾಮಿಗಳು ಬರೆದರು. ಅದಾದ ಮೇಲೆ ಅದೇ ಕಾಲಕ್ಕೆ ಪುರಂದರದಾಸರಿಂದಾಗಿ ಬಹಳ ವ್ಯಾಪಕವಾದಂತಹ ಲಕ್ಷಗಟ್ಟಲೆ ಕೃತಿಗಳು ಬಂದಿದ್ದು ಪುರಂದರದಾಸರಿಂದ. 475,000 ಕೃತಿಗಳನ್ನು ಪುರಂದರದಾಸರು ಬರೆದು ಹರಿದಾಸ ಸಾಹಿತ್ಯವನ್ನು ಬಹಳ ವಿಸ್ತಾರಗೊಳಿಸಿದ್ದರು. ಎಲ್ಲ ಬಗೆಯ ಕೀರ್ತನೆಗಳು ಬಂದು ಹೋಯ್ತದೆ, ಬರದೇ ಇದ್ದಿದ್ದೇ ಇಲ್ಲ ಅಷ್ಟಾಯಿತು. ಅವರೇ ತಮ್ಮ ಒಂದು ಕೃತಿಯಲ್ಲಿ ವಾಸುದೇವನ ನಾಮಾವಳಿಯ ಕೃತಿ ಅನ್ನೋ ಒಂದು ಕೃತಿಯೊಳಗೆ ತಾವು ಬರೆದ ಕೃತಿಗಳ ವಿವರಣೆಯನ್ನೆಲ್ಲ ಕೊಡ್ತಾರೆ. ಅದಾದ ಮೇಲೆ ಶ್ರೀ ವಿಜಯದಾಸರು ಬಹಳ ವಿಸ್ತಾರವಾಗಿ ಬೆಳೆಸಿದ್ದು ವಿಜಯದಾಸರಾದರು. ಅದೇ ಕಾಲಕ್ಕೆ ಪ್ರಸನ್ನ ವೆಂಕಟದಾಸರು, ಮಹಿಪತಿದಾಸರು ಸ್ವಲ್ಪ ಹೆಚ್ಚು ಕಡೆ ಸಮಕಾಲಿಕರ ಆ ರೀತಿ ಬಂತು. ಆದರೆ ಹರಿದಾಸ ಪರಂಪರೆ ಒಂದು ವಿಶಿಷ್ಟ ರೀತಿ ಬೆಳೆದು ಬಂದಿದ್ದು ವಿಜಯದಾಸರಿಂದ. ಇವತ್ತು ಎಷ್ಟು ಹರಿದಾಸ ಪಂಥಗಳಿವೆ ಅದಕ್ಕೆಲ್ಲ ಮೊದಲು ದೀಕ್ಷೆ ಕೊಟ್ಟವರು ಅಂದರೆ ವಿಜಯದಾಸರಿಗೆ. ಪುರಂದರದಾಸರು ಯಾರಿಗೆ ದೀಕ್ಷೆ ಕೊಡಲಿಲ್ಲ, ವ್ಯಾಸರಾಜನ ತಾವು ದೀಕ್ಷೆ ತಗೊಂಡು ತಮ್ಮ ಮಕ್ಕಳಿಗೂ ಅವರ ಹತ್ರ ದೀಕ್ಷೆ ಕೊಡಿಸಿದರು, ತಾವು ಕೊಡಲಿಲ್ಲ. ಆದರೆ ವಿಜಯದಾಸರಿಗೆ ಸ್ವಪ್ನದಲ್ಲೇ ತಾವೇ ಕೊಟ್ಟರು, ಸ್ವಪ್ನದಲ್ಲಿ ತಾವು ಕೊಟ್ಟರು. ಮತ್ತು ಜಗನ್ನಾಥದಾಸರ ತಂದೆಗೆ ದೀಕ್ಷೆ ಕೊಟ್ಟವರು ಅವರೇ ಅಂತ ಜಗನ್ನಾಥದಾಸರು ಬರೀತಾರೆ. ನರಸಿಂಹದಾಸರು ಅಂತ ಜಗನ್ನಾಥದಾಸರ ತಂದೆ, ಅವರಿಗೂ ಸ್ವಪ್ನದಲ್ಲಿ ಅಂಕಿತ ಕೊಟ್ಟಿದ್ದು ಪುರಂದರದಾಸರು. ಈಗ ಇಬ್ಬರಿಗೆ ಪುರಂದರದಾಸರು ಅಂಕಿತವನ್ನು ಕೊಟ್ಟರು, ಒಬ್ಬರು ವಿಜಯದಾಸರು, ಒಬ್ಬರು ನರಸಿಂಹದಾಸರು. ವಿಜಯದಾಸರಿಂದ ತುಂಬ ಬೆಳೆದು ಬಂತು, ಎಲ್ಲ ಬಗೆಯಲ್ಲೂ ಕೂಡ ಒಂದು ಹರಿದಾಸ ಪಂಥವೇ ಆಗಿ ಬೆಳೆದು ಬಂದಿದ್ದು ವಿಸ್ತಾರವಾಗಿ ವಿಜಯದಾಸರು. ಆಮೇಲೆ ಅವರ ಹತ್ರ ಬಂದಿದ್ದು ಗೋಪಾಲದಾಸರು, ಅವರ ತಮ್ಮಂದಿರು. ಆಮೇಲೆ ಬಂದವರು ಜಗನ್ನಾಥದಾಸರು. ಜಗನ್ನಾಥದಾಸರು ಪ್ರಭಾವದ ದೃಷ್ಟಿಯಿಂದ ಸಾಕ್ಷಾತ್ ಶಿಷ್ಯರು, ಅಂಕಿತ ಪರಂಪರೆಯ ದೃಷ್ಟಿಯಿಂದ ಸಾಕ್ಷಾತ್ ಶಿಷ್ಯರಲ್ಲ ವಿಜಯದಾಸರಿಗೆ. ಆ ವಿಜಯದಾಸರ ಪ್ರಭಾವ ಭಾರಿ ಜಾಸ್ತಿ ಜಗನ್ನಾಥದಾಸರ ಮೇಲೆ. ಅವರಿಂದ ಬಂದ ಕೃತಿ ಹರಿಕಥಾಮೃತ ಸಾರ ಅವರಿಂದ ಬಂತು. ಅದು ದಾಸ ಸಾಹಿತ್ಯದ ಒಂದು ಮೇರು ಕೃತಿಯಾಗಿ, ದಾಸ ಸಾಹಿತ್ಯದ ಪ್ರಾತಿನಿಧಿಕ ಕೃತಿಯಾಗಿ, ಅತ್ಯಂತ ಮಹತ್ವಪೂರ್ಣವಾದ ಕೃತಿಯಾಗಿ ಬಂದಿದ್ದು ಹರಿಕಥಾಮೃತ ಸಾರ. ಶ್ರೀ ಜಗನ್ನಾಥದಾಸರು ಬಹಳ ದೊಡ್ಡ ವಿದ್ವಾಂಸರು. ಇಲ್ಲಿ ಗಮನಿಸಬೇಕಾದ ಅನೇಕ ಅಂಶಗಳಿವೆ. ಪುರಂದರದಾಸರು ಪರಿವರ್ತನೆ ಹೊಂದಾಗ 40 ವರ್ಷ ಅವರಿಗೆ, ಅನಂತರ ವಿಜಯದಾಸರು ಬದಲಾದಾಗ 33 ವರ್ಷ ಆಗಿದ್ದಾರೆ. ಅವರೆಲ್ಲ ಕೂಡ ವ್ಯಾಸರಾಜರತ್ರ ಪುರಂದರದ ಅಧ್ಯಯನವನ್ನು ಮಾಡಿದರು. ವಿಜಯದಾಸರು ಸ್ವಪ್ನದಲ್ಲೇ ಅವರಿಗೆ ಜ್ಞಾನೋದಯವಾಗಿ ಅವರು ಶಿಷ್ಟ ಅಪರೋಷ ಜ್ಞಾನಿಗಳು ಅನಿಸಿದರು. ಗೋಪಾಲದಾಸರು ಕೂಡ ಸಿಸ್ಟಮೆಟಿಕ್ಕಾಗಿ ನಾವೇನು ಇವತ್ತು ಓದುವಂತೀವಿ ಆ ರೀತಿ ಓದಿದವರಲ್ಲ ಅವರೆಲ್ಲ, ಅಪರೋಷ ಜ್ಞಾನಿಗಳಾಗಿ ಬಂದವರು, ವಿಶಿಷ್ಟವಾದ ದೈವಾನುಗ್ರಹದಿಂದ ಬಂದವರು ಆ ರೀತಿ ಬಂದರು. ಆದರೆ ಓದಿ ಸುಧಾಂತ ಪಾಠ ಓದಿ ಅದಕ್ಕೆ ಮಂಗಳ ಮಾಡಿ ಸ್ವತಃ ಪಾಠ ಪ್ರವಚನ ಮಾಡಿ ಆಮೇಲೆ ಹರಿದಾಸರಾಗಿ ಬಂದವರು ಅಂದರೆ ಶ್ರೀ ಜಗನ್ನಾಥದಾಸರು. ಶ್ರೀಪಾದರಾಜರು, ವಾದಿರಾಜರು, ವ್ಯಾಸರ ಸರಿನೇ, ದೊಡ್ಡ ಬುದ್ಧಾವ ಪಂಡಿತರು, ಒಳ್ಳೆ ಜ್ಞಾನಿಗಳು, ಕನ್ನಡದಲ್ಲಿ ಬರೆದವರು, ಯತಿತ್ರಯರನ್ನು ಬಿಟ್ಟು ಮೇಲೆ ಶಾಸ್ತ್ರೋಕ್ತ ಕ್ರಮದಲ್ಲಿ ಮೊದಲಿನಿಂದ ಓದಿಬಿಟ್ಟು ವಿಶೇಷ ರೀತಿಯಲ್ಲಿ ಕೃತಿಗಳನ್ನು ರಚನೆ ಮಾಡಿದವರು ಅಂತ ಹೇಳಿದರೆ ಜಗನ್ನಾಥದಾಸರು. ಅವರಿಗೆ ಒಳ್ಳೆಯ ಪಾಂಡಿತ್ಯ, ಕಥೆ ನಾವು ಕೇಳಿರುತ್ತೆ, ಒಳ್ಳೆ ಅದ್ಭುತವಾದ ಪಾಂಡಿತ್ಯ. ವರದೇಂದ್ರ ಸ್ವಾಮಿಗಳ ಪೂರ್ವಾಶ್ರಮ ಬಲರಾಮಾಚಾರ್ಯರು ಅಂತ ಹೆಸರು. ಅವರ ಹತ್ರ ಓದಿದವರು, ಮಂತ್ರಾಲಯದಲ್ಲಿ ಅಧ್ಯಯನ ಆಗಿತ್ತು. ಜಗನ್ನಾಥದಾಸರ ಅಧ್ಯಯನ ಆಗಿತ್ತು. ಶ್ರೀನಿವಾಸ ಆಚಾರ್ಯರು ಪೂರ್ವಾಶ್ರಮದ ಪೂರ್ವ ಜೀವನದ ಹೆಸರು. ಅಲ್ಲಿ ಅಧ್ಯಯನವನ್ನು ಮಾಡಿದರು, ಒಳ್ಳೆ ಪಾಂಡಿತ್ಯ ಬಂತು. ವಿಶೇಷ ರೀತಿಯಲ್ಲಿ ಅವರಿಗೆ ಅಹಂಕಾರ ಬಂತು ಅಂದರೆ ಸರಿಯಲ್ಲ, ಅಹಂಕಾರ ಬರಲಿಲ್ಲ, ಪಾಂಡಿತ್ಯ ಬಂತು. ಪಾಠ ಪ್ರವಚನ ಮಾಡೋಕ್ಕೂ ಶುರು ಮಾಡಿದರು. ಆದರೆ ಹರಿದಾಸರ ಬಗ್ಗೆ ಇನ್ನೂ ಸಹ ಆಗ ಒಂದು ಒಳ್ಳೆ ಭಾವನೆ ಕೆಲವರಿಗಿರಲಿಲ್ಲ. ಇವರಿಗೆ ಹರಿದಾಸರ ಸಂಪರ್ಕ ನೇರವಾಗಿ ಬಂದಿರಲಿಲ್ಲ. ವಿಜಯದಾಸರು ಇವರು ಸೋದರ ಮಾವ, ಭಾರಿ ದೂರದ ಸಂಬಂಧ, ಹತ್ತಿರ ಸಂಬಂಧನೆ, ಯಾವುದೋ ಕಾರಣಕ್ಕೆ ಬಂದಿರಲಿಲ್ಲ. ಹರಿದಾಸ ಸಾಹಿತ್ಯ ಕನ್ನಡ ಅಂಬೋದು ಒಂದು, ಅವ್ರ ಸೋದರ ಮಾವ ಅಂತ ಇನ್ನೊಂದು, ಅತಿ ಪರಿಚಯದ ಅವಜ್ಞ ಅಂತೇಳಿ ಅಂತ ಅದು ಒಂದು. ಹತ್ತಿರದಲ್ಲಿ ದೊಡ್ಡ ಜ್ಞಾನಿಗಳಿದ್ದರೆ ಅವರೇನು ಮಹಾಂತ ಪುರುಷರಿಗೆ ಬರೋದೊಂದು ಸ್ವಾಭಾವಿಕ. ಎರಡು ಕಾರಣದಿಂದ ಅವರಿಗೆ ಆ ಪ್ರಸಂಗ ಬಂದಿರಲಿಲ್ಲ, ತಾವಾಗಿ ಹೋಗಲಿಲ್ಲ. ವಿಜಯದಾಸರು ಮಾತ್ರ ಅವರಿದ್ದಲ್ಲಿಗೆ ಬಂದರು. ವಿಜಯದಾಸರ ಜೀವನದ ಒಂದು ಅದ್ಭುತ ಅಂದರೆ ತುಂಬ ಜನ ಉದ್ಧಾರ ಮಾಡಿದ್ರು ವಿಜಯದಾಸರು, ಅದು ಅವ್ರ ಇದ್ದಲ್ಲಿಗೆ ಹೋಗಿ ಅವ್ರ ಕೈಯಲ್ಲಿ ಬೈಸ್ಕೊಂಡು, ಮತ್ತೆ ಅವ್ರ ಕೈಯಲ್ಲಿ ಬೈಸ್ಕೊಂಡು ಉದ್ಧಾರ ಮಾಡಿ ಬಂದರು ವಿಜಯದಾಸರು. ಜಗನ್ನಾಥದಾಸರ ಹತ್ರ ಹಾಗೆ ಆಯಿತು. ಒಂದು ಬಾಗಭಟ್ಟ ಇವರು ಹುಟ್ಟಿದ ಊರು, ಬಾಗಭಟ್ಟ ಅಂತಿದೆ. ಮಾನ್ವಿಯಿಂದ ಈ ಕಡೆಗೆ ಹೋದರೆ ಚಿಕ್ಕಲಪರವಿ, ಇನ್ನೊಂದು ದಿಕ್ಕಿಗೆ ನಾವು ಹೋದರೆ ಸಿಂಧನೂರು ದಾರಿಯಲ್ಲಿ ಹೋಗಿ ರೈಟರ್ ಅಂತ ಹೋಗೋದು. ಅಲ್ಲಿ ಬಾಗಭಟ್ಟ ಅಂತ ಒಂದು ಸುಮಾರು 40 ಕಿಲೋಮೀಟರ್ ಆಗುತ್ತೆ ಅಲ್ಲಿ ಬಾಗಭಟ್ಟ ಅಂತ ಅವರು. ಅಲ್ಲೊಂದು ಪ್ರಾಣದೇವರು ದೇವಸ್ಥಾನ, ಅದ್ರ ಪಕ್ಕದಲ್ಲೇ ಜಗನ್ನಾಥದಾಸರು ಹುಟ್ಟಿದ ಮನೆ ಇರೋದು, ಪಕ್ಕದಲ್ಲೇ ಕ್ಲೋಸ್ ಆ ಟೆಂಪಲ್ಗೆ, ಅಷ್ಟು ಹತ್ತಿರದಲ್ಲಿ. ಅದೆಲ್ಲ ಬಿದ್ದೋಗಿತ್ತಾರೆ ಹೋದಾಗ, ರೆನೋವೇಟ್ ಮಾಡಿದ್ದಾರೆ ಅಂತ ಸುದ್ದಿ ನೋಡಿಲ್ಲ, ಅದನ್ನು ಎಲ್ಲ ಪೂರ್ತಿ ಬಿದ್ದೋಗಿತ್ತಾ ಹೋದಾಗ ಪ್ರಾಣದೇವರ ಗುಡಿಯಲ್ಲಿ ಹಿಡ್ಕೊಂಡ್ರು ವಿಜಯದಾಸರು. ಇವರು ಉದ್ಧಾರ ಮಾಡಲಿಕ್ಕೆ ಒಂದು ಸ್ವತಃ ತಾವೇ ಬಂದು ಊಟಕ್ಕೆ ಬನ್ನಿ ಅಂತ ಕರೆದ್ರು, ತಾವೇ ಬಂದು ಕರೆದ್ರು, ಪಕ್ಕದ ಮನೆಯೇ ಅದು ಸುಲಭ. ಅವರು ಅವರು ಹಿಂದೂ ಮುಂದೆ ಅವರ ಬಗ್ಗೆ ಕೂಸಿ ಮಗ ದಾಸ ಅಂತ ಒಂದು ಲೇವಡಿ ಮಾತನಾಡ ಅಭ್ಯಾಸ ಆಗಿತ್ತೆ ಕೆಲವರಿಗೆ. ಕೃಷ್ಣನನ್ನ ಜಾರ ಚೋರ ಅಂತಿದ್ರಲ್ಲ ಹಾಗೆ, ಅವನಿತ ಚೋರ ಗೋಪೀಚಾರ ಜಾರ ಅಂತ ಬೈ, ಹಾಗೆ ಇವರನ್ನು ಕೂಡ ಹಿಂದಿಂದ ಬೈಯುವ ಪದ್ಧತಿ. ಇವರು ಹಾಗೆ ಅಂದಿದ್ರಂತ ಒಂದ್ಸಲ, ಆದರೆ ಎದುರಿ ಬಂದಾಗವರೇ ಮಾತಾಡುವಂತ ವರ್ಚಸ್ಸಾಗಿತ್ತು ವಿಜಯದಾಸರದು, ಮಾತಾಡಲಿಕ್ಕಾಗಲಿಲ್ಲ, ಬರೋದಿಲ್ಲ ಅಂತಲೂ ಹೇಳಲಿಲ್ಲ, ಆಯ್ತು ಅಂದ್ಬಿಟ್ರೆ ಅಷ್ಟೇ. ಆದರೆ ಹೋಗ್ಲಿಕ್ಕೆ ಸಂಕೋಚ ಆಗಿತ್ತು, ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ ಅವರಿಗೆ. ಮತ್ತೆ ಕರೀಲಕ್ಕೆ ಬಂದ, ಹೇಳ್ಕಳಿಸ್ತೀನಿ ಅಂತ ಹೇಳಿದ್ರು, ಮತ್ತೆ ನಾ ಅವತ್ತು ಹೇಳ್ಕಳಿಸ್ತೀನಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಹೇಳ್ಕಳಿಸಿದ್ರೆ ಕಷ್ಟ ಅಂತ ಊಟ ಮುಗಿಸಿಬಿಟ್ರೆ ಅಷ್ಟೇ. ಇವತ್ತಾರು ಎರಡನೇ ಊಟಕ್ಕೆ ಹೋಗ್ತಾರೆ, ಆದ್ದರಿಂದ ಪರಿಸ್ಥಿತಿ ಗೊತ್ತಾಗೋದಿಲ್ಲ. ಹಿಂದೆ ಅದಿರಲಿಲ್ಲ, ಅದರಿಂದಾಗಿನೆ ಊಟ ಮುಗಿತು ಅಂದ್ರೆ ಮತ್ತೆ ಹೇಳಿ ಅಂತ ಕಾಲ ಇರಲಿಲ್ಲ ಹಿಂದೆ. ಇವತ್ತು ಆ ಕಾಲ ಬಂದು ಹೋಗ್ಬಿಟ್ಟಿದೆ, ಯಾಕಂದ್ರೆ ಯಾರು ಚಿತ್ರಾವತಿ ಪ್ರಾಣವತಿ ತಗೊಂಡೇ ಇರೋದಿಲ್ಲ, ಅದರಿಂದ ಏನ ಅನಧಿಕೃತ ಊಟ ಇದ್ದಾಗಲೇ. ಆಗ ಆ ಮಾಡಿ ಊಟ ಮುಗಿಸಿ ಕೂತ್ಬಿಟ್ಟು ಅಷ್ಟೊತ್ತಿಗೆ ಅವ್ರು ಹೇಳ್ಕೊಳ್ಳಿ ಬಂದಿದ್ದು ಎಲ್ಲ ತಯಾರಾಗಿದೆ, ಬರೋದು ಪಕ್ಕದ್ದೇ ಮನೆ. ಹಾಗೆ ಇವರಿಗೆ ಏನು ಹೇಳಿದ್ರು ಗೊತ್ತಾಗಲಿಲ್ಲ. ಒಂದು ಸುಳ್ಳು ಕಾರಣ ಹೇಳಿದ್ರು, ನಾವು ಊಟ ತಡ ಆದರೆ ಹೊಟ್ಟೆ ನೋವು ಬರುತ್ತೆ, ತಡಿಲಕ್ಕಾಗೋದಿಲ್ಲ, ಅದಕ್ಕೆ ನಾವು ಊಟ ಮುಗಿಸಿಬಿಟ್ಟಿವಿ ಅಂತ ಹೇಳಿ ಅವರು ಸರಿ ಅಂದರು. ವಿಷಯ ಮುಗಿಸಿದ್ರು, ಆಯ್ತು ಅವ್ರು ಮುಗಿಸ್ಕೊಂಡು ಹೊರಟೋಗ್ಬಿಟ್ರು ಅಷ್ಟೇ. ಸರಿ ಅಂದ್ರೆ ಅಷ್ಟೇ, ದೈವಿಕವಾದಂತಹ ವಿಷಯ ಆಗಿರ್ತದೆ ಅಂದ್ರೆ ದೊಡ್ಡವರು ಅಂತ ಹೇಳಿದ್ರು ಸುಳ್ಳು ಸತ್ಯ ಆಗೇ ಬಿಡುತ್ತೆ, ಆ ಕ್ಷಣಕ್ಕೆ ಸಲೈಟ ಹೊಟ್ಟೆ ಸುರು ಶುರುವಾಗಿ ಬಿಡ್ತಾಗಲೇ. ಒಂದು ಮಾತಿದೆ, ಕೆಲವು ಫಲ ನಿಧಾನ ಕೊಡುತ್ತಂತೆ, ಕೆಲವು ಇಮ್ಮಿಡಿಯೇಟ್ ಕೊಡು, ಇನ್ಸ್ಟೆಂಟ್ ಕೊಡುತ್ತಂತೆ, ಕೆಲವು ಇನ್ಸ್ಟೆಂಟ್ ಕಾಫಿ ಗಿಫಿ ಗೊತ್ತು, ಇನ್ಸ್ಟೆಂಟ್ ಶಾಪ ವರ ಗೊತ್ತಿಲ್ಲ ನೆಗಲಿ. ಅತ್ಯುತ್ಕಟೈಹಿ ಪುಣ್ಯಪಾಪೈಹಿ ಇಹೈವ ಫಲಮಷ್ಟೇ. ಅತ್ಯುತ್ಕಟವಾದ ಪುಣ್ಯಪಾಪ ಮಾಡಿದಾಗ ಇಮ್ಮಿಡಿಯೇಟ್ ಅಟ್ಯಾಕ್ ಮಾಡುತ್ತ, ಬೆಂಕಿಗಳು ಕೈ ಇಡ್ತೀರಿ ತಕ್ಷಣ ಸುಟ್ಟು ಬಿಡುತ್ತ, ಎಲ್ಲ ಕೆಟ್ಟ ನೀರು ಕುಡಿತೀರಿ ಕಾಲರ ಒಂದು ನಾಲ್ಕೈದು ದಿವಸ ಎಕ್ಸಿಬಿಟ್ಟಾಗಬೇಕಾದ್ರೆ, ಕೆಲವು ನಾಲ್ಕಾರು ವರ್ಷ ಬೇಕು, ಹೆಚ್ ಐ ವಿ ಅವೆಲ್ಲ ಬರಬೇಕಾದ್ರೆ 2-4-5 ವರ್ಷ ಬೇಕು, ಕಷ್ಟ ಬರೋದಿಲ್ಲ ಅವೆಲ್ಲ ಕೂಡ. ಈ ಬೆಂಕಿಯೊಳಗೆ ಕಟ್ಟಿ ಇಮ್ಮಿಡಿಯೇಟ್ ಸುಟ್ಟು ಬಿಡುತ್ತೆ. ಹಾಗೆ ದೊಡ್ಡವರ ಸಾಹಸ ಬೆಂಕಿ ಇದ್ದಾಗೆ ಅಂತ ಹೇಳಿದ್ದ, ಜ್ಞಾನಿಗಳ ಸಾಹಸ ಆಕ್ಚುಯಲ್ ಫೈರ್, ಫೈರ್ ಹಾಕಿ ಬಾಂಬ್ ಇದ್ದಾಗೆ ಶುರುವಾಗಿ ಬರ್ತ ಹೊಟ್ಟು ಉಲ್ಬಣಿಸಿ ಬಿಡುತ್ತೆ ಕ್ಷಣ ಮಾತ್ರದಲ್ಲಿ ದೊಡ್ಡದ ಬೆಳೆದು. ಅವ್ರಿಗೆ ಆಶ್ಚರ್ಯ ಆಯ್ತು, ಏನಿದು ಅಂತ ಹೊಟ್ಟೆನೋ ಅನುಭವಿಸೇ ಇರಲಿಲ್ಲ ಪಾಪ. ಯಾವ ವರ್ಷ ತೊಗೊಂಡು ಹೆಚ್ಚಾಗ್ತಿತ್ತ ಹೊರತು ಕಡಿಮೆ ಆಗಲೇ ಇಲ್ಲ. ಕೊನೆಗೆ ಅವರು ಪ್ರಾಣದೇವರ ಸೇವೆ ಮಾಡ್ತಾರೆ, ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸೇವೆ ಬರ್ತಾರೋ, ಸೇವೆ ಮಾಡಿದ ಪ್ರಾಣದೇವರ ಎದುರಿಗೆ ಇದ್ದಾರೆ, ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ತಂದು ಆಗ ಅವರಿಗೆ ಸೂಚನೆಯಾಗಿ ಇಲ್ಲಿ ಅಲ್ಲ, ನೀವು ಬೇರೆ ಕಡೆ ಹೋಗಿ ಅಂತ ಹೇಳಿದರು. ತಕ್ಷಣ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸೂಚನೆ ಆಯಿತು. ಅವ್ರ ಸೂಚನೆ ವಿಶೇಷ ರೀತಿಯಲ್ಲಿ ಕೊಟ್ಟು, ಸ್ವಪ್ನದಲ್ಲಿ ಯಾವಾಗಲೂ ಕೂಡ ಒಂದು ಮಾತಿದೆ, ಕ್ಲಾರಿಟಿ ಕಡಿಮೆ, ವಿಷಯ ಇರುತ್ತೆ ಕ್ಲಾರಿಟಿ ಕಡಿಮೆ ಇರುತ್ತೆ, ಅದು ಸ್ವಪ್ನದ ರೀತಿಯೇ ಹಾಗೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷ ಅಂತ ಹೇಳ್ತಾರೆ. ದೇವತೆಗಳು ಇಂಡಿಕೇಟ್ ಮಾಡ್ತಾರೆ ಹೊರತು ಅದನ್ನು ಸ್ಪಷ್ಟ ಹೇಳೋದಿಲ್ಲ. ಹೋಗ್ತಿರ್ತಾರೆ ಕಾರಲ್ಲಿ ವೇಗವಾಗಿ, ಏನು ಮಾಡಿರ್ತಾರೆ, ಹೀಗೀಗ ತೋರಿಸ್ತಾರಷ್ಟೇ, ಬಲಕ್ಕೆ ತಿರುಗಿ ಅಂತ ಹಾಕೋದಿಲ್ಲ, ಎಡಕ್ಕೆ ತಿರುಗಿ ಅಂತ ಹಾಕೋದಿಲ್ಲ, ಬರೀ ಸಿಂಪಲ್ ಕೊಟ್ಬಿಡ್ತಾರಷ್ಟೇ. ಅರ್ಥ ಆದ್ರೆ ಗುರುದವ್ರು ಏನು ಅಂತ ನೋಡ್ಕೊಂಡ ಇದ್ರೆ ಬಜಿತಾರೆ, ಹೀಗೆ ಹಾಕ್ತಾರೆ ಹಾಸ್ಯಕರಲ್ಲಿ ಅವರವರ ಸಿಗ್ನಲ್ಸ್ ಅರ್ಥ, ಸ್ವಪ್ನಲ್ಲ ಸಿಗ್ನಲ್ಸ್ ಇದ್ದಾಗ ಅಲ್ಲಿ ಸೂಚನೆ ಆಯ್ತು. ಏನಂತ, ಕಡದ ವಸ್ತುನ ಕಡದಲ್ಲೇ ಹುಡುಕಬೇಕು ಅಂತ ಹೇಳಿ, ಇಷ್ಟೇ ಒಗಟಿದ್ದಾಗಾಯ್ತು. ಆಗ ಅವ್ರು ಯೋಚನೆ ಮಾಡಿದ್ರು, ಹೊಟ್ಟೆ ಯಾವ ಶುರುವಾಯಿತು ಯೋಚನೆ ಮಾಡಿದ್ರು. ಯಾವ ಎಷ್ಟೋ ಜನ ರೋಗ ರೋಜನೆ ಬಂದಾಗ ಫಿಸಿಕಲ್ ಯೋಚನೆ ಮಾಡ್ತಾರೆ ಜನ, ಆದರೆ ಸ್ಪಿರಿಚುವಲಿ ಯೋಚನೆ ಮಾಡಿದ್ರು, ಯಾವತ್ತು ಶುರುವಾಯಿತು ಇದು ಯೋಚನೆ ಮಾಡಿದಾಗ ಆಗೋದು, ಓಹೋ ಅವತ್ತು ವಿಜಯದಾಸರ ನಿಮಿತ್ತ ಸುಳ್ಳು ಹೇಳಿದ್ದು ನೆನಪಾಯ್ತು, ಅದರಿಂದ ಆಗಿರಬೇಕು ಅಂತ ಅನ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡ್ರೆ ತಪ್ಪನ್ನು ಅಲ್ಲೇ ತಿದ್ದುಕೊಂಡು ಬಿಟ್ರೆ ನಾವು ಕರೆಕ್ಟ್ ಮಾಡೋದು ಭಾರಿ ಸುಲಭ. ರೂಟ್ ಹುಡುಕ್ಬೇಕು ಯಾವಾಗ ಕೆಮ್ಮಾಗಿರುತ್ತೆ, ಕೆಮ್ಮ ಯಾತಕ್ಕೆ ಬಂದು ಒಂದು ಹುಡುಕಿ ಕೊಟ್ಟಾಗ ಅದು ಮೂಲ ನಾಶ, ಪೂರ್ಣ ವಾಸಿ ಆಗಿದೆ. ಇದರ ಟೆಂಪರಲ್ಲಿ ಹೋಗೋದು ನೋಡಿ ಯೋಚನೆ ಮಾಡಿ ಅದಕ್ಕೆ ಹೇಳ್ತಾರೆ. ಇಲ್ಲಿ ಒಂದು ರಿಂಗ್ ಕಳ್ಕೊಂಡು ಮೆಜೆಸ್ಟಿಕ್ ಅಲ್ಲಿ ಹುಡುಕೋದು ಹೋಗಿ ಹ್ಯಾಕ್ ಸಿಗುತ್ತೆ ಅಂತ ಹುಡುಕೋದು ಏನು ಸಿಗ್ ಇನ್ನೊಬ್ರು ಸಿಗ್ಬೇಕಷ್ಟೆ, ಕಳ್ಕೊಂಡಿದ್ದೀನಿ ಇವ್ರ ಅಂತ ಸಿಗೋದಿಲ್ಲ. ಅದ್ಮೇಲೆ ಅಲ್ಲಿ ಕಳ್ಕೊಂಡು ಹೋಗಿ ಕಳ್ಕಲ್ಲೇ ಹುಡುಕ್ಬೇಕಾದ್ರಿಂದ ನಾ ಮಾಡಿದ ತಪ್ಪನ್ನು ಯಾರಿ ಮಾಡಿರ್ತೇವೋ ಅವರಿಂದಲೇ ಪರಿಹಾರ ಮಾಡ್ಕೋಬೇಕು. ಕಷ್ಟ ಗೊತ್ತೆ, ಇನ್ನು ಅವ್ರು ಇದರೆಲ್ಲ ಹಾಗೆ ಹೇಳೋದಿಲ್ಲ ಅಂತ ಮುಂದಿನ ಕೃತಿಯಲ್ಲಿ ಬರೀತಾರೆ. ಮುಂದಿನ ಕೃತಿಯಲ್ಲಿ ಬರೆದು ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅವರು ಸೇವೆ ಮಾಡಿದ್ದೇನೆ, ಅಪಮೃತ್ಯು ಬಂತು ಪರಿಹರಿಸಬೇಕು. ಸಾಧನ ಶರೀರವಿದು ನೀರ ಇದೆ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಆಮೇಲೆ ಇವರಲ್ಲಿ ರೋಗ ಹರಡಿ ಸಾಗರ ರಾಯರ ಸೇವೆ ಮಾಡಿದ ಕುರಿತಾಗಿ ರೋಗ ಹರಣೆ ಕೃಪಾಸಾಗರ ಅಂತ ಹೇಳಿ ರೋಗ ಹರ ಅಂತ ಸ್ತೋತ್ರ ಮಾಡಿದ ವಿಜಯದಾಸರ ಹೊರಟರಲ್ಲ, ಕೃತನ ದೊರಕಿತಲ್ಲ ಏನಾಗಿ ರಂಗನ ದೊರಕಿತಲ್ಲ ಅಂತ ಹೇಳಿ ಅವ್ರ ಮೇಲೆ ಸ್ತೋತ್ರ ಮುಂದಿಂದಲ್ಲ. ಕೂಡ ಅವರು ಕೂಡ ಅಂತ ಆಸೆ ಮಾಡಲಿಲ್ಲ, ನಾವು ಬೇಸರ ಪಟ್ಟಿದ್ದರಿಂದ ಇದೇನು ಆಗಲಿಲ್ಲ. ಜ್ಞಾನಿಗಳೆಲ್ಲ ಗೆದ್ದಿರ್ತಾರೆ ಅದೆಷ್ಟು ಕೂಡ, ಎಲ್ಲ ಮಾನವ ಎಲ್ಲ ಗೆದ್ದವರು, ನನಗೇನು ಆಗೇ ಇಲ್ಲ ಅದರಿಂದ. ಆದರೆ ಇದರ ಫಲ ನಮ್ಮ ಕೋಪ ಅಲ್ಲ, ಗೋಪಾಲದಾಸರು ಬೇಜಾರು ಮಾಡಿಕೊಂಡಿದ್ದಕ್ಕಾಯ್ತು ಅಂತ ಹೇಳಿದ್ದಾರೆ. ಯಾಕೆ ತಮ್ಮ ಗುರುಗಳಿಗೆ ದ್ರೋಹ ಆಗಿದ್ದಕ್ಕೆ ಅವರಿಸಿಟ್ಟು ಬಂದು ಗೋಪಾಲದಾಸರ ಹತ್ರ ಹೋಗ್ಬೇಕು ಅಂತೇಳಿ. ಆಗ ಹೊರಟ್ರು, ಗೋಪಾಲದಾಸರಾಯ ನಿನ್ನಯ ಪಾದ ನಾ ಬಂದಿದೆ ಅನ್ನೋ ನಿಶ್ಚಯ ಅಂತ ಅಲ್ಲಿ ಹೋದ್ರು. ಉತ್ತನೂರ್ ಅವರಿದ್ದೀನಿ, ಉತ್ತನೂರು ಸಂಕಾಪುರ ಅಂತ. ಇವತ್ತಿಗೆ ನಾವು ಹೋದ್ರೆವೆಲ್ಲರೂ ಉತ್ತನೂರು ಸಂಕಾಪುರ ಐಜಿ ಬರೀ ಹರಿದಾಸರ ಊರುಗಳು ಯಾಕೆ ಇರೋದೆಲ್ಲ ಕೂಡ. ಅಲ್ಲಿಗೆ ಹೋಗಿ ಹೋದಾಗ ಭಾಳ ಹತ್ತಿರ ಭಾರಿ ಸುಸ್ತಾಗಿದ್ದರು ಅಷ್ಟೊತ್ತಿಗೆ, ಹೊಟ್ಟೆ ನೋವು ಭಾರಿ ಇದು ಮಾಡಿಬಿಡೋದು. ಇದಕ್ಕೊಂದು ಒಳ್ಳೆ ಸಂಕೇತ, ಅವರು ಜ್ಞಾನಿಗಳಿಗೆ ಅವಮಾನ ಮಾಡಿದ್ದಕ್ಕೆ ಅವ್ರಿಗೆ ಏನಾಯ್ತು ಅಂದರೆ ಹೊಟ್ಟೆ ನೋವು ಬಂತು ಅಂತ ಹೇಳಿ. ಹೊಟ್ಟೆ ನೋವು ಯಾತಕ್ಕೆ ಬರಬೇಕಾಗಿತ್ತು, ತಲೆ ನೋವು ಬರ್ಬೋದಾಗಿತ್ತು, ಕಾಲು ನೋವು ಬರ್ಬೋದಾಗಿತ್ತು, ಹೊಟ್ಟೆ ನೋವು ಯಾತಕ್ಕೆ ಬರಬೇಕಾಗಿತ್ತು. ಪ್ರತಿಯೊಂದಕ್ಕೂ ಲಿಂಕ್ ಇರ್ತದೆ, ನಾವು ಯಾವ ಪಾಪ ಮಾಡಿದ್ರೆ ಅವ್ರಿಗೆ ತಕ್ಕಂತೇನೆ ಕೊಡ್ತಾರೆ. ಇವರು ಸ್ವಲ್ಪ ಅವ್ರ ಮುಂದೆ ಬೀಗಿದ್ರು, ನಾವು ಭಾರಿ ವಿದ್ವಾಂಸ ಅಂತೇಳಿ ಸ್ವಲ್ಪ ಬೀಗಿದ್ರು, ಅಂದರೆ ಸೆಟದ ನಿಂತರು ಅಂತಾರಲ್ಲ ಹಾಗೆ. ಒಬ್ಬ ಮನುಷ್ಯನಿಗೆ ಏನು ಮಾಡಿದ್ರು ಬಗ್ಸಕ್ಕೆ ಹೊಟ್ಟೆ ನೋವು ಬಂದ್ರೆ ತಕ್ಷ ಬಗ್ಗಿಬಿಡ್ತಾರೆ, ಅಯ್ಯೋ ಅಂತ ಬಗ್ಗಿಬಿಡ್ತಾರೆ ನಿಮ್ಮ ಬಳಿಯಲ್ಲಿ. ಅಂದರೆ ಬೀಗೋನು ಭಾಗ ಹಾಗಾಯ್ತು, ಬೀಗದವರು ಭಾಗ ಹಾಗಾಯ್ತಲ್ಲ, ಅದಕ್ಕೇನೆ ಹೊಟ್ಟೆ ನೋವನ್ನು ಕೊಟ್ಟಿದ್ದಕ್ಕೆ ಒಂದು ಕ್ಷಣದಲ್ಲಿ ಪೂರ್ತಿ ಬಗ್ಗೆ ಹೋದ್ರು. ಮುಂದೆ ತಾವೇ ಹೇಳ್ತಾರೆ, ಕಂಸವರ್ತನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದ ಅಹಂಕರಿಸಿ ಭವಗುಣದಿ ಬಂಧಿಸುವ. ಇದರ ಸ್ಪಷ್ಟವಾಗಿ ತಾವು ಹೇಳಿದ್ದನ್ನು ಅನುಭವನೇ ಹೇಳ್ತಾ ಹೇಳ್ತಾರೆ. ಕಂಸವರ್ತನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದ ಅಹಂಕರಿಸಿ ಭವಗುಣದಿ ಬಂಧಿಸುವ. ಅದು ಅನುಭವ ಇತ್ತು. ಅಲ್ಲಿ ಹೋದ್ರು ಭಾರಿ ಸುಸ್ತಾಗಿ ಅಷ್ಟೊತ್ತಿಗೆ ಗೋಪಾಲದಾಸರು ಕಾಯ್ತಾ ಇದ್ರಂತಾಗೆ, ಕಾಯ್ತಾ ಇದ್ರು, ನೋಡಿದ್ರು ಆಯ್ತು ಅಂತ ಹೇಳಿ ಅಲ್ಲಿ ಉಪಚಾರ ಮಾಡಿದ್ರು. ಅವ್ರು ಇನ್ನು ತುಂಬ ವಿಷಯ ಇರ್ತಾರದಲ್ಲ, ಬೇಡ ಮಾಡಿ ಅವರಿಗೆ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ತಗೊಳ್ಳಿ ಅಂತ ಮುಂದೆ ಎರಡು ಬಕರಿ ಇಟ್ಟರು ರೊಟ್ಟಿ, ಆ ಕಡೆ ಬಕರಿ ಅಂತ ಕರೆಯೋದು, ಜೋಳದ ರೊಟ್ಟಿ ಇಟ್ಟು ಜೋಳದ. ಇವರು ಮತ್ತೆ ಭಯಂಕರ ಹೊಟ್ಟೆ ನೋವು, ಜೋಳದ ರೊಟ್ಟಿ ಎಲ್ಲ ಆರೋಗ್ಯವಂತರು ತಿನ್ನೋದೇ ಹೊತ್ತು ರೋಗಿಗಳು ತಗೊಳ್ಳೋದಲ್ಲ, ಅದು ಹೊಟ್ಟೆ ನೋವು ಇದ್ದರೆ ಏನು ಮಾಡಿದ್ರು ತಗೊಳಕ್ಕಾಗೋದಿಲ್ಲ, ಅದನ್ನು ಕೊಟ್ರಿ ಎಲ್ಲ. ಆದರೆ ಇವರಿಗೆ ಆಗ ದೊಡ್ಡ ನಂಬಿಕೆ ಬಂದು ಹೋಗಿಬಿಟ್ಟಿದ್ದ ಅಷ್ಟೊತ್ತಿಗೆ. ಜ್ಞಾನಿಗಳು ಏನು ಹೇಳಿದ್ರೆ ನಡೀತಾ ಇದೆ ಅಂತ ಹೇಳಿದ್ರು. ತಿಲ್ಲಕ್ಕೆ ಶುರು ಮಾಡಿದ್ರು, ಗಂಜಿಡದ ಬಾಯಿ ಧಿಕಾರ ಬೆರೆಸೋರು ಅಂತ ಮಾತನ್ನು. ಭಾಳ ಕಷ್ಟವಾಗಿ ವಿಷಯ ಹೇಳಿಬಿಟ್ಟಾಗ ಗಂಜಿ ಹಿಡಿಯದ ಬಾಯಿಯಲ್ಲಿ ಕಡುಬು ತಿರುಗಿದ ಹಾಗೆ ಅಂತ ಹೇಳ್ತಾರೆ. ಮೊದಲೇ ಗಂಜಿನೇ ಹೋಗೋದಿಲ್ಲ, ಸಾಲಿಡ್ ಲಿಕ್ವಿಡ್ಡೇ ಹೋಗೋದಿಲ್ಲ, ಸಾಲಿಡ್ ಏನು ಹೋಗುತ್ತೆ. ಆದರೆ ಬಿಡಲಿಲ್ಲ, ತಗೊಂಡ್ರು. ಆಶ್ಚರ್ಯ, ಅವ್ರು ಸುಮ್ಮನೆ ಕೊಟ್ಟಿರಲಿಲ್ಲ. ಆ ರೋಗ ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಧನ್ವಂತರಿ ನಾಮಕ ಭಗವಂತನನ್ನು ಪ್ರಾರ್ಥನೆ ಮಾಡಿ ನೈವೇದ್ಯ ಮಾಡಿ ಇಟ್ಟಿದ್ರು. ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯ ಮಾಡೋ ಸಣ್ಣವನು ಇವ ಕೇವಲ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕೊಟ್ಟಿದ್ರು. ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು ಅದನ್ನು ಹೇಳಿ ವಿಜಯದಾಸರನ್ನು ಹೇಳಿದ್ದಾರೆ, ಅದಕ್ಕೆ ಉದ್ಧಾರ ಮಾಡ್ತಿದ್ದೇನೆ ಅಂತ ಹೇಳಿ. ಆಸ್ ಪರ್ ಆರ್ಡರ್ಸ್ ಅಂತ ಮಾಡಿದಾಗ ಸುಪೀರಿಯರ್ ಇಂದ ಅದು ವ್ಯಾಲಿಡ್ ಆಗ್ತದೆ ಎಲ್ಲ ಹೇಳೇ ಕೊಡ್ತದೆ. ಎಂಥ ರೋಗ ಬಂದರೂ ಕೂಡ ಧನ್ವಂತರಿ ನಾಮಕನ ಭಗವದ್ ರೂಪದ ಉಪಾಸನೆ ಮಾಡಿದ್ರೆ ಪರಿಹಾರ ಆಗಲೇಬೇಕು. ಅಲ್ಟಿಮೇಟ್ ಕೊಟ್ಟು ತಿಲ್ಲಕ್ಕೆ ಶುರು ಮಾಡಿದ್ರು. ಆಶ್ಚರ್ಯ, ಯಾವಾಗಲೂ ಕೂಡ ಏನು ತಗೊಂಡ್ರು ಸ್ವಲ್ಪ ಗುಲ್ಬಣಿಸ್ತಾ ಇತ್ತು, ಅವಾಗ ಸ್ವಲ್ಪ ಸಪ್ರೆಸ್ ಆಗಲಿಕ್ಕೆ ಶುರುವಾಯ್ತು, ಹಾಗೆ ರೋಗದ ಇಂಟೆನ್ಸಿಟಿ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಬಹಳ ಆಶ್ಚರ್ಯ ಆಗಿ ಆಗ ಒಂದು ಹತ್ತು ಕಡಿಮೆ ಆಗೇ ಹೋಗ್ಬಿಟ್ಟು. ಆದರೆ ಆದರೆ ನಿಶಕ್ತಿ ಉಳ್ಕೊಳ್ತಾಗಿ ರೋಗ ಹೊಟ್ಟೆ ನೋವು ಆಸೆ ನಿಶಕ್ತಿ ಉಳ್ಕೊಂಡು. ಆಗ ಅವ್ರು ಹೇಳ್ತಾರೆ, ಇಲ್ಲಿ ಉದ್ಧಾರಕ್ಕಿಂತ ಅಲ್ಲ, ತಿರುಪತಿ ಬೆಟ್ಟಕ್ಕೆ ಬರಬೇಕು, ಅಲ್ಲಿ ಉದ್ಧಾರ ಮಾಡ್ತೇವೆ ಅಂತೇಳಿ. ನಡಿಲಕ್ಕಾಗದ್ರೆ ಬೆಟ್ಟ ಹತ್ಬೇಕು, ನಡಿಲಕ್ಕೆ ಕಷ್ಟ. ಆಗಿನ ಕಾಲಕ್ಕೆ ವೆಹಿಕಲ್ ಮೇಲೆ ಹೋಗೋದಲ್ಲ, ವೆಹಿಕಲ್ಗಳು ಇರಲಿಲ್ಲ, ಆಗಿನ ಕಾಲ ರೋಡೇ ಇರಲಿಲ್ಲ, ಹತ್ಕೊಂಡೇ ಬೆಟ್ಟ ಹತ್ಬೇಕು. ಯಾರು ಹೊತ್ಕೊಂಡ್ರು ಅವರು ಹತ್ಬೇಕಲ್ಲ ಮನೆ ಬೆಟ್ಟ. ಆಯಿತು ಅಂತ ಹೊರಟ್ರಿ. ಭಾರಿ ಭಾರಿ ಕಷ್ಟಪಟ್ಟು ಅಲ್ಲಿ ಹೋದರು. ಅತ್ತತ್ತಿ ಪರಮಾತ್ಮ ಅವರಿಗೆ ಗೋಪಾಲದಾಸರ ಸೂಚನೆ ಮಾಡಿ ವಿಜಯದಾಸರ ಮೂಲಕವಾಗಿ ಅವರಿಗೆ ಸಂದೇಶ ಕೊಟ್ಟಿತ್ತು, ನಿಮ್ಮ ಆಯುಷ್ಯದಲ್ಲಿ 40 ವರ್ಷಗಳನ್ನು ಅವರಿಗೆ ಕೊಡಬೇಕು. ಅವರಿಗೆ ದೊಡ್ಡವರಿಗೆ ಒಂದು ಮಾತಂದಿದ್ದಕ್ಕೆ ಎರಡು ಅನರ್ಥ ಆಗಿತ್ತು. ಒಂದು ಅನಾರೋಗ್ಯ, ಇನ್ನೊಂದು ಅನಾಯುಷ್ಯ, ಆರೋಗ್ಯ ಆಯುಷ್ಯ ಹೋಗ್ಬಿಟ್ಟು. ಅದು ದೊಡ್ಡವರಿಗೆ ನಮಸ್ಕಾರಾದಿಗಳನ್ನು ಮಾಡಿದರೆ ಆಯುಷ್ಯ ಜಾಸ್ತಿ ಆಗ್ತದೆ, ತಿರಸ್ಕಾರ ಮಾಡಿದರೆ ಆಯುಷ್ಯ ಕಡಿಮೆ ಆಗುತ್ತೆ. ಅದು ಸಂದೇಶ ಉಪನಿಷತ್ತಿನ ವಾಕ್ಯ, ಮನುಸ್ಮೃತಿ, ಮಹಾಭಾರತ ಎಲ್ಲ ಹೇಳಿದ ಮಾತು. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಇದು ಮಹಾಭಾರತದ ಮಾತು, ಮನುಸ್ಮೃತಿಯ ಮಾತು. ಯಾರು ದೊಡ್ಡವರು ಪ್ರತಿನಿತ್ಯ ನಮಸ್ಕಾರ ಮಾಡ್ತಾರೆ, ಆ ಸಂಧ್ಯಾವಂದೆ ಕೊನೆಯಲ್ಲಿ ಬರೆದ ಅಭಿವಾದನ ಅಂತೇಳಿ ದೊಡ್ಡ ನಮಸ್ಕಾರ ಮಾಡೋ ಸ್ಟೇಜ್ ಅವರು ಮಾಡಿದ್ ಬಿಟ್ರೆ ಆಯು ವಿದ್ಯಾ ಯಶೋ ಬಲಂ ನಾಲ್ಕು ಜಾಸ್ತಿ ಆಗುತ್ತೆ. ಆಯುಷ್ಯ ವಿದ್ಯಾ ಯಶಸ್ಸು ಬಲ ನಾಲ್ಕು ಜಾಸ್ತಿ ಆಗುತ್ತೆ. ವಿರುದ್ಧ ಹೋಗಿಬಿಟ್ರೆ ನಾಲ್ಕು ಹೋಗುತ್ತೆ. ಊರ್ಧ್ವಂಗಚ್ಛಂತಿ ವೈ ಪ್ರಾಣ ಯೂನಃ ಸ್ಥವಿರ ಆಯತಿ ಪ್ರತ್ಯುತ್ಥಾನ ಅಭಿವಾದಾಭ್ಯಾಮ್ ತಾನ್ ಪುನಃ ಪ್ರತಿಪದ್ಯತೆ. ಇದು ಅಲ್ಲಿದೆ. ಅದಕ್ಕೆ ದೊಡ್ಡವರಿಗೆ ಮಾಡಿದಾಗ ಆಯುಷ್ಯ ಜಾಸ್ತಿ, ಅವಮಾನ ಮಾಡಿದಾಗ ಆಯುಷ್ಯ ಕಡಿಮೆ. ಇವರಿಗೆ ಆಯುಷ್ಯನೂ ಹೋಗಿತ್ತು, ಜೊತೆಗೆ ಆರೋಗ್ಯನೂ ಹೋಗಿತ್ತು. ಆರೋಗ್ಯ ಸರಿ ಹೋಯಿತು, ಆಯುಷ್ಯ ಇಲ್ಲ. ಆಗ ವಿಜಯದಾಸರ ಮೂಲಕ ಬಂದ ಸಂದೇಶದಿಂದ ತಮ್ಮ ಜೀವನದ 40 ವರ್ಷಗಳನ್ನು ದಾನ ಮಾಡ್ತಾನೆ. ಇದು ರೆಕಾರ್ಡ್ ಕಲಿಯುವ ದೊಡ್ಡ ದಾಖಲೆ. ಎಂತೆಂಥ ದಾನ ಮಾಡಿದವರು ಕೂಡ ಕತೆ ಮುಗಿದೋಯ್ತು. ವರ್ಷ ದಾನ ಮಾಡೋದ್ರೆ ಸಿಗ್ತಾರೆ, ಆಯುಷ್ಯ ದಾನ ಮಾಡೋದು ಎಷ್ಟು ಕಷ್ಟ. ಆಯುಷ್ಯ ದಾನ ಪೆನ್ ಕೊಟ್ಟರೇನೆ ಕ್ಯಾಬ್ ಇಟ್ಕೊಂಡು ಕೊಡ್ತಾನೆ ಮನುಷ್ಯ, ಇನ್ನು ಆಯುಷ್ಯ ಏನು ಕೊಡ್ತಾರೆ. ಅಪಾಯಿಂಟ್ಮೆಂಟ್ ಕೊಡಬೇಕಾದ್ರೆ ಅದಕ್ಕೆ ಎನ್ಕ್ಯಾಶ್ ಮಾಡ್ಬೇಕಾರೆ, ಇಷ್ಟೊಂದು ಕೂತ್ರೆ ಎಷ್ಟು ದುಡ್ಡು ಕೊಡಬೇಕು ಎನ್ಕ್ಯಾಶ್ ಮಾಡ್ಕೋತಾರೆ. ಅಂಥದ್ದು ಫ್ರೀ ಆಫ್ ಕಾಸ್ಟ್ 40 ವರ್ಷ ಆಯುಷ್ಯ, ಅದು ಅವರ ಆಯುಷ್ಯ. ಯಾರ್ದ ಆಯುಷ್ಯ ಅಲ್ಲಿ ಏನೋ ಹೋಗ್ತಾ ಇತ್ತು. ಇವತ್ತು ಕ್ಲರ್ಕ್ ಆಯುಷ್ಯ ಬೇರೆ, ಕ್ಲರ್ಕ್ ಟೈಮ್ ಬೇರೆ, ಆಫೀಸರ್ ಟೈಮ್ ಬೇರೆ, ಚೀಫ್ ಮಿನಿಸ್ಟರ್ ಟೈಮ್ ಬೇರೆ, ಪ್ರೈಮ್ ಮಿನಿಸ್ಟರ್ ಟೈಮ್ ಬೇರೆ, ಎಷ್ಟು ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಗೋಪಾಲದಾಸರು ಎಂಥ ವಂಡರ್ಸ್ ಮಾಡ್ತಾ ಇದ್ರು ಅಂತ ಮಹಾನುಭಾವರು ಅವರ ಆಯುಷ್ಯವನ್ನು ಕೊಟ್ಟರಂತೆ. ಅದು ತಿರುಪತಿಯಲ್ಲಿ ಕೊಟ್ಟಿದ್ದು, ಎಷ್ಟು ಅದ್ಭುತವಾದಂಥ ಮಹಾನುಭಾವರು. ಅಂಥ ಸಂಪಾದನೆ ಮಾಡಿ ಅವತ್ತಿನಿಂದ ವರ್ಚಸ್ಸು ಬಂತು. ಆರೋಗ್ಯ ಹೋಗಿ ಬಂದಿದ್ದಕ್ಕೆ ಒಂದು ವರ್ಚಸ್ಸು, ಆಯುಷ್ಯದ ವರ್ಚಸ್ಸು ಇನ್ನೊಂದು. ಸತ್ಯವಾನ ಆರೋಗ್ಯವಂತನಾಗಿದ್ದ ನಾರದ ಹೇಳಿ ಒಂದು ವರ್ಷನೇ ಆಯುಷ್ಯ ಅಂತ ಹೇಳಿ. ಆರೋಗ್ಯ ಇತ್ತು, ಆಯುಷ್ಯ ಇರಲಿಲ್ಲ. ಇವರಿಗೆ ಆರೋಗ್ಯ ಆಯುಷ್ಯ ಎರಡೂ ಇರಲಿಲ್ಲ, ಎರಡನ್ನೂ ಕೊಟ್ಟಾಗ ಆಗ ಅವರಿಗೆ ಪೂರ್ಣವಾಗಿ ನಂಬಿಕೆ ಬಂತು. ಅವ್ರ ಬಗ್ಗೆ ಅನುಗ್ರಹದ ಮಾತು ಹೇಳ್ತಾರೆ. ಅವ್ರ ಮಾತಿಗೆ ಒಂದು ಮಾತಿದೆ, ಹರಿಕೃತಾರ್ಥರು ಅರ್ಥ ಮಾಡ್ಕೋಬೇಕಾದ್ರೆ ಬಡದವರು ಯಾರು ಅಂತ ತಿಳ್ಕೊಂಡ್ರೆ ಅರ್ಥ ಆಗ. ಆಥರ್ ನೋಡಿ ಪುಸ್ತಕ ತಗೋತಾರೆ ಹಾಗೆ. ಆಥರ್ ನೋಡೋ ಹೆಸರು ನೋಡಿದ್ರೆ ಆಥರ್ ನೋಡಿದಾಗ ಆಗೋದಿಲ್ಲ, ಆಥರ್ ಪರಿಚಯ ಆಗಬೇಕಾಗಿ ಅವಾಗ ಆಥರ್ ಅರ್ಥ ಮಾಡ್ಕೊಂಡಾಗ. ಇದು ವಕ್ತಾನುಕೂಲ್ಯ ಅಂತ ಶಾಸ್ತ್ರದಲ್ಲಿ ಕರೆಯೋದು. ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಅಂತ ಮೂರಿರುವುದು. ವಿಶೇಷ ಅನುಗ್ರಹ ಇತ್ತು. ಒಂದು ಸತ್ಯ ಇತ್ತು, ತಿರುಪತಿಯಲ್ಲಿದ್ದಾಗ ಇನ್ನೂ ಇನ್ನೂ ಆಯುಷ್ಯ ಕೊಟ್ಟಿರಲಿಲ್ಲ, ಆಗ ಸುಸ್ತಾಗಿ ಮರಗಿದ್ರು. ಪ್ರತಿನಿತ್ಯ ಗೋಪಾಲದಾಸರು ಬಂದು ಅವರಿಗೆ ದೇವ್ರ ನೈವೇದ್ಯ ತಂದುಕೊಟ್ಟು ಊಟ ಕೊಟ್ಟು ಹೋಗ್ತಿದ್ರು. ಪ್ರತಿನಿತ್ಯ ಊಟ ಕೊಟ್ಟು ಹೋಗ್ತಿದ್ರಲ್ಲ ದೈವೀಮ. ಅವತ್ತವರು ಎಲ್ಲೋ ದೊಡ್ಡ ಜ್ಞಾನಿಗಳು ಬಂದು ಇದ್ಬಿಟ್ಟಿದ್ದಾರೆ, ಟೈಮ್ ಆಗಿದೆ, ಬಂದಿಲ್ಲ ಆ ಕಾಲಕ್ಕೆ. ರಘುವರ ರೋಚಿಸುವವರು ಆ ಕಡೆ ಇದ್ಬಿಟ್ಟಿದ್ದಾರೆ. ಆ ಹೊತ್ತಿಗೆ ಏನಾಗಿದೆ, ಇವರಿಗೆ ತುಂಬಾ ಹಸಿವೆ ಆಗಿದೆ. ಅಷ್ಟೊತ್ತಿಗೆ ಗೋಪಾಲದಾಸರು ಬಂದಿದ್ದಾರೆ. ಬಂದ್ಬಿಟ್ಟು ಅವ್ರು ಒಳ್ಳೆ ಬೇಕಾದಷ್ಟು ಅಡಿಗೆ ಎಲ್ಲ ಬಡಿಸಿ ಸ್ವತಃ ಊಟ ಮಾಡಿಸಿ ಹೋಗ್ಬಿಟ್ಟರು. ಇವ್ರು ಭಾರಿ ಖುಷಿಯಾಗಿ, ಎಂದರಿಗಿಂತ ಭಾರಿ ರುಚಿ ಇತ್ತಂತ ಹೊತ್ತಿನ ಊಟ ಎಲ್ಲ ರುಚಿ ಮುಗಿಸಿದ್ರು. ಸ್ವಲ್ಪ ಹೊತ್ತಾಯಿತು, ಹೊರಟೋದ್ರು. ಅವ್ರು ನಿಜವಾದ ಗೋಪಾಲದಾಸರ ಬಂದು ಡೂಪ್ಲಿಕೇಟ್ ಗೋಪಾಲದಾಸರು ಬಂದು ಬಂದಿದ್ರು. ದೇವರೇ ಬಂದು ಶ್ರೀನಿವಾಸ ದೇವರು ಬಂದಿದ್ರು ಗೋಪಾಲದಾಸರ ವೇಷದೊಳಗೆ. ನಿಜವಾದ ಗೋಪಾಲ ಆದ್ರೆ ಅಯ್ಯೋ ಹೊತ್ತಾಯ್ ತರ್ತಾರೆ, ಅವ್ರು ತರ್ತಾರೆ, ಈಗಷ್ಟೇ ಊಟ ಮಾಡಿಸೋದ್ರಲ್ಲ ಅಂತ ಅವ್ರು ಕೇಳಿ. ಅವ್ರಿಗೆ ಆಶ್ಚರ್ಯ ಆಗೋದು, ತಾವು ಬರ್ತಿರೋದೇ ಈಗ, ಈಗಷ್ಟೇ ನಾವೇ ಬಂದು ಊಟ ಮಾಡಿ ಹೋಗ್ತೀರಿ ಅಂತ ಏನಿದೆ ಆಶ್ಚರ್ಯ. ಅವಾಗ ಗೊತ್ತಾಯ್ತು ಸ್ವತಃ ಶ್ರೀನಿವಾಸ ದೇವರೇ ಬಂದಿದ್ರು ಅಂತ ಹೇಳಿ ಅವ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಹಾತ್ಮ ಜ್ಞಾನ ಜಗತ್ತಿಗೆ ಹುಟ್ಟಿತು. ಇಷ್ಟು ಅನುಗ್ರಹ ಸಂಪನ್ನರಾದವರು ಮಹಾನುಭಾವ. ಹಾಗೆ ನಮಗೊಂದು ಪ್ರಶ್ನೆ, ಗೋಪಾಲದಾಸರ ವೇಷದಲ್ಲಿ ಯಾಕೆ ಬರಬೇಕಾಗಿತ್ತು? ಇದೊಂದು ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಮಧ್ವ ಸಿದ್ಧಾಂತ ಅಂತ ಹೇಳಿ. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮಯೇ. ದೇವರು ನೇರ ಉಪದೇಶ ಮಾಡೋದಿಲ್ಲ, ಗುರುಗಳ ಮೂಲಕ ಬರ್ತಾರೆ. ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದ ಕೃತ ಹಂತಿ, ಗುರುಗಳ ರೂಪದಲ್ಲೇ ಬರ್ತಾರೆ, ಗುರುಗಳ ಮೂಲಕನೇ ಅನುಗ್ರಹ ಮಾಡಿಸ್ತಾರೆ. ಅದಕ್ಕೆ ಆ ರೀತಿ ಬಂದ. ವಿಜಯದಾಸರಿಗೆ ಹಾಗಿರ ಪುರಂದರದಾಸ ರೂಪದಲ್ಲಿ ಅಂಕಿತವನ್ನು ಕೊಡ್ತಾನೆ, ಹೊರತು ನೇರ ರೂಪದಲ್ಲಿ ಕೊಡೋದಿಲ್ಲ. ಅವರವರ ಉಪಾಸ್ಯ ಮೂರ್ತಿಯ ಉಪಾಸ್ಯ ರೂಪ ಮತ್ತು ನಿಯತ ಗುರುಗಳು ಅವರಿಂದ ಅನುಗ್ರಹ ಮಾಡಿಸ್ತಾನೆ. ಆದ್ದರಿಂದ ಅನುಗ್ರಹ ಮಾಡಿದ್ರು, ಅಲ್ಲಿಗೆ ಒಳ್ಳೆ ಸಿದ್ಧಿ ಪಡೆದರು. ಆಗ ನಾನು ಹರಿದಾಸನಾಗಬೇಕು ಅಂತ ಆಗ ಅನಿಸ್ತಾರೆ. ಯಾವ ಹರಿದಾಸರನ್ನು ಬೈತಿದ್ರಲ್ಲ, ನಾವು ಹರಿದಾಸರಾಗಬೇಕು ಅಂತ ಹೇಳಿ ಅಂದ್ಕೊಂಡು. ನಮ್ಮ ಎಷ್ಟೋ ಜನ ಆಗಿರ್ತಾರೆ ಸಂಧಾನೆ ಮಾಡಿಕೊಂಡ್ರೆ ನಗ್ತಿರ್ತಾರೆ, ಆಮೇಲೆ ನಾವು ಸಂಧಾನೆ ಮಾಡಿಕೊಂಡು ಶುರು ಮಾಡ್ತಾರಲ್ಲ ಆ ಟೈಪ್ ಅದನ್ನು ನಗುತ್ತಿರ್ತಾರೆ, ಆಮೇಲೆ ಅರ್ಥ ಆಗುತ್ತೆ ನಾವು ನಗೋ ಕೆಲಸ ನಾವು ಮಾಡಿದ್ವಿ ಅಂತ ಆಗ ಅರ್ಥ ಆಗುತ್ತೆ. ಎಷ್ಟೋ ಜನ ಅದ್ರ ಬೇಕಾಸನ ಸಿಗ್ತಾರೆ. ಈಗ ನಾನು ಹರಿದಾಸನಾಗಬೇಕು ಅಂತ ಹೇಳಿ ಇವತ್ತು ಹರಿದಾಸನಾಗೋದು ಅಂದ್ರೆ ಒಂದು ಎರಡು ಹಾಡು ಬರ್ತಾರೆ ಹರಿದಾಸನ ಆಗಿಬಿಡ್ತಾರೆ. ಅಂತ ಕಾಲ ಹಾಡು ಬರ್ತಾ ಹರಿದಾಸನಾಗೋದಿಲ್ಲ. ಇವರು ಅಕ್ಸೆಪ್ಟೆನ್ಸ್ ಬೇಕು. ಬರೀ ಬಿ ಎಮ್ ಎ ಅಂತ ಹಾಕೊಂಡ್ರೆ ಬಿ ಎಮ್ ಎ ಅವೆಲ್ಲ ಕೋರ್ಸ್ ಮುಗಿಸ್ಬೇಕಲ್ಲ. ಗುರುಗಳು ಅಂಕಿತ ಕೊಡಬೇಕು ಸಿಸ್ಟಮೆಟಿಕ್ ಆಗಿ. ಅದು ಮಾತ್ರ ಅಂಕಿತವಾಗುತ್ತೆ, ಹರಿದಾಸ ದೀಕ್ಷೆ ಆಗುತ್ತೆ ಹೊರತು ಸುಮ್ಮನೆ ಮಾಡಿಕೊಂಡ್ರೆ ಬರೋದಿಲ್ಲ. ಇವತ್ತು ತುಂಬಾ ಜನ ಆ ಗುಂಪು ಸೇರಿದವರು ಹರಿದಾಸರು ಅಂತ ಹೇಳಿ ಕೆಲವು ಕೃತಿಗಳನ್ನ ಅಂಕಿತ ಬದಲಾಯಿಸ್ಬಿಡ್ತಾರೆ. ಅದು ಕೂಡ ಅಂತ ಕೂಡ ಬರೆಯೋದಿಲ್ಲ, ಅಂಕಿತ ಬದಲಾಯಿಸಿ ತಮ್ಮ ಹೆಸರು ಹಾಕೊಂಡ್ಬಿಟ್ರೆ ಎಂದೂ ಆಗಲಿ ಸಾಧ್ಯ ಇಲ್ಲ. ಅದಕ್ಕೊಂದು ವ್ಯವಸ್ಥೆ ಬೇರೆ. ಅವ್ರು ಹೇಳಿದಂತ ಗೋಪಾಲದಾಸ್ ಇಷ್ಟೆಲ್ಲ ಮಾಡಿದವರು ಸುಖ ಕೊಡ್ಬೋದಾಗಿತ್ತು. ಇಲ್ಲೊಂದು ಕೆಲವು ಸೂಕ್ಷ್ಮ ಪ್ರಶ್ನೆಗಳಿದೆ. ಆಯುಷ್ಯ ಕೊಟ್ಟ ಕಥೆ ನಂಬಬಹುದಾ ಅಂತ ಪ್ರಶ್ನೆ. ಆಯುಷ್ಯ ಕೊಡ್ಲಿಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ, ರುರು ಪ್ರಮದ್ವರ ಕಥಾ ಅಂತ. ರುರು ಪ್ರಮದ್ವರೆ, ರುರು ಒಬ್ಬ ಋಷಿಪುತ್ರ, ಪ್ರಮದ್ವರೆ ಒಬ್ಬ ಋಷಿ ಕನ್ನಿಗೆ, ಅವಳ ಅಪ್ಸರಿಯ ಮಗಳು. ಅವರಿಬ್ಬರು ಕೂಡ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ದೊಡ್ಡವರು ಒಪ್ಪಿದ್ರು, ಮದುವೆ ನಿಶ್ಚಯ ಆಯ್ತು, ಮುಹೂರ್ತನೂ ನಿಶ್ಚಯ ಆಯ್ತು. ಆದರೆ ಅವಳು ಎಲ್ಲ ಸಂಚಾರ ಮಾಡ್ತಿದ್ದ ಹಾವು ಕಡೆ ಸತ್ತು ಹೋಗ್ಬಿಟ್ಟ. ಆ ರುರು ಬಂದು ನೋಡ್ತಾನೆ, ಅವಳು ಸತ್ತು ಹೋಗ್ಬಿಟ್ಟಿದ್ದ. ತುಂಬಾ ದುಃಖ ಪಡ್ತಾನೆ, ಅನೇಕ ರೀತಿಯಲ್ಲಿ ದುಃಖಪಟ್ಟು ಅವಳು ಶವ ಬಿಟ್ಟು ಹೇಳೋದೇ ಇಲ್ಲ. ಆಗ ಹೇಳ್ತಾರೆ, ಬೇಗ ಸಂಸ್ಕಾರಕ್ಕೆ ಶವ ಬಿಡಬೇಕು ಅಂತ ಕೇಳಿದ್ರೆ ಬಿಡೋದಿಲ್ಲ ನಾನು. ಅದಕ್ಕೇನು ಉಪಾಯ ಅಂತ ಕೇಳಿದರೆ ಆಗ ಹುಡುದವರೆಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಒಬ್ಬ ದೇವದೂತ ಬರ್ತಾರೆ, ನಿನಗಿರೋದು ಒಂದೇ ಅವಕಾಶ, ಇವಳಿಗೆ ಆಯುಷ್ಯ ಇಲ್ಲ ಸತ್ತೋಗಿದ್ದಾಳೆ, ಆಯುಷ್ಯ ಯಾರಾದರೂ ಕೊಟ್ಟರೆ ಬದುಕ್ತಾಳೆ, ಇದ್ರೆ ಬದುಕೋದಿಲ್ಲ, ನೀನು ಕೊಡ್ತೀಯ ಅಂತ ಕೇಳ್ತಾರೆ. ಓ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಬಹುಶಃ ನಿಮ್ಮ ಆಧುನಿಕ ಪ್ರೇಮಿಗಳ ಕತೆ ಕೇಳ್ಕೊಂಡು ಬರುತ್ತಲ್ಲ, ಸೂಯಿಸೈಡ್ ಮಾಡಿಕೊಂಡಿರ್ತಾರೆ ಅವ್ರನ್ನ ಕೇಳಬೇಕು. ನಾ ಕೊಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ಕೊಡಬೇಕು? ನನ್ನಷ್ಟೇ ವರ್ಷ ಬದುಕಬೇಕು. ಹಾಗಿದ್ರೆ ಏನು ಕೊಡ್ತೀನಿ? ಅರ್ಧಾಯುಷ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ಇದು ಅರ್ಧಾಯುಷ್ಯದ ಕತೆ, ಅದು ಅರ್ಧಾಯುಷ್ಯದ ಕತೆ. ಅರ್ಧಾಯುಷ್ಯ ಕೊಡ್ತೀನಿ ಅಂತ ಹೇಳಿದ್ದ. ಆಯುಷ್ಯೋ ಆಯುಷುವಾರ್ಥಂ ಪ್ರಯಚ್ಛತೆ ಅಂತ ಹೇಳಿದ್ದ. ಆಯುಷುವಾರ್ಥಂ ಪ್ರಯಚ್ಛತೆ, ನೀನು ಆಯುಷದಾರ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವರು ಕಥಾಸ್ತು ಅಂತ ಹೇಳಿದ್ದಾರೆ. ಒಪ್ಕೋತಾರೆ. ಆ ಕ್ಷಣಕ್ಕೆ ಎದ್ದು ಬಿಡ್ತಾನೆ ಪ್ರಭಾಸ. ಅಂದ್ರೆ ಅರ್ಧಾಯುಷ್ಯ ತಗೊಂಡು ಬದುಕಿ ಇಬ್ಬರು ಕೂಡ ಸಂಸಾರ ಮಾಡಿ ಒಂದು ದೊಡ್ಡ ವಂಶ ಬೆಳೆಯುತ್ತೆ. ಶೌನಕಾದಿಗಳು ಬಂದಿದ್ದು ಅವರೇ ವಂಶದಲ್ಲೇನೆ. ಎಲ್ಲ ಪುರಾಣ ಕೆಳರು ಶೌನಕಾದಿಗಳೇ. ಅವರ ಮೂಲ ಪುರುಷರು ಋಲು ಇಲ್ಲ ಪುಣ್ಯಾತ್. ಅಂದ್ರೆ ಆಯುಷ್ಯ ಕೊಟ್ಟ ಕಥೆ ಇದೆ. ತನ್ನ ಹೆಂಡತಿ ಋಷಿಗಳಿಗೋಸ್ಕರ ಆಯುಷ್ಯ ಕೊಟ್ಟಂತಹ ಮಹಾನುಭಾವ ಋಲು. ಇದು ಸಿಮಿಲರ್ ಕೇಸ್. ಇಲ್ಲಿ ಗುರುಗಳ ಶಿಷ್ಯನ ಉಳಿಸೋಕ್ಕೋಸ್ಕರ ಕೊಟ್ಟಿದ್ದು, ಅಲ್ಲಿ ಹೆಂಡತಿ ಉಳಿಸೋಕ್ಕೋಸ್ಕರ ಕೊಟ್ಟಿದ್ದು. ಅದು ದೊಡ್ಡವರು ಸಣ್ಣವರಿಗೋಸ್ಕರ ಮಾಡಿದ ತ್ಯಾಗ. ಸಣ್ಣವರು ದೊಡ್ಡವರಿಗಲ್ಲ, ದೊಡ್ಡವರು ಸಣ್ಣವರಿಗೋಸ್ಕರ ಮಾಡಿದ ತ್ಯಾಗ ಈ ಕಥೆ ಇದು. ಅದರಂತೆ ಆಯುಷ್ಯ ಕೊಡಕ್ಕೆ ಬಂತು, ಕೊಟ್ಟಾಯಿತು. ಅಲ್ಲಿಂದ ದೀಕ್ಷೆ ಕೇಳಿದಾಗ ನೀವು ಪಂಡರಪುರಕ್ಕೆ ಹೋಗ್ರಿ, ಅಲ್ಲಿ ನಿಮಗೆ ಅನುಕೂಲ ಆಗಿದೆ. ಉಪಾದಾಸರು ಮನಸ್ಸು ಮಾಡಿದ್ರೆ ತಾವೇ ಆಯುಷ್ಯ ಕೊಡಬಹುದಾಗಿತ್ತು. ತಾವು ಕೊಟ್ಟಾಗಿತ್ತಲ್ಲ, ಅದಕ್ಕೆ ಅಗ್ಗಿಂತ ತಾವೇ ಕೊಡಬಹುದಾಗಿತ್ತು. ದೀಕ್ಷೆ ಕೊಡೋದಿಲ್ಲ. ಯಾರಿಂದ ಆಗಬೇಕು ಅವರಿಂದನೇ ಆಗಬೇಕು. ಯಾರದೋ ಶಿಷ್ಯರು ತಮ್ಮ ಶಿಷ್ಯರು ಅಂತ ಹೇಳಿಬಿಟ್ಟು ಜನ ಕಾಯ್ತಿರ್ತಾರೆ. ಅಂತ ತಮ್ಮ ಶಿಷ್ಯರನ್ನೇ ಅವರು ಇಲ್ಲಿ ಅಲ್ಲೇ ಹೋಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಉದ್ದೇಶ ಇದ್ದಿದ್ದು ಅನುಗ್ರಹನೇ ಹೊರತು ಹೆಸರಲ್ಲ. ಹೆಸರು ಬೇಕಿರಲಿಲ್ಲ. ಅನುಗ್ರಹ ಬಂದ ಹೆಸರು ಆಟೋಮೆಟಿಕ್ ಆಗಿ ಬರ್ತಾರೆ. ಹೆಸರಿಗೆ ಹೋದ್ರೆ ಅನುಗ್ರಹ ಬರೋ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ಅಲ್ಲಿಂದ ಪಂಡರಪುರಕ್ಕೆ ಹೋಗ್ರಿ, ನಿಮಗೆ ಅಂಕಿತ ಆಗ್ತದೆ ಅಂತ ಹೇಳಿದ್ರು. ಸೀದಾ ಪಂಡರಪುರಕ್ಕೆ ಹೋದ್ರು ತಿರುಪತಿಯಿಂದ. ಅಲ್ಲಿ ಭೀಮಾ, ಅಲ್ಲಿ ಚಂದ್ರಭಾಗ ನದಿ ಅಂತ ಹೇಳಿ, ಭೀಮಾ ನದಿ ಚಂದ್ರಭಾಗ ನದಿ. ಮತ್ತೆ ಸುಮ್ಮನೆ ಓದೋರಿಗೆ ಭಾರಿ ಬಂದಲ್ಲ. ಬೆಂಗಳೂರಲ್ಲ ಎಲ್ಲೋ ಕುತ್ಕೊಂಡು ಕತೆ ಕೇಳೋರಿಗೆ ಕನ್ಫ್ಯೂಷನ್. ಪಂಡರಪುರ ಇರೋದು ಭೀಮಾ ತೀರದಲ್ಲಿ ಅಂತ ಕೇಳಿದ್ದೆ. ಚಂದ್ರಭಾಗ ತೀರ ಅಂತ ಇವ್ರು ಹೇಳ್ತಾರೆ. ವಿರೋಧ. ಅಲ್ಲಿ ಭೀಮಾ ಇದೆಯೋ ಚಂದ್ರಭಾಗ ಇದೆಯೋ, ಎರಡು ಇರಲಿಕ್ಕಿಲ್ಲ ಅಂತ ಜನ ಕೇಳ್ಕೊಂಡ್ರು. ಚಂದ್ರಭಾಗ ಭೀಮನೂ ಇರಲಿಕ್ಕಿಲ್ಲ, ಸುಳ್ಳು ಹೇಳ್ತಾರೆ ಅಂತ. ಅಲ್ಲಿ ಭೀಮಾ ನದಿ ಇರೋದು ನಿಜ, ಆದರೆ ಆ ಭಾಗಕ್ಕೆ ಮಾತ್ರ ಚಂದ್ರಭಾಗ ಅಂತ ಕರೀತಾರೆ. ಅದಿರೋದು ವಿಠಲ ದೇವರ ಗುಡಿ ಮುಂದೆ ಅರ್ಧ ಚಂದ್ರಾಕಾರವಾಗಿ ಸುತ್ತ ಊರನ್ನು. ಅರ್ಧ ಚಂದ್ರಾಕಾರ ಬರೋದು ಚಂದ್ರಭಾಗ ಅಂತ ಅದಕ್ಕೆ. ಇವತ್ತು ಇದು ಹಂಪಿಗೆ ಹೋಗಿ ಚಕ್ರತೀರ್ಥ ಅಂತ ಕರೀತಾರೆ. ತುಂಗಭದ್ರಾ ನದಿನೂ ಅದೇ, ಚಕ್ರತೀರ್ಥನೂ ಅದೇ. ಚಕ್ರತೀರ್ಥ ಅಂತ ಪಕ್ಕದಲ್ಲಿ ಸರೋವರ ಅಲ್ಲ, ಆ ನದಿಯ ಭಾಗಕ್ಕೆ ಚಕ್ರತೀರ್ಥ ಅಂತ ಹೆಸರು. ಅದೇ ರೀತಿಯೇ ತುಂಗಭದ್ರಾದ ಭಾಗನೇ ಚಕ್ರತೀರ್ಥ ಹೇಗೋ, ಇವತ್ತು ನೀವು ಗುಜರಾತ್ ಹೋಗಿ ವಿಶ್ರಾಂತಿ ತೀರ್ಥ ಅಂತ ಒಂದು ಹೇಳ್ತಾರೆ. ವಿಶ್ರಾಂತಿ ತೀರ್ಥ ಅಂತ ವಿಶ್ರಾಂತಿ ತೀರ್ಥ ಯಾವುದೋ ಅಲ್ಲ, ಯಮುನಾ ನದಿಯಲ್ಲೇ ಒಂದು ಭಾಗ, ವಿಶ್ರಾಮ ಘಾಟ್ ಅಂತ ಕರೀತಾರೆ. ಕೃಷ್ಣ ಅಲ್ಲಿ ಕಂಸನ ಕೊಂದ ಮೇಲೆ ಒಂದು ಕ್ಷಣ ಕೂತಿದ್ದ ಜಾಗ, ಅದಕ್ಕೆ ವಿಶ್ರಾಮ ಘಾಟ್ ಅಂತ ಕರೀತಾರೆ. ಅದು ತೀರ್ಥ ನದಿಗೆ ಆ ಭಾಗಕ್ಕೆ ಮಾತ್ರ ಹೆಸರು, ಚಂದ್ರಭಾಗ ಅಲ್ಲಿ ಮಾತ್ರ ಹೆಸರು. ಸ್ನಾನ ಮಾಡಬೇಕಾದ ಜಾಗ, ಅಲ್ಲಿ ಹೋಗಿ ಎಲ್ಲ ಸ್ನಾನ ಎಲ್ಲ ಶಾಸ್ತ್ರೋಕ್ತವಾದ ಸ್ನಾನವಾದ ಮನಸ್ನಾನ ಎಲ್ಲ ಮಾಡಬೇಕು, ಎಲ್ಲ ಮುಗಿಸಿದ್ರು. ಕೊನೆಯ ಮುಡುಗ ಹಾಕಿ ಹೇಳಕ್ಕೆ ಅಂತ ಹೊರಡ್ತಾರೆ. ಓಂ ನಮೋ ಭಗವತೇ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಆಮೇಲೆ ವಿಷ್ಣುವೇ ನಮಃ ಅಂತ ಮೂರನೇ ಮುಡುಗ ಮೇಲೆ ಕೇಳಬೇಕು. ಅವಾಗ ಏನೋ ತಲೆ ಮೇಲೆ ಭಾರ ಕಂಡ ಕಾಣಿಸ್ತದೆ. ತೆಗೆದು ನೋಡ್ತಾರೆ, ಜಗನ್ನಾಥ ವಿಠಲ ಅಂತ ಅಂಕಿತ ಇದೆ, ಜಗನ್ನಾಥ ವಿಠಲ. ಆ ಕ್ಷಣಕ್ಕೆ ಅದೇ ದೀಕ್ಷೆಯಾಗಿದೆ. ಅವತ್ತಿನಿಂದ ಎಂದು ಕಾಂಬೆನೋ ಪಾಂಡುರಂಗ ಮೂರ್ತಿಯ ವಿಠಲಯ್ಯ ವಿಠಲಯ್ಯ ತಟ್ಟಿದ ಕೋಟಿ ನಿಭಗಾಯ ಜಗನ್ನಾಥ ವಿಠಲಯ್ಯ ಅಂತ ಶುರು ಮಾಡಿದವರು. ಕೊನೆಯ ಪೂರ್ತಿ 40 ವರ್ಷಗಳ ಕಾಲ ಅಡಿ ಅವಿಶೇಷವಾದಂಥ ಸಿದ್ಧಿ ಬಂತು ಜಗನ್ನಾಥದಾಸರಿಗೆ, ದೈವಿಕವಾದ ಅಂಕಿತ. ಒಂದು 50-60 ವರ್ಷದ ಹಿಂದೆ ಅಂಕಿತದ ಸೀರೆ ಕೂಡ ಇತ್ತಂತೆ ಮಾನ್ವೆಯಲ್ಲಿ, ಸಿಕ್ಕ ಸೀರೆ ಇತ್ತಂತೆ. ಯಾರೋ ಸೇವೆಗೆ ತಗೊಂಡು ಹಾರಿಸ್ಕೊಂಡು ಹೋಗ್ಬಿಟ್ಟಾರೆ. ನಮ್ಮ ಜನ ಪದ್ಧತಿ ಉಳಿಸೋದಕ್ಕಿಂತ ಆರಿಸೋದೇ ಜಾಸ್ತಿ ಅಲ್ಲ. ಬಂದ ನಾಚಿಸಿದ್ದ ಅದು ಹೊರಟು ಹೋಗ್ಬಿಟ್ಟಾರೆ. ಎಲ್ಲೋಯ್ತೋ ಏನೋ ಗೊತ್ತಿಲ್ಲ. ಅದನ್ನ ನೋಡೋ ಯೋಗ ಇಲ್ಲದಂತೆ ಆಯ್ತು ಅಷ್ಟೇ ಹೊರತು ಅದು ಮಿಸ್ ಆಯಿತು. ಅಂಕಿತದ ಸೀರೆ ಸಿಕ್ಕ ಕಥೆಯಾಯಿತು. ಅವತ್ತಿನಿಂದ ಮುಂದೆ ಪಂಡರಪುರಕ್ಕೆ ಅವರು ವ್ಯವಸಾಯ ಮಾಡಿದರು. ಎಂದು ಕಾಂಬೆನೋ ಪಾಂಡುರಂಗ ಮೂರ್ತಿಯ ಹಿಂದೂ ಭಾಗಾನಿವಾಸ ನರಣ ಸಾರಥಿಯ ಅಂತ ಹಾಡ್ತಾ ಅನೇಕ ಕೃತಿಗಳನ್ನು ಬರ ಅನೇಕ ದಿವಸಗಳು ಕಳೀತು. ಅವರೇ ಸತ್ಯಬೋಧ ಸ್ವಾಮಿಗಳು, ಉಡುಪಿ ಉತ್ತರಾಯ ಮಠದ ಸ್ವಾಮಿಗಳು. ಅವರು ಆ ಕಾಲದಲ್ಲಿದ್ದರು. ವರದೇಂದ್ರ ಸ್ವಾಮಿಗಳಾಗಿದ್ದರು. ಬಲರಾಮಾಚಾರ್ಯ ಪಾಠ ಹೇಳ್ಕೊಂಡು ವರದೇಂದ್ರ ತೀರ್ಥರಾಗಿದ್ದರು. ಆಮೇಲೆ ಧೀರೇಂದ್ರ ತೀರ್ಥರು ಮುಂದೆ ಬಂದರು. ಒಳ್ಳೆ ಜ್ಞಾನಿಗಳ ಸಮಾಗಮ. ಆ ವ್ಯಾಸ್ತತ್ವಜ್ಞರು ಐ ಜಿ ವೆಂಕಟರಾಮಾಚಾರ್ಯರೇ ವ್ಯಾಸ್ತತ್ವಜ್ಞರು. ಅದೇ ಕಾಲಕ್ಕೆ ಮಾಧೂರು ಸ್ವಾಮಿಗಳು ವಿಷ್ಣು ತೀರ್ಥರು. ಇವರೆಲ್ಲ ಕಂಟೆಂಪೊರರಿ, ಸಮಕಾಲಿಕರೆಲ್ಲ ಕೂಡ. ಒಂದು ಗೋಲ್ಡನ್ ಏಜ್, ಸೆಕೆಂಡ್ ಒಂದು ವಿಶಿಷ್ಟವಾದಂತಹ ಜ್ಞಾನಿಗಳ ಗುಂಪಿತ್ತು. ಹಾಗಿದ್ದಾಗಲೇ ಅವರಿಗೆ ಒಂದು ಸ್ವಪ್ನ ಆಯಿತು. ಮತ್ತೆ ಈ ಒಂದು ಗ್ರಂಥ ಬರೀಬೇಕು. ಸ್ವಪ್ನದಲ್ಲಿ ವ್ಯಾಸರಾಜರು ಪುರಂದರದಾಸರು ಬಂದು ವಿಶೇಷವಾದ ಗ್ರಂಥವೊಂದನ್ನು ಬರೀಬೇಕು, ಹರಿದಾಸ ಸಾಹಿತ್ಯದ ಸಾರವನ್ನೆಲ್ಲ ಕೂಡ ಗ್ರಂಥ ಆಗಬೇಕು. ಪುರಂದರದಾಸರು 475,000 ಸಿಕ್ಕೇ ಇಲ್ಲ ಓದೋದು ಯಾವಾಗ, ಓದಲು ತಿಳ್ಕೊಳ್ಳೋದು ಯಾವಾಗ, ವಿಧಿದಾರ ತಿಳ್ಕೊಳ್ಳೋದು ಯಾವಾಗ. ಮತ್ತು ಭಾಷ್ಯ ಓದಕ್ಕಾಗದ್ರೆ ಅಣುಭಾಷ್ಯ ಬಂತಲ್ಲ ಆಟ, ಮಧ್ವ ವಿಜಯ ಅಣುಮಧ್ವ ವಿಜಯ. ಯಾಕೋ ಅದೇ ರೀತಿಯಲ್ಲಿ ನಮಗೆ ಒಂದು ಚಿಕ್ಕ ಸರಿದಾಸ ಸಾಹಿತ್ಯದ ಸಾರ ಎಲ್ಲ ಒಂದು ಕಡೆ ಸಿಗಬೇಕು. ಮುಂದೆ ವಿಸ್ತಾರ ಮಾಡಿಕೊಂಡು ಯೋಗ್ಯತೆ ತಗತ್ತೆ ಮಾಡ್ಕೋತಾರೆ ಅಂತ ಒಂದು ಗ್ರಂಥ ಬರೀಬೇಕು ಅಂತ ಸ್ವಪ್ನದ ಸೂಚನೆ ಆಯ್ತಂತೆ. ಫಲಶ್ರೀತಿ ಸಂಧಿಯಲ್ಲಿ ಹೇಳ್ತಾರೆ. ವ್ಯಾಸತೀರ್ಥರ ಬಲವೋ ಪ್ರಭುವರಿಯ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವು ತಿಳಿಯಲು ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು ಶ್ರೀ ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಬೇಡುವರೆ. ಅಂದರೆ ಇಷ್ಟೆಲ್ಲ ಶ್ರೇಷ್ಠವಾದ ರೀತಿಯಲ್ಲಿ ದೈವಿಕವಾದ ರೀತಿಯಲ್ಲಿ ಆತ್ಮ ಪಡೆದು ಬರಲಿಕ್ಕೆ ಶುರು ಮಾಡ್ತಾರೆ. ಅದು ಬರಲಿಕ್ಕೆ ಶುರು ಆದರೆ 60 ದಾಟಿತ್ತು ಜಗನ್ನಾಥದಾಸರಿಗೆ, 60+ ಇದ್ದವರು. ಆಗ ಬರದ ಕೃತಿಯ ಆಗ ಬರೆದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ ಭಕ್ತರಿದನು ಆಧಾರದಿ ಕೇಳು. ಇದು ಪಲ್ಲವಿ, ಪ್ರತಿ ಸಂಧಿಗೂ ಇದೇ ಪಲ್ಲವಿ. ಈ ಪಲ್ಲವಿ ಇಟ್ಟುಕೊಂಡು 32 ಸಂಧಿಗಳನ್ನು ಮಾಡಿದೆ. 32 ಸಂಧಿಗಳು, ಫಲಶ್ರುತಿ ಸಂಧಿ 31, 33. ಅದನ್ನು ಬರೆದವರು ಬೇರೆ, ಇವರು ಬರೆದಿದ್ದಲ್ಲ, ಶ್ರೀಧರ ವಿಠಲದಾಸರು ಬರೀತಾರೆ. ಹೀಗೆ ನಮ್ಮ ಉಪಾಸನೆಗೇನು ಬೇಕು ಮುಖ್ಯ ಪ್ರಮೇಯಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಮೊದಲೇ ಸಂಧಿಗೆ ನಾಂದಿ ಸಂಧಿ ಅಂತ ಹೇಳಿದರು. ನಾಂದಿ ಸಂಧಿ ಹರಿಕಥಾಮೃತ ಸಾರ ಎಷ್ಟು ಪ್ರಸಿದ್ಧವಾದ ಕೃತಿಯಾಯಿತು ಅಂದರೆ, ಹರಿದಾಸ ಸಾಹಿತ್ಯದಲ್ಲಿ ಒಂದು ಕ್ರಾಂತಿ ಮಾಡಿದ ಕೃತಿ ಹರಿಕಥಾಮೃತ ಸಾರ. ಅದಕ್ಕೆ ಮೊದಲ ಗುರುತು ಅಂದರೆ ಆಗಿನ ಕಾಲಕ್ಕೆ ಅಕ್ಸೆಪ್ಟೆನ್ಸ್ ಸಿಕ್ತೇವೆ. ಆಗಿನ ಕಾಲಕ್ಕೆ ವಿಷ್ಣುತೀರ್ಥರು ಮೊದಲಾದ ಜ್ಞಾನಿಗಳ ಸಮ್ಮುಖದಲ್ಲೇ ಅದು ರೆಕಗ್ನಿಷನ್ ಬಂತು. ಪುರಂದರದಾಸರ ಕೃತಿಗಳಿಗೆ ಆ ಕಾಲದಲ್ಲೇ ಒಂದು ಗೌರವ ಸಿಕ್ತು. ಪುರಂದರ ಉಪನಿಷತ್ತು ಅಂತ ವ್ಯಾಸರಾಜರು ಕೊಂಡಾಡಿ ಅದಕ್ಕೆ ಮಾನ್ಯತೆ ತಂದುಕೊಂಡು ಇವರ ಕಾಲದಲ್ಲೇ ಅದಕ್ಕೆ ಮಹತ್ವ ಬಂತು. ಅದು ಮಹತ್ವ ಎಷ್ಟು ಬಂತು ಅಂದರೆ ಮುಂದೆ ಅದರಲ್ಲಿ ತುಂಬ ವ್ಯಾಖ್ಯಾನಗಳು ಬಂತು. ಬಹುಶಃ ಒಂದು ಕನ್ನಡ ಕೃತಿಗೆ ಅತಿ ಹೆಚ್ಚು ವ್ಯಾಖ್ಯಾನ ಸಿಗೋದು ಅಂತ ಕೇಳಿದರೆ ಹರಿಕಥಾಮೃತ ಸಾರಕ್ಕೆ. ಒಂದು ಕನ್ನಡದ ಕೃತಿ ಸಂಸ್ಕೃತಕ್ಕೆ ಅನುವಾದ ಅಂದರೆ ಅರ್ಥ ಆಗ್ತದೆ, ಕನ್ನಡಕ್ಕೆ ಕನ್ನಡದಲ್ಲಿ ಅನುವಾದ, ಮತ್ತೆ ಕನ್ನಡಕ್ಕೆ ಕನ್ನಡದಲ್ಲಿ ಅನುವಾದ, ಕನ್ನಡದಲ್ಲಿ ವಿವರಣೆ. ಇಂಥ ಒಂದು ವಿಚಿತ್ರ ಪವಾಡ ನಡೆದಿದ್ದು ಹರಿಕಥಾಮೃತ ಸಾರದ ಮೇಲೆ. ಅದಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ, ಅರ್ಥ ಆಯ್ತಾ? ಕನ್ನಡ ಕೃತಿ ಸಂಸ್ಕೃತದಲ್ಲಿ ವ್ಯಾಖ್ಯಾನ, ಸಂಸ್ಕೃತ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಬರಬಹುದು ಅಂಥದ್ದು. ಕನ್ನಡ ಕೃತಿ ಸಂಸ್ಕೃತ ಜಮ್ಮುಕಂಡಿ ವಾದಿರಾಜ ಆಚಾರ್ಯರು ತಾಮ್ರಪರ್ಣಿ ಆಚಾರ್ಯ ಇಬ್ಬರು ಕೂಡ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೀತಾರೆ. ಅದು ಜಮ್ಮುಕಂಡಿ ವಾದಿರಾಜ ಎರಡು ವ್ಯಾಖ್ಯಾನ ಬರೀತಾರಂತೆ. ವ್ಯಾಸದಾಸ ಸಿದ್ಧಾಂತ ಕೌಮುದಿ ಭಾವಸೂಚನ ಅಂತ ಎರಡು ವ್ಯಾಖ್ಯಾನನ ಸಂಸ್ಕೃತದಲ್ಲಿ ಬರೀಬೇಕಾದ್ರೆ ಒಂದು ಸಂಸ್ಕೃತದಲ್ಲಿ ಬರೆಯೋದೇ ಒಂದು, ಅದಕ್ಕೆ ಎರಡು ಬರೆಯೋದು ಮತ್ತೆ. ಇದು ವಿಶಿಷ್ಟವಾದಂಥ ಹಿರಿಮೆಗೆ ಪಾತ್ರವಾಯಿತು. ಸಂಕಷ್ಟ ಬಿಡಿಯಲು ವ್ಯಾಖ್ಯಾನ, ಕಮಲಾಪತಿ ದಾಸರ ವ್ಯಾಖ್ಯಾನ, ಅನೇಕ ವ್ಯಾಖ್ಯಾನಗಳು ಬಂದು ಹರಿಕಥಾಮೃತ ಸಾರ ತುಂಬ ಜನ ಇವತ್ತು ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡತಕ್ಕಂಥ ಗ್ರಂಥವಾಗಿ ಬಂದಿರೋದು ವಿಶೇಷ. ಇವತ್ತು ಪಾರಾಯಣ ಇತ್ಯಾದಿ ಮಾಡಬೇಕು ಅಂದರೆ ಲಕ್ಷ್ಮೀ ಶೋಭನ ಹಾಡು, ಅದು ಅಧ್ಯಯನ ಕ್ರಮದಲ್ಲಿ ಓದೋದಿಲ್ಲ. ಎಷ್ಟು ಕೋಟಿಗಟ್ಟೆ ಪಾರಾಯಣ ಮಾಡೋದು ಲಕ್ಷ್ಮೀ ಶೋಭನ ಹಾಡು. ಇನ್ನು ಅನೇಕ ರೀತಿಯಲ್ಲಿ ಮತ್ತೆ ಪಾರಾಯಣ ಮಾಡೋದು ಅಂದರೆ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕರಗಿರೋ ದುರಿತ ಕಳೆದು ಕೊರೆಯುವ ವಿಜಯ ಗುರುಗಳೆಂಬ ವಿಜಯ ಕವಚ ಅಂತೇಳಿ ತುಂಬ ಸತ್ತು ಹೇಳೋದು. ಇನ್ನೊಂದು ಕೃತಿ ಪೂರ್ತಿ ಓದಿ ಹೇಳೋ ಬಾಯ್ಪಾಠ ಮಾಡೋ ಕೃತಿ ಅಂದರೆ ಹರಿಕಥಾಮೃತ ಸಾರ. ಅಷ್ಟು ಪ್ರಶಸ್ತಿ ಬಂದು ಇವತ್ತು ನೂರಾರು ಕಡೆಗೆ ಸಾವಿರಾರು ಕಡೆಗೆ ಅದನ್ನು ಇದು ಮಾಡ್ತಾರೆ. ರಾಯಚೂರು ಪ್ರಾಂತದಲ್ಲಿ ಬ್ರಾಹ್ಮಣರಲ್ಲದವರು ಅಂತ್ಯಜರು ಕೂಡ ಅತಿ ಹೆಚ್ಚು ಹರಿಕಥಾಮೃತ ಸಾರವನ್ನು ಹೇಳ್ತಾರೆ. ಅಲ್ಲ ಬಾಯ್ಪಾಠ ಮಾಡಿದವರು ಸಿಗ್ತಾರೆ, ಪೂರ್ತಿ ಹರಿಕಥಾಮೃತ ಸಾರವನ್ನು ಹೇಳ್ತಾರೆ. ಮಾನ್ಯವಾದ ಕೆಲವು ವೈಶ್ಯರು ಅವ್ರು ಹೇಳ್ತಾರೆ ನಿತ್ಯ ಹರಿಕಥಾಮೃತ ಸಾರ ಪೂರ್ತಿ ಹೇಳ್ತಾರೆ, ನಿತ್ಯ ಪೂರ್ತಿ ಹೇಳ್ತಾರೆ. ಮೊನ್ನೆ ವಿಷ್ಣುತೀರ್ಥರ ಕಥೆಯಲ್ಲಿ ಕೇಳ್ತಾರೆ ಸುಮಧ್ವಿಗೆ ಪೂರ್ತಿ ಹೇಳ್ತಿದ್ರು ಅಂದರೆ, ನಿತ್ಯ ಹರಿಕಥಾವಸಾರ ಪೂರ್ತಿ ಹೇಳ್ತಿದ್ರು ಅಂದರೆ ಎಷ್ಟು ಕ್ರಾಂತಿ ಕ್ರಿಯೇಟ್ ಮಾಡ್ತಾರೆ ಜಗನ್ನಾಥದಾಸ. ಅವರ ಕೃತಿಗಳ ಇಂಪ್ಯಾಕ್ಟ್ ಎಷ್ಟಾಯಿತು ಅಂದರೆ, ಇವತ್ತು ರಾಯಚೂರು ಜಿಲ್ಲೆ ಆ ಪ್ರಾಂತದಲ್ಲಿ ವಾದ್ವೇತರರು ಬ್ರಾಹ್ಮಣೇತರರು ಹೆಚ್ಚಿನ ವೈಷ್ಣವರಿರೋ ಜಾಗ ಅಂದ್ರೆ ಅಲ್ಲಿ ಹರಿದಾಸರ ಒಂದು ಇಂಪ್ಯಾಕ್ಟ್. ಅದು ಮನೆಗಳಲ್ಲೇ ವೈಷ್ಣವರಿರೋದಿಲ್ಲ ಅಂತ ಕಾಲ ಇತ್ತು. ತಂದೆ ತಾಯಿ ಒಟ್ಟವರ ಮಕ್ಕಳೇ ನಾಸ್ತಿಕರಾಗಿರ್ತಾರೆ, ವೈಷ್ಣವರೆಲ್ಲ ಆಸ್ತಿಕರು ಕೂಡ ಆಗಿರೋದಿಲ್ಲ. ಅಂಥ ಹೊತ್ತಿನಲ್ಲಿ ಅಷ್ಟೆಲ್ಲ ಸಂಚಾರ ಮಾಡಿದ್ರ ಪ್ರಭಾವ, ವೈಷ್ಣವರಾಗಿ ಬ್ರಾಹ್ಮಣೇತರರು ಆಗಬೇಕಾದ್ರೆ ಅವರ ಕೃತಿಗಳನ್ನು ಬಾಯ್ಪಾಠ ಮಾಡಬೇಕಾದ್ರೆ ಎಷ್ಟು ಸಿದ್ಧಿ ಇರಬಹುದು. ಬಾನಿಗೆ ಹೋಗಿರಿ ನೀವೀಗ, ಅಲ್ಲಿ ಯಾವ ಸಣ್ಣ ಹುಡುಗನ ಕೇಳಿದ್ರು ಜಗನ್ನಾಥದಾಸರ ಗುಡಿ ಅಂತ ತಕ್ಷಣ ತೋರಿಸ್ಬಿಡ್ತಾರೆ. ಜಗನ್ನಾಥದಾಸರ ಮನೆ ಅಂತ ಕೇಳಿ ಜಗನ್ನಾಥದಾಸರ ಗುಡಿ ಅಂತ ಕರೀತಾರೆ ಊರಿನ ಜನ ಕೇಳಿ, ಯಾರು ಬೇಕಾದ ತಕ್ಷಣ ತೋರಿಸ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜಗನ್ನಾಥದಾಸರ ಊರಿಗೆ ಆ ಇಡೀ ಆ ಸುತ್ತಮುತ್ತ ಪ್ರಾಂತಕ್ಕೇನೆ ಪ್ರಭಾವ ಬೀರಿದ ಮಹಾನುಭಾವರು. ಹರಿಕಥಾಮೃತ ಸಾರದಲ್ಲಿ ಷಟ್ಪದಿ ಅಂತ ಕರೀತಾರೆ. ಷಟ್ಪದಿ ಅಂದರೆ ಭಾಮಿನಿ ಆರು ಲೈನ್ ಇದ್ರೆ ಷಟ್ಪದಿ, ಮೂರಿದ್ರೆ ತ್ರಿಪದಿ. ಸಾಮಾನ್ಯ ಕೀರ್ತನೆ 4 ಲೈನ್ ಇರುತ್ತೆ. ಸುಳಾದಿಗಳಿಗೆ ತಾಳಗಳ ಲೆಕ್ಕ, ಅದಕ್ಕೆ ನುಡಿಗಳ ಲೆಕ್ಕ ಅಲ್ಲ, ತಾಳಗಳ ಲೆಕ್ಕದಲ್ಲಿ ಸುಳಾದಿ ಹೇಳ್ತಾರೆ. ಉಗಾಭೋಗ ಒಂದೇ, ಅದು ಎರಡು ಮೂರು ಇಲ್ಲ, ಒಂದೇ ಹೇಳಿದರೆ ಉಗಾಭೋಗ. 4 ಲೈನ್ ನುಡಿಗಳು ಬಂದುಬಿಟ್ರೆ ಅಥವಾ 8 ಲೈನು ಈ ರೀತಿ ಬಂದರೆ ಅದು ಮುಖ್ಯವಾಗಿ ನಮಗೆ ಕೀರ್ತನೆಯಾಗುತ್ತೆ. ಆದರೆ 6-6 ಲೈನೇ ಬಂದಾಗ ಷಟ್ಪದಿ ಅಂತ ಹೇಳ್ತಾರೆ. 4 ಲೈನ್ ಅಷ್ಟೇ ಸ್ಪೆಷಲ್ ಆಗಿ ಕೃತಿ ಬಂದರೆ ಚೌಪದಿ ಅಂತಲೂ ಕರೀತಾರೆ. ಹರಿ ಸರ್ವೋತ್ತಮ ಚೌಪದಿ ಅಂತೊಂದಿದೆ. ಪುರಂದರದಾಸರ ಮಕ್ಕಳು ಮಧ್ವಪದಿ ದಾಸರು ಬರೆದ ಒಂದು ಕೃತಿ ಹರಿ ಸರ್ವೋತ್ತಮ ಚೌಪದಿ ಅಂತ. ಇದು ಇವರು ತ್ರಿಪದಿನೂ ಬರೆದಿದ್ದಾರೆ, ತತ್ವಸ್ವಾರಿಗಳೆಲ್ಲ ತ್ರಿಪದಿಗಳು. ಇವರಿಗೆ ಇಬ್ಬರು ಗಂಡು ಮಕ್ಕಳು ಇದ್ರಂತೆ, ಇಬ್ಬರು ಗಂಡು ಮಕ್ಕಳು ಇದ್ರು, ಒಬ್ಬ ಮಗಳಿದ್ರು ಅಂತ ಹೇಳ್ತಾರೆ. ದಾಮೋದರದಾಸರು ಅಂತ ಹೇಳಿ ತಿಮ್ಮಪ್ಪ ದಾಸರು, ದಾಮೋದರದಾಸರು ಅಂತ ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ದಾಮೋದರ ಸರಿಗೆ ಮದುವೆಯಾಗಿತ್ತು. ಚಿಕ್ಕ ವಯಸ್ಸಿನಲ್ಲೇನೆ ಅವರು ತೀರಿ ಹೋಗ್ತಾರೆ. ಆಗ ಸೊಸೆಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಆಗ ತತ್ವ ಸುವಾಲಿಗಳನ್ನು ಬರೆದ್ರು ಅಂತ ಹೇಳ್ತಾರೆ. ತತ್ವ ಸುವಾಲಿಗಳು ಬರೆದಿದ್ದು ಅದಕ್ಕೋಸ್ಕರ ನಿತ್ಯಕ್ಕೆ ಅಂದ್ಕೊಂಡು ಅದನ್ನು ಸಾಧನೆ ಮಾಡೋ ಅನುಕೂಲವಾಗಲಿ ಅಂತ ಬರೆದ್ರು ಅಂತ ಹೇಳ್ತಾರೆ. ತತ್ವ ಸುವಾಲಿ ಹೆಸರು ಹಾಗೆ ಇದೆ. ವಾಲಿ ಅಂದರೆ ಓಲೆಗಳು ಅಂತ ಅರ್ಥ. ಆ ಓಲೆ ಹೋದ್ರೆ ಪರವಾಗಿಲ್ಲ, ಈ ಓಲೆ ಇದೆ ಅಂತ ಹೇಳಿಬಿಟ್ಟು ಸುವೋಲಿ ಓಲೆ ವಾಲಿ ಆ ಕಡೆಯ ವಾಲಿನೇ ಕರೆಯೋದು. ಓಲೆ ಬಾಯಿ ವಾಲಿ ಅಂತಲೇ ಕರೀತಾರೆ, ವಾಲಿ ಭಾಗ್ಯ ಅಂತ ಕರೀತಾರೆ. ಆದ್ದರಿಂದ ಸೊಸೆಯ ಉದ್ಧಾರಕ್ಕೋಸ್ಕರವಾಗಿ ಹೆಣ್ಮಕ್ಕಳಿಗೆಲ್ಲ ಒಂದು ಅನುಸಂಧಾನಕ್ಕೆ ತಾರೆ ದೀಪದಂತೆ ಬರೆದಿದ್ದು ತತ್ವ ಸುವಾಲಿ. ದೊಡ್ಡ ಗ್ರಂಥ ಅಂದರೆ ಅದು ಇದನ್ನೂ ಸೇರಿಬಿಟ್ರೆ, ಪರಸ್ಥಿತಿ ಸಂಧಿನೂ ಸೇರಿದ್ರೆ 1013 ಪದ್ಯ ಆಗುತ್ತೆ. 1013 ಪದ್ಯಗಳಷ್ಟು ದೊಡ್ಡ ವ್ಯಾಪ್ತಿಯ ಕೃತಿ ಹರಿಕಥಾಮೃತ ಸಾರ. ಒಳ್ಳೆ ಕನ್ನಡ, ಸುಲಭವಾದ ಮಾತುಗಳು, ಎಲ್ಲೂ ಕಷ್ಟ ಇರೋದಿಲ್ಲ. ಓದ್ಬೇಕಾದ್ರೆ ಕೇಳಲೆ ಪಾಳ ಆಹ್ಲಾದಕರವಾಗಿರಬೇಕು. ಆ ರೀತಿಯಲ್ಲಿ 6 ಲೈನಿನಲ್ಲಿ ಬರೀತಾರೆ. ಶ್ರೀರಮಣಿ ಕನಕವರ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವೆಂತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಬೋದು ಯಮಗೆ ಮಂಗಳವ. ಯಾಕೋ ಬಂದಾಗುತ್ತಲ್ಲ, ಸರಿ ಇದೆಯಾ ಇಲ್ಲ? ಶ್ರೀರಮಣಿ ಕನಕವರ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಈ ರೀತಿಯಲ್ಲಿ 13 ಪದ್ಯಗಳು. ಮೊದಲಿಗೆ 13 ಪದ್ಯಗಳ ನಾಂದಿ ಸಂಧಿಯಿಂದ ಪ್ರಾರಂಭ ಮಾಡ್ತಾರೆ. ನಾಂದಿ ಸಂಧಿ, ಮಂಗಳಾಚರಣ ಸಂಧಿ, ಮಂಗಳ ಸಂಧಿ, ಮೂರು ಹೆಸರಿದೆ. ಬರೀ ಮಂಗಳ ಸಂಧಿ, ಮಾನ್ಯ ಮಂಗಳ ಸಂಧಿ ಅಂದರೆ ಮುಗಿಯೋ ಸಂಧಿ ಅಂತ ತಿಳ್ಕೊತೇವೆ ನಾವು. ಮಂಗಳ ಅಂದರೆ ಆಗಲ್ಲ, ಶುರು ಮಾಡೋದು ಮಂಗಳ ಸಂಧಿ, ಮಂಗಳ ಆಚರಣ ಸಂಧಿ, ನಾಂದಿ ಸಂಧಿ ಅಂತೇಳಿ ಅವರೇ ಹೆಸರಿಟ್ಟದ್ದಲ್ಲದು, ಅನಂತರ ಬಂದಿರೋದು. ಅನಂತರ ಒಂದು ಸಂಧಿಗೂ ಅವರು ಹೆಸರಿಟ್ಟಿಲ್ಲ. ಜಗನ್ನಾಥಾಚಾರ್ಯ ಹೆಸರಿಟ್ಟ ಸಂಧಿಗಳಲ್ಲ ಅವೆಲ್ಲ ಕೂಡ. ಯಾತಕ್ಕೆಂದ್ರೆ ಅವರು ಶಿಷ್ಯ ಪ್ರಾಣೇಶಾಸ್ತ್ರ ಬರೆದ ಪ್ರತಿ ಕೆಲವು ಹಳೆಯ ಪ್ರತಿಗಳು ಸಿಗ್ತವೆ. ಯಾವ ಪ್ರತಿಗಳು ಸಂಧಿ ಹೆಸರಿಲ್ಲ ಅದನ್ನು ಅನಂತರ ಕಾಲಕ್ಕೆ ಅರ್ಥ ಮಾಡಲು ಅನುಕೂಲವಾಗಲಿ ಅಂತ ಸಂಧಿ ಹೆಸರಿಟ್ಟಿದ್ದಾರೆ. ಹೆಸರಿಟ್ಟು ತಪ್ಪಂತಲ್ಲ, ಅವರೇ ಇಟ್ಟ ಹೆಸರಲ್ಲ, ಅಷ್ಟೇ ಡಿಫರೆನ್ಸ್. ಅವರೇ ಇಟ್ಟ ಹೆಸರಲ್ಲ, ಅದನ್ನು ತಕ್ಕಂತೆ ಹೆಸರಿಟ್ಕೊಂಡ್ಬಂದಿದ್ದಾರೆ ಅಷ್ಟೇ. ಅದರಲ್ಲಿ 13 ಪದ್ಯಗಳಲ್ಲಿ ನಾಂದಿ ಮಂಗಳಾಚರಣೆಯನ್ನು ಮಾಡ್ತಾರೆ. ಬಹಳ ಸಿಸ್ಟಮೆಟಿಕ್ ಆಗಿ ಶಾಸ್ತ್ರೋಕ್ತವಾಗಿ ಅದಿಷ್ಟು ಪದ್ಯಗಳು ಸರಿಯಾಗಿ ಕಲಿತು ಬಿಟ್ರೆ ಪ್ರಮೇಯಗಳೆಲ್ಲ ನೆನಪಿರ್ತವೆ. ಹರಿಕಥಾಮೃತಸಾರ ಸರಿಯಾಗಿ ನೆನಪಿಟ್ಟುಕೊಂಡ್ರೆ ಪ್ರಮೇಯಗಳೆಲ್ಲ ನೆನಪಿರ್ತವೆ. ಮೊದಲು ನಾರಾಯಣನ ಸ್ತುತಿ, ಆಮೇಲೆ ಲಕ್ಷ್ಮೀ ಸ್ತುತಿ, ಜಗದೋದರಣತೆ ವಿಮಲ ಗುಣ ರೂಪಗಳ ಲಕ್ಷ್ಮೀ ಸ್ತುತಿ. ನಿರುಪಮಾನಂದಾತ್ಮಭವ 632,000 ಬ್ರಹ್ಮದೇವರ ಮತ್ತು ವಾಯುದೇವರ ಸ್ತುತಿ. ಚತುರವದನ ರಾಣಿ, ಕೃತಿರಮಣ ಪ್ರದ್ಯುಮ್ನ ನಂದನೆ, ಸರಸ್ವತಿ ಭಾರತೀಯರ ಸ್ತುತಿ. ಆಮೇಲೆ ವೇದಪೀಠ ವಿರಿಂಚಿ ಭವ ಚಕ್ರಾಜಸುರ ವಿಜ್ಞಾನದಾಯಕ ವೇದವ್ಯಾಸರ ಸ್ತೋತ್ರ. ಚಿತಿಯೊಳಗೆ ಮಣಿಮಂತ ಮೊದಲಾದ ಮತ್ತು ಪಂಚಭೇದಾತ್ಮಕ ಪ್ರಪಂಚಕ್ಕೆ ಮಧ್ವಾಚಾರ್ಯ ಸ್ತೋತ್ರ. ವಾಮದೇವ ವಿರಿಂಚಿತನಯ ಕೃತ್ಯವಾಸನೆ ರುದ್ರದೇವರ ಸ್ತೋತ್ರ. ಇವತ್ತು ಶಿವರಾತ್ರಿ ಬೇರೆ, ರುದ್ರದೇವರ ಸ್ತೋತ್ರವನ್ನು ಅಲ್ಲಿ ಮಾಡ್ತಾರೆ. ಅದಾದ ಮೇಲೆ ಪಾಕಶಾಸ್ತ್ರ ಮುಖ್ಯ ಸಕಲ ದಿವೋಸಕರೆ ಎಲ್ಲ ದೇವತೆಗಳ ಗುರುಗಳ ಸ್ತೋತ್ರ 12 ಆಯ್ತರಿಗೆ. 12 ಯಾತಕ್ಕೆ ಕಾರಿಸ್ತಾರೆ ಅಂದರೆ ದ್ವಾದಶ ಗುರು ನಮಸ್ಕಾರ ಅಂತ ಹೇಳ್ತೇವೆ. ಗುರುಮಂತ್ರ ಇತ್ಯಾದಿ ಮಾಡಬೇಕಾದ್ರೆ 12 ಗುರುಗಳೇ ನಮಸ್ಕಾರ ಮಾಡೋದು. 12 ಪದ್ಯ ಅದಕ್ಕೆ ಇಂಡಿಕೇಟ್ ಮಾಡಬೇಕು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಭಾರತೇ ನಮಃ, ಸರಸ್ವತಿ ಶ್ರೀಮದಾಂತೀರ್ಥ ಭಗವತ್ಪಾದ ವೇದವ್ಯಾಸಾಯ ನಮಃ 4 ಆಯ್ತು. ಭಾರತೇ ನಮಃ, ಸರಸ್ವತೇ ನಮಃ, ವಾಯುವೇ ನಮಃ, ಬ್ರಹ್ಮಣೇ ನಮಃ, ಲಕ್ಷ್ಮೇ ನಮಃ, ನಾರಾಯಣ ಅಂತ ಹೇಳಬೇಕಾದ್ರೆ ಒಟ್ಟು 12 ಗುರುಗಳಿಗೋಸ್ಕರ ಅಷ್ಟನ್ನು ಸರಿಯಾಗಿ ಮಾಡಿಬಿಟ್ಟು ನಮಗೆ ತಿಳಿಸ್ಕೊಡ್ತಾರೆ. ಇದು ನಾಂದಿ ಸಂಧಿ, ಈ ಸಂಧಿ. ಹೇಳಬೇಕಾದ್ರೆ ಎಷ್ಟು ಸಮಗ್ರ ಬೆರೀತಾರೆ ಜಗನ್ನಾಥದಾಸರು ಅಂದರೆ ಅವ್ರ ಬಗ್ಗೆ ಸೊಳ್ಳೆ ಮಾಹಿತಿ, ಏನು ಕ್ಯಾಶುವಲ್ ಸ್ತೋತ್ರ ಮಾಡೋಕ್ಕೂ ಮಾಡಿಬಿಡ್ಬೇಕಲ್ಲ. ಅರ್ಥಪೂರ್ಣವಾದ ಪದಗಳು, ಒಂದೊಂದು ಪದ್ಯ ಓದ್ಬಿಟ್ರೆ ಅವರು ಪೂರ್ಣ ಅವರ ವೈಶಿಷ್ಟ್ಯ ಎಲ್ಲ ಗೊತ್ತಾಗಬೇಕಾಗಿ ಬರೀತಾರೆ. ಇದೊಂದು ದಾಸಾಹಿತ್ಯದ ಭಾರಿ ದೊಡ್ಡ ವೈಶಿಷ್ಟ್ಯ. ಎಲ್ಲೂ ಕೂಡ ಪದಗಳಿಗೋಸ್ಕರ ಪದಗಳು ಬರೀಬೇಕು ಅಂತ ಬರೆಯೋದು ಅವೆಲ್ಲ ಇಲ್ಲ, ಬಹಳ ಅರ್ಥವತ್ತಾಗಿರಬೇಕು. ಶ್ರೀರಮಣಿ ಕನಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ 2 ದೇವರಿಗೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ 3. ಕೈವಲ್ಯದಾಯಕ 4. ನಾರಸಿಂಹನೇ ನಮಗೆ ಕರುಣಿಬೋದು ಯಮಗೆ ಮಂಗಳವ. ಹರಿಕಥಾಪ್ರಸಾರದ ಮತ್ತೊಂದು ವಿಶೇಷ ಅಂದ್ರೆ ಎಲ್ಲೂ ಬೇರೆ ಫಲಗಳು ಹೇಳೋದಿಲ್ಲ. ಮಂಗಳವ ಪಾಲಿಬೋದು, ಸನ್ಮತಿಯ ಇಷ್ಟೇ ಹೊರತು ಸದೃತಿಯ ಪಾಲಿಸು, ಬೇರೆ ಕೊಡೋದು ಕೇಳೋದಿಲ್ಲ. ಯಾತಕ್ಕೆ ಶ್ರೇಷ್ಠ ಉಪಾಸನೆಯ ದರ್ಜೆಯಲ್ಲಿ ಮನುಷ್ಯ ಬೇರೆದನ್ನು ಬಯಸೋದಿಲ್ಲ. ಮಾ ಫಲೇಶು ಕದಾಚಾರ, ಅತ್ಯುತ್ತಮವಾದನ್ನು ಮಾತ್ರ ಬಯಸ್ತಾರೆ. ದೇವರ ಅನುಗ್ರಹಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಜ್ಞಾನ ಭಕ್ತಿ ವೈರಾಗ್ಯಕ್ಕಿಂತ ದೊಡ್ಡ ಪ್ರಾರ್ಥನೆ ಮತ್ತೊಂದಿಲ್ಲ. ಹರಿಗತಾಂಸಾರ ಅದಕ್ಕೆ ಓರಿಯೆಂಟೇಷನ್ ಕೊಡೋದ್ರಿಂದ ಥ್ರೋಔಟ್ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ನಾರಸಿಂಹನೇ ನಮಿಪೆ ಕರುಣಿಬೋದು ಯಮಗೆ ಮಂಗಳವ. ಮಂಗಳ ಅಂದ್ರೆ ಏನು? ಕೆಟ್ಟದ್ದಾಗದೆ ಹೋದರೆ ಮಂಗಳ, ಒಳ್ಳೆಯದಾದರೆ ಮಂಗಳ, ಅನಿಷ್ಟ ನಿವೃತ್ತಿ ಮಂಗಳ, ಇಷ್ಟಪ್ರಾಪ್ತಿ ಮಂಗಳ. ಅದಕ್ಕೋಸ್ಕರ ಮಂಗಳವಾದರೆ ಅದೇ ಅರ್ಥ. ಪಾಲಿಪುದು ಸನ್ಮತಿಯ, ಮತಿ ಅಂದರೆ ಜ್ಞಾನ, ಸುಜ್ಞಾನವನ್ನು ಕೊಡುವಂತ. ಈ ರೀತಿಯಲ್ಲಿ ಜಗನ್ನಾಥದಾಸರು ಪದ್ಯ ಬರಿತಾ ಹೋಗ್ತಾರೆ. ಒಂದೊಂದು ಪದ್ಯ ಹೇಳೋದಕ್ಕೆ ಹೋದ್ರೆ ಒಂದೊಂದು ದಿವಸ ಆಗುತ್ತೆ, ಅದು ಮುಗಿಯೋ ಭಾರಿ ಕಷ್ಟ. ಅವ್ರು ಹೇಳಬೇಕಾದ್ರೆ ಪ್ಲಾನ್ ಹೇಗಿಟ್ಕೊಂಡಿದ್ದಾರೆ, ಶ್ರೀರಮಣೆ ಕರಕಮಲ ಪೂಜಿತ, ಮಹಾಲಕ್ಷ್ಮಿಯಿಂದ ಪೂಜಿತ. ಅಲ್ಲಿ ಎಷ್ಟು ಸ್ವಾರಸ್ಯ ತೋರಿಸ್ತಾರೆ, ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಕಂಪೇರ್ ಮಾಡ್ತಾರೆ. ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ನಿನ್ನ ಪಾದವನ್ನ, ಇಷ್ಟ ಅರ್ಥ. ನಿನ್ನ ಪಾದ ಹೇಗಿದೆ? ಕಮಲ. ಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡ್ತಾರೆ? ಕೈಯಿಂದ. ಕೈ ಹೇಗಿದೆ? ಕಮಲ. ಮಹಾಲಕ್ಷ್ಮಿಯ ಕೈ ಕಮಲ, ನಿನ್ನ ಪಾದ ಕಮಲ. ಅವರ ಮಹಾಲಕ್ಷ್ಮಿ ಬೇರೆ ಯಾವುದೇ ಕಮಲ ತೊಗೊಂಡು ದೇವ್ರ ಪಾದಕ್ಕೆ ಹಾಕ್ಬೇಕು, ಕೈ ಇಟ್ಟರೆ ಸಾಕು, ಅದೇ ಕಮಲ. ಕಮಲದಲ್ಲಿ ಪದ್ಮಾಲಯ ಅಂತಾನೆ ಮಹಾಲಕ್ಷ್ಮಿ ಹೆಸರು. ಅವರ ಕೈ ಕಮಲ, ಪರಮಾತ್ಮನ ಪಾದ ಕಮಲ. ಹೇಗೆ ತಾರತಮ್ಯ ಇದೆ ನೋಡಿ. ಪರಮಾತ್ಮ ಲಕ್ಷ್ಮೀದೇವಿ ಕೈ ಕಮಲ ಸರಿ ಹೋಯಿತು, ಪರಮಾತ್ಮನ ಪಾದ ಕಮಲ ಅಂದಮೇಲೆ ಎಲ್ಲಿಂದೆಲ್ಲಿ ಮ್ಯಾಚ್ ಆಗಬೇಕು? ಇವರ ಕೈ ಶ್ರೇಷ್ಠವಾದದ್ದು, ಪಾದ ಕಡಿಮೆ ಆದದ್ದು. ಕಡಿಮೆ ಅನಿಸ್ಕೊಂಡ ಪಾದನೇ ಕೈಗಿಂತ ಜಾಸ್ತಿ ಇರಬೇಕಾದ್ರೆ ಇವರು ಎಷ್ಟು ದೊಡ್ಡವನು ಅಂತ ಅರ್ಥ ಆಗಬೇಕು. ಉಲ್ಟಪಲ್ಟ ಮಾಡಲಿಲ್ಲ. ಇವರ ಕರಕಮಲದಿಂದ ಪಾದ ಕಮಲ ಪೂಜೆ ಮಾಡ್ತಾರೆ ಅಂತ ಹೇಳಿದರೆ ಪರಮಾತ್ಮನ ಪಾದ ಲಕ್ಷ್ಮೀ ಸನ್ನಿಧಾನ ಇರೋ ಪಾದ ಅಂತ ಅರ್ಥ. ಪರಮಾತ್ಮನ ಪಾದ ಲಕ್ಷ್ಮೀ ಸನ್ನಿಧಾನ, ಲಕ್ಷ್ಮೀದೇವಿ ಭಾರಿ ಕಡಿಮೆ. ಅದಾಯ್ತು. ಆಮೇಲೆ ಇನ್ನೂ ಸುಮ್ಮನೆ ದಾಸ ಸುಮ್ಮನೆ ಬರೆಯೋದಿಲ್ಲ, ಚಾರಸ್ಯ ಹೇಳ್ತಾರೆ. ಶ್ರೀರಮಣಿ ಕರಕಮಲ ಪೂಜಿತ ಅಷ್ಟೇ. ಆದರೆ ದೇವರಿಗೆ ಚಾರುಚರಣ ಸರೋಜ, ಮತ್ತೆ ಪರಮಾತ್ಮನ ಪಾದ ಕಮಲ ಅಷ್ಟೇ ಅಲ್ಲ, ಚಾರುಚರಣ ಬಾರಿ ಸಮೋ ಮನೋಹರವಾದ ಕಮಲ. ಲಕ್ಷ್ಮೀದೇವಿ ಕೈ ಬರೀ ಕಮಲ. ಯಾಕೆ ಗೊತ್ತಾ? ದೇವರು ಕಂಪೇರ್ ಮಾಡಿ ಪಾದನೋ ಕಮಲ, ಮನೋಹರ ಕಮಲ. ಇವರು ಭಾರಿ ಮನೋಹರ ಕಮಲ, ದೇವರು ಪಾದ ಕಮಲ ಡಲ್ ಆಗಿಬಿಡುತ್ತೆ ಅಂತ. ಎಂಥ ದೊಡ್ಡ ಬಲ್ಪು ಸೂರ್ಯ ಬಂದಷ್ಟು ಮಂಕಾಬೇಕಲ್ಲ ಆ ಥರ. ಅಂದರೆ ಮಹಾಲಕ್ಷ್ಮಿ ಎಷ್ಟೇ ದೇಶ ಅವರು ಅನಂತಪಟ್ಟು ದೇವರು ದೊಡ್ಡವರಾಗಿರೋದ್ರಿಂದ ಔಚಿತ್ಯವನ್ನು ತೋರಿಸ್ತಾರೆ. ಇದು ನಮ್ಮ ಮತಸಿದ್ಧಾಂತದ ವೈಶಿಷ್ಟ್ಯ. ಅಂದರೆ ಎಲ್ಲೂ ತಾರತಮ್ಯ ಬಿಡಹಾಗಿಲ್ಲ. ಯಾರದೇ ಸ್ತೋತ್ರ ಮಾಡಬೇಕಾದ್ರೂ ಕೂಡ ತಾರತಮ್ಯಕ್ಕೆ ವಿರೋಧ ಬರದಂತೆ ಮಾಡಬೇಕು. ಬೇರೆಯವರಲ್ಲಿ ಹಾಗಲ್ಲ, ಯಾರು ಸ್ತೋತ್ರ ಮಾಡ್ತಾರೋ ಅವರೇ ಅಲ್ಟಿಮೇಟ್. ಕಂಡವ್ರು ನೀನೇ ಇಂದ್ರ ಚಂದ್ರ ಇದ್ ಬದ್ರ ಹುಡುಕಾಕಿಬಿಡ್ತಾರೆ. ಎಲ್ಲ ದೇವತೆಗಳು ಕೂಡ ಬೇರೆ ಮತ್ತಲ್ಲಿ ಸ್ತೋತ್ರ ಮಾಡ್ತಾರೆ. ಕಾಳಿ ಸ್ತೋತ್ರ ಮಾಡಬೇಕು. ಅಮ್ಮ ಕಾಳಿ ಎಷ್ಟು ದೊಡ್ಡವಳು ಗೊತ್ತಾ? ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಕಾಲು ಕಳೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮೂದೋಯ್ತ ತಾರತಮ್ಯ ಪೀಸ್ ಪೀಸಲ್ಲಿ ಆ ರೀತಿ ಮಾಡಿ. ನಮ್ಮಲ್ಲಿ ಯಾರ ಬಗ್ಗೆ ಬರೋದು ಚೂರು ವ್ಯತ್ಯಾಸ ಆಗಬಾರ್ದು. ಎಷ್ಟು ದೊಡ್ಡ ಸ್ತೋತ್ರ ನಮ್ಮ ಸಂಗ್ರಹ ನಮ್ಮಲ್ಲಿದೆ, ಒಂದರಲ್ಲಿ ಚೂರು ಹೆಚ್ಚು ಕಡಿಮೆ ಆಗೋದಿಲ್ಲ. ಆ ರೀತಿ ಬರೀತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಅಕ್ಯುರೇಸಿ ನಾವು ಮೇಂಟೈನ್ ಮಾಡದೆ ಹೋದರೆ ನಮಗೆ ಜ್ಞಾನ ಬರೋದಿಲ್ಲ. ಸ್ವಲ್ಪ ಕರೆಕ್ಟ್ ಕನಿಷ್ಠೆಂಟ್ ಡಿಫೆಕ್ಟ್ ಬಂದರೂ ಕರೆಂಟ್ ಬರೋದಿಲ್ಲ. ಸ್ವಲ್ಪ ಡಿಫೆಕ್ಟ್ ಇದ್ರೆ ಬರೋದೇ ಇಲ್ಲ. 100% ಕರೆಕ್ಟ್ ಇದ್ರೆ ಮಾತ್ರ ಬೆಳಕು ಹೇಗೆ ಬರ್ತದೋ ಮೋಕ್ಷ ಸಿಗೋದು ಅದರಿಂದ ಹೊರತು ಕಂಡದ್ರಿಂದ ಮೋಕ್ಷ ಸಿಗೋದಿಲ್ಲ. ಜ್ಞಾನ ಅಂದರೆ ಅಜ್ಞಾನ ಹೋಗಬೇಕು, ಮಿಥ್ಯಾಜ್ಞಾನ ಸ್ವಲ್ಪ ಕೂಡ ಇರಬಾರದು, ಅವ ಮಾತ್ರ ಜ್ಞಾನ ಬರ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ, ಒಂದು ಮಾತು ಮುಗಿಯಿತು. ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ, ಬ್ರಹ್ಮಾದಿಗಳಿಂದ ಸ್ತುತ. ಇಲ್ಲಿ ನೋಡಿ, ಲಕ್ಷ್ಮೀದೇವಿಯಿಂದ ಪೂಜಿತ, ಬ್ರಹ್ಮಾದಿಗಳಿಂದ ಸ್ತುತ. ದೂರ ಆಗಿಬಿಡ್ತಾಗಲೇ ಲಕ್ಷ್ಮೀದೇವಿ ನಿಮ್ಮ ಪಾದ ಮುಟ್ಟಿ ಪೂಜೆ ಮಾಡ್ತಾರೆ, ಬ್ರಹ್ಮಾದಿಗಳು ದೂರ ನಿಂತ್ಕೊಂಡು ಕೈ ಮುಗಿತಾರೆ. ಎಷ್ಟು ಡಿಫ್ರೆನ್ಸ್ ಬಂತಾಗಲೇ. ಲಕ್ಷ್ಮೀದೇವಿ ಎಷ್ಟು ಕ್ಲೋಸ್ ಪರಮಾತ್ಮನಿಗೆ, ಅವರು ಸ್ವಲ್ಪ ದೂರ ಆದ್ರಾಗಲಿ. ಇದು ತಾರತಮ್ಯ ಅಂದ್ರೆ ಹಾಗೆ. ಮತ್ತೆ ಇಲ್ಲೂ ವ್ಯತ್ಯಾಸ ಇದೆ. ಮತ್ತೆ ತಾರತಮ್ಯ ಹೇಳಬೇಕಾದ್ರೆ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ, ಹಿಂದಿಂದ ಹೋಗ್ತಾ ಬರಬೇಕು. ಬ್ರಹ್ಮವಾಯುಗಳು ಮುಂದೆ ಸರ್ತ, ಅವರ ಹಿಂದೆ ಅವರ ಹಿಂದೆ. ಈ ಕ್ರಮದಲ್ಲಿ ಪ್ರೋಟೋಕಾಲ್ ಎಲ್ಲೂ ಬಿಡಾಗಿಲ್ಲ. ಆ ರೀತಿ ಮುಂದೆ ಹೋಗ್ತಾ ಇದ್ದಾರೆ. ಇನ್ನೊಂದು ಸ್ವಾರಸ್ಯ, ಲಕ್ಷ್ಮಿಯಿಂದ ಪೂಜಿತ ಬ್ರಹ್ಮಾದಿಗಳಿಂದ ವಂದಿತ. ಶಾರ್ಟ್ ಫಾರಂ ಅಷ್ಟೇ, ಲಕ್ಷ್ಮಿಯಿಂದ ಪೂಜಿತ ಬ್ರಹ್ಮಾದಿಗಳಿಂದ ವಂದಿತ. ಲಕ್ಷ್ಮಿ ಅಂದರೆ ಯಾರು, ಬ್ರಹ್ಮಾದಿಗಳು ಯಾರು? ಭಗವದ್ಗೀತೆ ಹೇಳಿದೆ, ಲಕ್ಷ್ಮಿ ಅಂದರೆ ಅಕ್ಷರ ಪುರುಷರು, ಬ್ರಹ್ಮಾದಿಗಳು ಕ್ಷರ ಪುರುಷರು. ಲಕ್ಷ್ಮೀದೇವಿ ಅಕ್ಷರ ಪುರುಷರು, ಕ್ಷರ ಪುರುಷರು. ಸೊ ಕ್ಷರಾಕ್ಷರ ಪುರುಷ ಪೂಜಿತ ಪಾದ, ಮುಂದೆ ಅವರೇ ಹೇಳ್ತಾರೆ ವ್ಯಾಪ್ತಿ ಸಂಧಿಯಲ್ಲಿ, ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ. ಅದಕ್ಕೆ ಪುರುಷೋತ್ತಮ ಅಂತ ದೇವರಿಗೆ ಪುರುಷೋತ್ತಮ. ಅಕ್ಷರ ಪುರುಷರಿಗಿಂತ ಭಾರಿ ಉತ್ತಮ, ಕ್ಷರಪುರುಷರಿಗಿಂತೂ ಭಾರಿ ಮೀರಿದವನು, ಅದಕ್ಕೆ ಪುರುಷೋತ್ತಮ. ಯಸ್ಮಾಕ್ಷರ ಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಅರ್ಥ ಬರಬೇಕು. ಆ ರೀತಿ ಮಾಡ್ತಾರೆ. ದೇವರು ಯಾರಪ್ಪ? ಜನ್ಮಾದ್ಯಶ್ಯ ಯತಃ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೀರಜ ಭವ ಅಂಡ, ಬ್ರಹ್ಮಾಂಡ ಕೇಳೋ ಪದ್ಧತಿ ಅದು. ನೀರಜ ಭವ ಅಂಡ, ನೀರಜ ನೀರ ನೀರು, ನೀರಜ ಕಮಲ. ನೀರಜ ಭವ, ನೀರಿನಲ್ಲಿ ಹುಟ್ಟಿದ್ದು ಅಂತ ಕೇಳಿದರೆ ಕಮಲ. ನೀರಜ ಕಮಲ, ಕಮಲದಲ್ಲಿ ಹುಟ್ಟಿದವರು ಬ್ರಹ್ಮದೇವರು. ನೀರಜ ಭವ ಬ್ರಹ್ಮ ಪ್ಲಸ್ ಅಂಡ ಬ್ರಹ್ಮಾಂಡ, ಬ್ರಹ್ಮಾಂಡದ ಉದಯ ಸ್ಥಿತಿ ಕಾರಣನೇ. ಬ್ರಹ್ಮಾಂಡದ ಹುಟ್ಟು ಸ್ಥಿತಿ ಎಲ್ಲದಕ್ಕೂ ಕಾರಣ ನೀನೇನೆ. ಅದೇ ಜನ್ಮಾದೇಶ ಯತಃ ಕೈವಲ್ಯದಾಯಕ, ಮೋಕ್ಷ ಕೊಡೋನು ನೀನೇನೆ. ಇಲ್ಲಿ ಜಗನ್ನಾಥದಾಸರು ಎಲ್ಲ ಔಚಿತ್ಯವನ್ನು ಬಿಡೋದಿಲ್ಲ. ಒಟ್ಟಿಗೆ ಹೇಳ್ಬೋದಾಗಿತ್ತು ಬೇಕಾದ್ರೆ, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮೋಕ್ಷನೂ ಕೊಡ್ತೀರಿ ಅಂತ ಹೇಳ್ಬಿಡುವುದಾಗಿತ್ತು. ಹಾಗೆ ಮಾಡೋದಿಲ್ಲ, ಎರಡು ಭಾಗ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಹುಟ್ಟು ಸಾವುಗಳನ್ನ ಒಂದೊಂದು ಸ್ಟೇಜಲ್ಲಿ ಸ್ವಲ್ಪ ಸ್ವಲ್ಪ ಬೇರೆನೂ ಮಾಡ್ತಾರೆ. ನಮ್ಮ ತಂದೆ ಹೆಸರು ಹೇಳ್ತೇವೆ, ಅವ್ರ ತಂದೆ ಹೆಸರು ಹೇಳ್ತೇವೆ, ವ್ಯತ್ಯಾಸ ಇದೆ. ಆದರೆ ಮೋಕ್ಷ ಮಾತ್ರ ಡೈರೆಕ್ಟ್ ದೇವರೇ ಕೊಡ್ತಾರೆ, ಇನ್ನೊಬ್ಬರ ಮೂಲಕ ಬರಹಾಗಿಲ್ಲ. ಅದು ಸಪರೇಟ್ ಮಾಡಿಬಿಡ್ತಾರೆ. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ ಮುಕ್ತಿ ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಅದು ಅಲ್ಟಿಮೇಟ್ ವಿಟೋ ಪವರ್ ಇದ್ದಾಗ ಸಪರೇಟ್ ಮಾಡಿಡ್ತಾರೆ. ಈ ರೀತಿ ಮಾಡಿ ನರಸಿಂಹನೇ ನಮಿಪೇ ಕರುಣಿಪುದು ಯಮಗೆ ಮಂಗಳ. ಈಗ ನರಸಿಂಹದೇವರ ಸ್ತೋತ್ರನೂ ಆಯಿತು, ಪುರುಷೋತ್ತಮ ರೂಪದ ಶ್ರೀಹರಿಯ ಸ್ತೋತ್ರನೂ ಆಯಿತು, ಮತ್ತು ಶ್ರೀ ಅಂತ ಶುರು ಮಾಡ್ತಾರಲ್ಲ ಶ್ರೀಕಾರದಿಂದ ಪ್ರಾರಂಭ ಮಾಡಿದ್ರು, ಶ್ರೀರಮಣಿ ಕರಕವನ ಪೂಜಿತ. ಇದು ವಿಶೇಷ. ಇನ್ನು ಹರಿಕಥಾಮೃತ ಸಾರ, ಹರಿ ಕಥಾ ಅಮೃತ ಸಾರ, ಹರಿಕಥಾಮೃತ ಸಾರ. ಈ ಹೆಸರು ಓದಿಬಿಟ್ಟು ತುಂಬ ಜನ ಪುಸ್ತಕ ತಗೊಂಡ್ಬಿಡ್ತಾರೆ. ಇವು ಭಾರಿ ಕಥೆ ಇರಬೇಕಾದ್ರೆ ತಗೊಂಡ್ತಾರೆ, ಒಂದು ಕಥೆನೂ ಇಲ್ಲ ಅದ್ರೊಳಗೆ. ಹರಿಕಥಾಮೃತ ಸಾರ ಒಂದು ಏನಿದೆ, ಹೆಸರು ತಪ್ಪಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇದು ಕಥಾ ಅಂತ ಹೇಳಿದ್ರೆ ಸ್ಟೋರಿ ಅಂತ ಅರ್ಥ ಅಲ್ಲ, ಮಹಿಮೆ ಅಂತ ಅರ್ಥ. ಹೇಳ್ತಾರೆ ಅವ್ರ ಕತೆ ಹೇಳ್ತೀನಿ ಬನ್ನಿ ಅಂತ ಕರೀತಾರೆ. ಅವ್ರ ಕತೆ ಹೇಳ್ತೀರಿ ಬನ್ನಿ ಅಂದ್ರೆ ಏನ್ ಮಾಡಿದ್ದಾರೆ ಹೇಳ್ತೀನಿ ಅಂತ ಅರ್ಥ. ಅದಕ್ಕೆ ಗೊತ್ತಾಯ್ತಾ ಅವ್ರ ಕಥೆ ಅಂತ ಹೇಳ್ತಾರೆ, ಅವ್ರ ಮಹಿಮೆ ಅನ್ನೋದು ಗೊತ್ತಾಯ್ತಾ, ಅದು ಸರಿಯಾದ ಅರ್ಥ. ಕಥಾ ಅಂದ್ರೆ ಮಹಾತ್ಮ್ಯ, ಹರಿಯ ಮಹಾತ್ಮ್ಯ ಅಂತ ಅರ್ಥನೇ ಹೊರತು ಸ್ಟೋರಿ ಎಂಬ ಅರ್ಥ ಅಲ್ಲ. ಹರಿ ಕಥಾ ಅಮೃತ ಸಾರ, ಹರಿ ಕಥೆಯ ಅಮೃತ ಅದರ ಸಾರ. ಪರಮಾತ್ಮನ ಮಹಿಮೆ ಅದು ಅಮೃತ ಇದ್ದ ಹಾಗೆ ಅದರ ಸಾರವನ್ನು ನಿಮಗೆ ಹೇಳ್ತಾ ಇದ್ದೇವೆ ಅಷ್ಟೇ ಹೊರತು ಇದು ಅಮೃತ ಅಲ್ಲ. ಅಮೃತದ ಸಾರ ಹರಿದ್ವಾರಕ್ಕೆ ಹೋಗಿರ್ತಾರೆ, ಇದು ಗಂಗಾ ತಂದು ಕೊಡ್ತಾರೆ, ಇದು ಗಂಗೆ ತಗೊಳ್ಳಿ ಅಂತ. ಗಂಗೆ ಇಷ್ಟ ನೇರ ಅಂತ ಕೇಳಿದರೆ, ಗಂಗೆ ಇಷ್ಟ ನೇರ ಅಂತ ಕೇಳಿದರೆ ಅಲ್ಲಿ ಗಂಗೆ ರೋಡ್ ಹರಿತಾ ಇದೆ, ಸ್ವಲ್ಪ ಕೊಟ್ಟಿರೋದಷ್ಟೇ. ಅಂದರೆ ದೊಡ್ಡ ಶಾಸ್ತ್ರ ಮಹಾಭಾರತ ರಾಮಾಯಣಾದಿಗಳೆಲ್ಲ ದೊಡ್ಡದು, ಭಾರಿ ದೊಡ್ಡ ಗ್ರಂಥಗಳು, ಮಹಾಸಮುದ್ರ ಅಮೃತ ಅದು. ಅದರ ಸಾರ ಮಾತ್ರ ಇದು ಅಷ್ಟೇ ಹೊರತು ಇದು ಪೂರ್ಣ ಅಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ. ಇನ್ನು ತುಂಬ ಅರ್ಥ ಇದೆ. ಹರಿ ಅಂದರೆ ಸರ್ವೋತ್ತಮ ನಾರಾಯಣ, ಕಥಾ ಸ್ತ್ರೀಲಿಂಗ ಮಹಾಲಕ್ಷ್ಮಿ, ಅಮೃತ ಅಂದರೆ ವಾಯುದೇವರು, ಸಾರಾರು ಮಹಿಮೆ ಹೇಳ್ತೇವೆ ಅಂತ. ಹರಿಯ ಮಹಾತ್ಮ್ಯ, ಲಕ್ಷ್ಮೀ ಮಹಾತ್ಮ್ಯ ಮತ್ತು ವಾಯುದೇವರ ಮಹಾತ್ಮ್ಯ ಉಪಲಕ್ಷಣೆಯ ಎಲ್ಲ ಜೀವರ ಬಗ್ಗೆನೂ ಹೇಳ್ತೇವೆ, ಅವರ ಸಾಧನೆ ಹೇಳ್ತೇವೆ ಆದರೆ ಅದು ಹೇಳ್ತೇವೆ ಅಂತ. ಹರಿ ಕಥಾ ಅಮೃತ ಸಾರ, ಹರಿ ಸ್ತೋತ್ರ ಶ್ರೀರಮಣಿಕಾರಕವರ ಪೂಜಿತ, ಕಥಾ ಮಹಾಲಕ್ಷ್ಮಿ ಸ್ತೋತ್ರ ಜಗದೋನತಿ ವಿಮಲ ಗುಣ ರೂಪಗಳನ್ನು, ಆಮೇಲೆ ಅಮೃತ ಬ್ರಹ್ಮವಾಯುಗಳ ಸ್ತೋತ್ರ ಅಮೃತ, ಅವ್ರ ಹೆಂಡಂದಿರು ಅಮೃತ ಸರಸ್ವತಿ ಭಾರತೀಯರು, ಈ ಕ್ರಮದಲ್ಲೂ ಹರಿಕಥಾ ಅಮೃತ ಸಾರ. ನಾಂದಿ ಸಂಧಿ ಪೂರ್ತಿ ಹರಿಕಥಾ ಅಮೃತ ಸಾರ. ರುದ್ರದೇವರು ವಿಷ ಕುಡಿದು ಅಮೃತ ಫಲ ಕಂಡವರು, ಕುಡಿದಿದ್ದು ವಿಷ ಎಫೆಕ್ಟ್ ಅಮೃತದ್ದು. ರುದ್ರದೇವರು ಆದರೆ ಸಾಧನೆ ಮಾಡಿದವರಾದ್ರಿಂದ ಅದು ಹರಿಕಥಾ ಸಾರ ಸೇರ್ತಾ ಇದೆ, ಹಸಿರಿಡ್ತಾ ಹೋಗ್ತಾರೆ. ಲಕ್ಷ್ಮೀ ಸ್ತೋತ್ರ ಎಷ್ಟು ಚೆನ್ನಾಗಿರೋ ಸ್ತೋತ್ರ. ಜಗದುತರನ ಅತಿ ವಿಮಲ ಗುಣ ರೂಪಗಳ ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷತಿ ಕೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನ. ಲಕ್ಷ್ಮಿ ಪೂಜೆ ಕಾಲಕ್ಕೆ ಹೇಳಬೇಕು ಪತಿಗಳೆಲ್ಲ ಕೂಡ. ಎಷ್ಟು ವಿಷಯ ಹೇಳ್ತಾರೆ ಅಂದ್ರೆ ಲಕ್ಷ್ಮೀದೇವಿ ಒಟ್ಟು ಚಿತ್ರಣೆ ಕೊಟ್ಟುಬಿಡ್ತಾರೆ. ಜಗದುತರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ. ಮಹಾಭಾರತ ಸಕಲ ವೇದಗಳಿಗಿಂತ ಹೆಚ್ಚು ಜ್ಞಾನ ಮಹಾಲಕ್ಷ್ಮಿಯ ಜ್ಞಾನ. ಬ್ರಹ್ಮವಾಯುಗಳದ್ದು ವೇದಗಳ ಜ್ಞಾನ ಫುಲ್ ಅವರಿಗೆ, ಅದರ ಮೇಲೆ ಇವರಿಗೆ ಮತ್ತೆ ಮಹಾಲಕ್ಷ್ಮಿ ಇನ್ನೂ ಜಾಸ್ತಿ ಇದೆ. ಅದಕ್ಕೂ ಜಾಸ್ತಿ ನಾರಾಯಣನ ಮಹಿಮೆ ಇದೆ ಇನ್ನೂ ಕೂಡ, ಅದು ಎಂಡೇ ಇಲ್ಲ. ಶ್ರೇಷ್ಠವಾದ ಜ್ಞಾನ ವಿವರ ಗುಣರೂಪಗಳನ್ನು, ಗುಣ ರೂಪಗಳನ್ನು, ಗುಣಗಳ ಚಿಂತನೆ ಸಚ್ಚಿದಾನಂದ ಆತ್ಮಾದಿಗಳು, ರೂಪ ಚಿಂತನೆ ಮತ್ಸ್ಯಾದಿಗಳ ಚಿಂತನೆ ಎಲ್ಲವನ್ನೂ ಮಾಡತಕ್ಕಂಥ ಶಕ್ತಿ ಮಹಾಲಕ್ಷ್ಮಿಗಿದೆ. ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ, ಅಲ್ಲೂ ಸ್ವಾರಸ್ಯ. ಭಾರತ ಮೊದಲು ಹೇಳಿ ನಿಗಮತತಿ ಅಂತ ಆಮೇಲೆ ಹೇಳ್ತಾರೆ. ಮೊದಲು ವೇದ ಹೇಳಿ ಭಾರತ ಹೇಳಬಾರದೆ? ಭಾರತ ಅಂತ ಮೊದಲೇ ಯಾಕೆ ಹೇಳ್ತಾರೆ? ಅದಕ್ಕೆ ಅರ್ಥ ಆಚಾರ ಹೇಳ್ತಾರೆ, ವೇದಕ್ಕಿಂತ ಮಹಾಭಾರತ ದೊಡ್ಡದು, ಅದಕ್ಕೆ ಫಸ್ಟ್ ಅದನ್ನು ಹೇಳ್ತಾರೆ. ವೇದಾದಿ ಪರಂ ಚಕ್ರೇ ಪಂಚಮ ವೇದ ಉತ್ತಮ, ವೇದಕ್ಕಿಂತ ದೊಡ್ಡದು ಮಹಾಭಾರತ. ಆದ್ದರಿಂದ ಮೊದಲು ಭಾರತ ಹೇಳಿ ಆಮೇಲೆ ನಿಗಮತತಿ ಅಂತ ಹೇಳ್ತಾರೆ. ಬರೀ ನಿಗಮ ಅಂದ್ಬಿಟ್ರೆ ಏನು ಕೆಲವು ವೇದ ಹೇಳುತ್ತೆ ಅಂತ ಕಾಣುತ್ತೆ. ನಿಗಮತತಿ ಅಂದರೆ ನಿಗಮತತಿ ರಾಶಿ, ವೇದಗಳ ರಾಶಿನೇ ವರ್ಣನೆ ಮಾಡ್ತಾ ಇವೆ. ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ. ಮಹಾಲಕ್ಷ್ಮಿಷ್ಟೆಲ್ಲ ನೋಡ್ತಾರಲ್ಲ, ಎವ್ರಿ ಟೈಮ್ ಬೋರ್ ಆಗೋದಿಲ್ವಾ ಅಂತ ಪ್ರಶ್ನೆ ಅವರಿಗೆ. ಬೋರ್ ಆಗೋದಿಲ್ವಾ ಅಂತ ಕೇಳಿದರೆ ಬಗೆ ಬಗೆಯ ನೂತನವ ಕಾಣುತ್ತ. ಎವ್ರಿ ಟೈಮ್ ಹೊಸ ಹೊಸ್ತಾ ದೇವರು ಕಾಣ್ತಾನೆ, ಎವ್ರಿ ಟೈಮ್ ಹೊಸ ಹೊಸ್ತಾ ಕಾಣ್ತಾನಂತೆ. ಬಗೆ ಬಗೆ ಸ್ವಲ್ಪ ಹೊಸ್ತಲ್ಲ, ಇನ್ನೂ ಹೊಸ್ತು, ಇನ್ನೂ ಹೊಸ್ತು, ಇನ್ನೂ ಹೊಸ್ತು. ಸುಮ್ಮನೆ ಟಿವಿ ನೋಡ್ತಾ ಕುಂದಿರ್ತಾರೆ ಯಾರೋ, ಹುಡುದವರಿಗೆ ಆಶ್ಚರ್ಯ ಎಷ್ಟೊತ್ತು ನೋಡ್ತಾರೆ ಡಬ್ಬ ಅದನ್ನ ಅಂತೇಳಿ. ಬರೆದು ಡಬ್ಬ ಪ್ರೋಗ್ರಾಮೇ ಅದರಲ್ಲಿ, ಬರೀ ಡಬ್ಬ ಎಷ್ಟೊತ್ತು ನೋಡ್ತಾರೆ ಅಂತ ನೋಡ್ತಿರ್ತಾರೆ. ಒಳಗೆ ನೋಡೋ ಏನು ಕಂಟಿನ್ಯೂಸ್ ಚೇಂಜ್ ಆಗ್ತಾನೆ ಇರುತ್ತೆ ಅದರೊಳಗೆ. ಬಗೆ ಬಗೆಯ ನೂತನ ಲೌಕಿಕ ಬಗೆ ಬಗೆಯ ನೂತನ, ಒಂದು ಥೀರಿ ಹೇಳ್ತಾರೆ ಇನ್ನೊಂದು ಸೀರೆ ಶುರು ಆಗುತ್ತೆ ಅಷ್ಟೊತ್ತಿ ಮತ್ತೆ ಅದರಲ್ಲೂ ಹೊಸ ಹೊಸ ಜೀವಿಗಳು. ಎಷ್ಟು ಇದು ಅರ್ಥ ಮಾಡಿಕೊಂಡ್ರೆ ಈ ಟಿವಿ ಒಂದು ಡಬ್ಬದಲ್ಲಿ ಬಗೆ ಬಗೆಯ ನೂತನ ಕಾಣಬೇಕಾದ್ರೆ ದೇವರ ಎಷ್ಟುತನ ಕಾಣಬಹುದು. ಸದಾಕಾಲ ಮಹಾಲಕ್ಷ್ಮೀ ದೇವಿ ಬಗೆ ಬಗೆಯ ನೂತನವ ಕಾಣುತ್ತಾ ಮಿಗೆ ಹರುಷದಿಂ ಪೊಗಡಿ ಹಿಕ್ಕುವ ಎಷ್ಟು ಇಂಟೆನ್ಸಿಟಿ ಕೊಡ್ತಾರೆ, ಭಾರಿ ಸಂತೋಷ ಪಡ್ತಾರೆ ಕಂಡಾಗ. ಹರ್ಷವಾಗ್ತದೆ, ಸಂತೋಷದ ಹೊಗಳುತ್ತಾರೆ ಮತ್ತು ಹಿಗ್ಗುತ್ತಾರೆ. ಹೊಗಳೋದು ಹಿಗ್ಗೋದು, ಸುಮ್ಮನೆ ಬೈಕೊಂಡು ತಿಂತಾ ಇದ್ದು ಏನು ಹಾಕಿರಿ ಹಾಕ್ರಿ ಹಾಕ್ರಿ ಬೈಕೋತಾ ಇದ್ದೀವಿ ನಾವು. ಎಂಜಾಯ್ ಮಾಡ್ಬೇಕಲ್ಲ, ಎಂಜಾಯ್ ಮಾಡ್ತಾರೆ. ಮಹಾಲಕ್ಷ್ಮಿ ಮಹಾದೇವಿ ಮಹಾಲಕ್ಷ್ಮಿ ಎಂಜಾಯ್ ಮಾಡಿ ದೇವ್ರ ಗುಣ ಹೇಗಿರ್ಬೋದು ಲೆಕ್ಕ ಇಟ್ಕೊಳ್ಳಿ. ಅವ್ರು ನೋಡಿದ್ರೆ ಸರ್ವತ್ರ ವ್ಯಾಪ್ತರು, ದೇಶತ ವ್ಯಾಪ್ತರು, ಕಾಲತ ವ್ಯಾಪ್ತರು. ಅಂಥವ್ರು ಎಂಜಾಯ್ ಮಾಡಬೇಕಾದ್ರೆ ದೇವ್ರ ಮಹಿಮೆ ಎಷ್ಟಿರಬೇಕು. ಹೊಗಳ್ತಿರೋದು ಮಹಾಲಕ್ಷ್ಮಿನ, ರಿಸಲ್ಟ್ ಹರಿಸರ್ವೋತ್ತಮತ್ವ. ನೋಡ್ತಿರೋದು ಇಲ್ಲಿ, ಕಾಣ್ತಿರೋದು ಅಲ್ಲಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲ ಹರಿ ಸೆಂಟರ್, ಏನೇ ವಿಷಯ ಹೇಳಿದ್ರು ಹರಿ ಇಲ್ಲಿ ಎಂಡ್ ಆಗಬೇಕಂತ. ಈ ರೀತಿ ಜಗನ್ನಾಥದಾಸರು ಲಕ್ಷ್ಮೀ ಮಹಿಮೆ ಹೇಳುತ್ತಾರೆ. ತ್ರಿಗುಣಮಾನಿ ಮಹಾಲಕುಮಿ, ತ್ರಿಗುಣಮಾನಿ ಅಂದ್ರೆ ಒಂದೇ, ಪ್ರಕೃತಿ ಅಭಿಮಾನಿ ಅಂದ್ರೆ ಒಂದೇ, ಜಡ ಪ್ರಕೃತಿ ಅಭಿಮಾನಿ ದೇವತೆ, ತ್ರಿಗುಣಗಳಿಗೆ ಮಾನಿ. ಅಲ್ಲೂ ಹೇಳಿದೊಂದು ಕಾರಣ ಇದೆ, ತ್ರಿಗುಣಗಳಿಗೆ ಒಂದೊಂದು ರೂಪದ ಒಂದೊಂದು ಮಾನಿ. ಸತ್ವಗುಣಕ್ಕೆ ಶ್ರೀರೂಪ, ರಜೋಗುಣಕ್ಕೆ ಭೂರೂಪ, ತಮೋಗುಣಕ್ಕೆ ದುರ್ಗಾರೂಪ. ಅದಕ್ಕೆ ತ್ರಿಗುಣಮಾನಿ ಮಹಾಲಕುಮಿ. ಮಹಾಲಕ್ಷ್ಮಿ ಬರೀ ಲಕ್ಷ್ಮಿ ಅಂದ್ರೆ ಜ್ಯೇಷ್ಠ ಲಕ್ಷ್ಮಿನೂ ಆಗ್ಬೋದು, ಕೊನೆ ಪಕ್ಷ ಅದಾಗಬಾರದು. ಮಹಾಲಕ್ಷ್ಮಿ ಅಂತ ಕರೆದು, ಮಹಾಲಕ್ಷ್ಮಿ ಅಂದ್ರೆ ಏನು? ಮಹಾ ಅಂದ್ರೆ ಪೂಜೆ ಅಂತ ಅರ್ಥ. ಮಹಾಪೂಜಾಯ, ಪೂಜ್ಯಡಾದ ಲಕ್ಷ್ಮಿ. ಅಲಕ್ಷ್ಮಿ ಪೂಜ್ಯ ಲಕ್ಷ್ಮಿ ಅಲ್ಲವಳು, ಅದಕ್ಕಾಗಿ ಮಹಾಲಕ್ಷ್ಮಿ ಅಲ್ಲವಳು. ಜ್ಯೇಷ್ಠ ಲಕ್ಷ್ಮಿ, ನಿಂದ ಲಕ್ಷ್ಮಿ, ಒಂದೇ ಲಕ್ಷ್ಮಿ. ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು, ನಮ್ಮನ್ನು ಸದಾಕಾಲ ಕಾಪಾಡಲಿ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವಿಯ ರುಜುಗಣ ತರಸೆ ಸತ್ವ ಪ್ರಚುರ ವಾಣೀ ಮುಖ ಸರೋಜಯಿನ ಗರುಡ ಶೇಷ ಶಶಾಂಕ ದಡ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಒಂದೊಂದಕ್ಕೂ ಎಷ್ಟು ಹೇಳಿದ್ರು ಸಾಕು. ವೇದವ್ಯಾಸರ ಸ್ತೋತ್ರ ಏನು, ಇವರು ಸ್ತೋತ್ರ ಏನು, ರುದ್ರದೇವರ ಸ್ತೋತ್ರ. ಶಿವರಾತ್ರಿ ಆದ್ದರಿಂದ ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ ಧೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಎಷ್ಟು ಒತ್ತು ಕೊಡ್ತಾರೆ ಒಂದೊಂದಕ್ಕೂ. ವಾಮದೇವ, ವಾಮದೇವ ಅಂತ ಹೇಳಿ ವಾಮ ಅಂದ್ರೆ ಸುಂದರ ಅಂತ. ರುದ್ರದೇವರು ಭಾರಿ ಸುಂದರರು. ಅದಕ್ಕೆ 28 ದೇಹ ಲಕ್ಷಣವಿದೆ, 32 ವಾಯುದೇವರಿಗೆ, ನೆಕ್ಸ್ಟ್ 31 ಸ್ಲ್ಯಾಬ್ ಇಲ್ಲ ಅಲ್ಲಿ, 29 31 ಇಲ್ಲ, ನೆಕ್ಸ್ಟ್ 28 ಬರ್ತಾರೆ. ಭಾರಿ ಸುಂದರರವರು. ಮನ್ಮಥನಿಗೆ 28 ಕೂಡ ಇಲ್ಲ, ಅಂತ ಸುಂದರ ಮನ್ಮಥ. ಅದಕ್ಕಿಂತ ಭಾರಿ ಮೇಲಿದ್ದಾರಾದ್ದರಿಂದ ವಾಮದೇವ ವಿನಿಂಚಿತನಯ ಬ್ರಹ್ಮದೇವರ ಮಕ್ಕಳು ಹಿಂದೆ ಹೇಳಿದ್ದಾರೆ. ಗರುಡ ಶೇಷ ಶಶಾಂಕ ದಡ ಶೇಖರರ ಜನಕ ಅವರು ಸ್ತೋತ್ರ ಮಾಡಿದರು, ರುದ್ರದೇವರ ಅಪ್ಪ ಅಂತೇಳಿ. ಇವರು ಸ್ತೋತ್ರ ಮಾಡ್ತಾರೆ, ಬ್ರಹ್ಮದೇವರ ಮಗ ಅಂತ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರ ಮಗ ನೀವು ವಿರಿಂಚಿತನಯ. ಉಮಾಮನೋಹರ, ಉಮಾಮನೋಹರ ಪಾರ್ವತಿ ಮನೋಹರ ಅನ್ಬೋದಾಗಿತ್ತ, ಗೌರಿ ಮನೋಹರ ಅನ್ಬೇಕು. ಉಮಾಮನೋಹರ ಅಂತ ಯಾಕೆ ಅನ್ಬೇಕು? ಒಂದೊತ್ತೊಂದು ದೊಡ್ಡ ಕಥೆಗಳಬೇಕೆಲ್ಲ ಕೂಡ. ಪಾರ್ವತಿ ಉಮಾ ಅಂತ ಉಮಾ, ಅವರ ತಾಯಿ ಮೀನಾದೇವಿ ಹೇಳಿದರಂತೆ. ಇವರು ಪೂರ್ತಿ ನಿರಾಹಾರದಿಂದ ರುದ್ರದೇವರ ಸೇವೆ ಮಾಡ್ತಾರೆ, ಮದುವೆ ಆಗಬೇಕು ಅಂತ. ಅಕ್ಕ ಅಪರ್ಣ, ಇವರು ಅಪರ್ಣ, ಏಕಪಾಟಲ, ಏಕ ಒಬ್ಳು ಏಕಪಾಟಲ, ಇನ್ನೊಬ್ಳು ಏಕಪರ್ಣ, ಇವಳು ಅಪರ್ಣ. ಅಪರ್ಣ ಅಂದ್ರೆ ದೊಡ್ಡ ಮಗಳು ಒಂದು ಎಲೆ ತಿಂದು ತಪಸ್ ಮಾಡ್ತಿದ್ದ, ಇನ್ನೊಬ್ಬ ಮಗಳು ಒಂದು ಪಾಟಲ ಅಂತ ಹೂ ತಿಂದು ತಪಸ್ ಮಾಡ್ತಿದ್ದ. ಈಕೆ ಹೂ ಇಲ್ಲ, ಎಲೆನೂ ಇಲ್ಲ, ಅದಕ್ಕೆ ಅಪರ್ಣ. ಬರೀ ನಿರಾಹಾರದ ತಪಸ್ ಮಾಡ್ತಿದ್ದ, ತಾಯಿ ನೋಡಿಲ್ಲದಂತೆ. ಹೂ ಹೂ ಒಬ್ಬ ಸಂಬೋಧನೆ, ಮಗಳೇ ಅಂತ ಅರ್ಥ. ಮಾ ಹಾಗೆಲ್ಲ ಮಾಡಬೇಡ ಅಂದ್ರಂತೆ, ಅದು ಉಮಾ ಅಂತವ್ರ ಹೆಸರಾಗುತ್ತೆ. ಅಂಥವರಿಗೆ ಮನೋಹರ ನೀನು. ಎಂಥ ಪಾರ್ವತಿ ದೇವಿ ನಿಮ್ಮನ್ನ ಉಪವಾಸ ವ್ರತ ಮಾಡಿ ಸ್ವೀಕಾರ ಮಾಡಿದ್ದಾರೆ ಅಂದ ಮೇಲೆ ಎಂಥ ಗುಣವಂತರು ಅಂತ ಅರ್ಥ. ಉಮಾ ಮನೋಹರ, ಉಮಾ ಮನೋಹರ ಉಗ್ರ ಧೂರ್ಜಟಿ. ಉಗ್ರ ಅಂಬುದು ರುದ್ರದೇವರ ಹೆಸರು, ಉಗ್ರಹ ಕಪರ್ತಿ ಶ್ರೀಕಂಠ ಅಂತ ಅಮರಕೋಶದಲ್ಲಿ ಹೆಸರು ಅವರಿಗೆ. ಅಂತ ರುದ್ರದೇವರು ನೀವು. ಉಗ್ರ ಧೂರ್ಜಟಿ, ಧೂಸರಿತಾ ಜಟ ಎಸ್ಎಸ್ ಧೂರ್ಜಟಿ. ಅವರ ಜಟೆ ಧೂಳು ಹೋಗಿದೆ ಅಂತ. ಧೂಸರಿತ ಏನರ್ಥ ಅಂದ್ರೆ ಅಕ್ಕಿಯು ತಪಸ್ ಮಾಡಿದ್ದಾರೆ ಅಂತ ಅರ್ಥ. ಯಾತಕ್ಕೆ ತಪಸ್ ಮಾಡಿದ್ದಾರೆ? ವಿಷ್ಣುವನ್ನು ಮೆಚ್ಚಿಸಬೇಕು ಅಂತೇಳಿ, ದೇವರನ್ನು ಆರಾಧನೆ ಮಾಡೋಕ್ಕೋಸ್ಕರ. ಎಷ್ಟು ತಪಸ್ ಮಾಡಿದ್ದಾರೆ ಅಂದ್ರೆ ಧೂರ್ಜಟಿ, ಧೂರ್ಜಟಿ ಉಗ್ರ ಧೂರ್ಜಟಿ. ಸುವನ ಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯ ನಲ ವಿರೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಸೋಮ ಸೂರ್ಯ ಅನಲ ವಿಲೋಚನ, ಒಂದ್ ಕಣ್ಣಲ್ಲಿ ಸೂರ್ಯ, ಒಂದ್ ಕಣ್ಣಲ್ಲಿ ಅಗ್ನಿ, ಇನ್ನೊಂದ್ ಕಣ್ಣಲ್ಲಿ ಚಂದ್ರ, ಮೂರು ಕಣ್ಣು, ಮಧ್ಯದ ಅಗ್ನಿ ಇರೋ ಕಣ್ಣು, ಅದಕ್ಕೆ ಕೆಂಗಣ್ಣು, ಕಣ್ಣು ತೆಗೆದ್ರೆ ಭೂಮಿ ಪ್ರಪಂಚ ಸುಟ್ಟೋಗುತ್ತದೆ ಅಂತ ಮಹಾನುಭಾವ. ಉಮಾ ಮನೋಹರ ಉಗ್ರ, ಅದಕ್ಕೆ ವಿರೂಪಾಕ್ಷ ಅಂತ ಅವ್ರ ಹೆಸರು. ತ್ರಿಲೋಚನ, ಬುಕ್ಕಣ್ಣ, ತ್ರ್ಯಂಬಕ ಎಲ್ಲ ಹೆಸರಿಗೆ ಕಾರಣ ಇದೆ ಅಂತ ನೀವು ಮಹಾನುಭಾವರು ಅಂತ ಹೇಳ್ತಾ ಮುಂದೇನಾಗ್ತೀರಿ ಅಂದರೆ ಪುರುಷೋತ್ತಮನ ಪರ್ಯಂಕ ಪದ ವೈದಿದೇವ ಮಹಾದೇವ ಶೇಷ ಪದವಿ ಬರ್ತೀರಿ ನೀವು. ರುದ್ರದೇವರು ದೊಡ್ಡ ತಪಸ್ಸು ಮಾಡಿ ಮುಂದೆ ಶೇಷ ಪದವಿ ಬರ್ತಾರೆ. ಎರಡು ಪದ್ಯದಲ್ಲಿ ವರ್ಣನೆ ಮಾಡಿದೆ, ಶೇಷದೇವರು ವರ್ಣನೆ ಮತ್ತೆ ಮಾಡೋದಿಲ್ಲ. ಯಾಕೆಂದರೆ ಶೇಷ ಪದವಿ ಬರ್ತೀರಿ ಅಂತ ಹೇಳಿದರೆ ಅವ್ರು ಸ್ತೋತ್ರ ಆಗಿಹೋಯ್ತದೆ. ಗರುಡದೇವರೊಡನೆ ಮತ್ತೆ ಬೇಕಿಲ್ಲ ಎಂದು ಹೇಳಿದ್ದಾರೆ. ಗರುಡ ಶೇಷ ಶಾಂಕ ತಳಸೆ ಮೂರು ದಿನ ಸಮಾಧಾನದಿಂದಾಗಿನೆ ಅವರು ಸ್ತೋತ್ರ ಬಂದು ಒಬ್ಬರು ಈಕ್ವಲ್ ಆಗಿರೋ ಒಬ್ಬರು ಹೇಳಿದರೆ ಎರಡೂ ಬಂದಾಗ ಲೆಕ್ಕ. ಇದಿಷ್ಟು ಹನ್ನೊಂದು ಪದ್ಯ ಆಯಿತು. ಹನ್ನೆರಡನೇ ಪದ್ಯದಲ್ಲಿ ಎಲ್ಲರೂ ಒಟ್ಟಿಗೆ ಸ್ತೋತ್ರ ಮಾಡ್ತಕ್ಕಂಥ ಪದ್ಯ ಅದು. ಪಾಕಶಾಸನ ಮುಖ್ಯ ಸಕಲತಿ ಓಬು ಕಸಕರಿಗೆ ಅಭಿನಮಿಪೆ, ಋಷಿಗಳಿಗೆ ಏಕಚಿತ್ತದಿ, ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ, ಆ ಕಮಲನಾಭಾದಿ ಯತಿಗಳ ಅನೇಕ ಕಾ ನಮಿಸುವೆನು ಬಿಡದೆ, ರಮಾಕಳತ್ರಣ ದಾಸವರ್ಗಕ್ಕೆ ನಮಿಬೆನನ ಭರತ. ಪಾಕಶಾಸನ ಮುಖ್ಯ ಸಕಲ ದಿವೋಕಸಕರಿ ಅಭಿನಮಿತೆ, ಇಂದ್ರಾದಿ ಎಲ್ಲಾ ದೇವತೆಗಳ ನಮಸ್ಕಾರವನ್ನು ಮಾಡ್ತೇನೆ, ಋಷಿಗಳಿಗೆ ಮಾಡ್ತೇನೆ, ಏಕಚಿತ್ತದಲ್ಲೇ ಮಾಡ್ತೇನೆ, ಪಿತೃಗಳಿಗೆ, ಗಂಧರ್ವರಿಗೆ, ಎಲ್ಲರಿಗೂ, ಕ್ಷಿತಿಪರಿಗೆ, ದೇವ ಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚಧ, ಎಲ್ಲರೂ ಬಂಧುವರು. ಆ ಕಮಲನಾಭಾದಿ ಯತಿಗಳ ಅನೇಕ ಕಾ ನಮಿಸುವೆನು, ಕಮಲನಾಭ ಪದ್ಮನಾಭ ತೀರ್ಥರು, ಯತಿಗಳ ಅನೇಕ ಕಾ ನಮಿಸುವೆನು ಬಿಡದೆ, ರಮಾಕಡತ್ರಣ ದಾಸವರ್ಗಕ್ಕೆ ನಮಿಪೆನು ಅನವರತ. ಎಷ್ಟು ಜನಕ್ಕೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳಿ ನಿತ್ಯದ ಸ್ತೋತ್ರದಲ್ಲಿ ಸರ್ವೋತ್ತಮನಾದ ವಿಷ್ಣುವಿನಿಂದ ಹಿಡಿದು ನಮ್ಮ ಗುರುಗಳವರಿಗೆ ಸ್ತೋತ್ರ ಮಾಡಬೇಕು. ಅದು ನಿಜವಾದ ಮಂಗಳ ಆಗಿ ಬರುತ್ತೆ ಹೊರತು ಯಾರನ್ನು ಬಿಟ್ಟರು ಬರೋದಿಲ್ಲ. ಆದರೆ ತಾರತಮ್ಯ ಬಿಡಬಾರದು, ಅದನ್ನು ಹಿಡಿದಿರಬೇಕು ಅಂತ ಹೇಳೋದಕ್ಕೆ ಕ್ರಮವಾಗಿ ಸ್ತೋತ್ರ ಮಾಡ್ತಾ ನಾಂದಿ ಸಂಧಿ, ಮಂಗಳ ಸಂಧಿ ಅಷ್ಟು ಅಪೂರ್ವವಾದಂಥ ಸಂಧಿ. ಪ್ರತಿನಿತ್ಯ ಅದು ಒಂದೇ ಹೇಳ್ತಿದ್ರು ಕೂಡ ಎಷ್ಟು ಫಲ ಬರುತ್ತೆ ಅಂತ ಹೇಳಿ ಫಲಶ್ರುತಿಯನ್ನು ಹೇಳ್ತಾರೆ. ಈ ಒಂದು ಮಂಗಳ ಪದ್ಯಗಳ ಯಾರು ಪಠಿಸ್ತಾರೋ ಅಷ್ಟಕ್ಕೇ ಬೇಕಷ್ಟು ಒಳ್ಳೇದಾಗುತ್ತೆ ಅಂತ ಹೇಳಿ ಫಲಶ್ರುತಿಯಿಂದ ಹೇಳ್ತಾರೆ. ಮಕ್ಕಳಿಗೆ ಒಂದಾರು ಬಾಯಿಪಾಠ ಮಾಡಿಸು, ಸುಲಭವಾಗಿ ಒಂದನ್ನಾರು ಬಾಯಿಪಾಠ ಮಾಡಿಸಿದರೆ ಅವರು ಯಾವ್ಯಾವುದೋ ಪದ್ಯ ಹೇಳೋದ್ರ ಬದಲು ಒಳ್ಳೆ ಪದ್ಯ ಹೇಳಿ ಸ್ಕರಣ ಬರ್ತದೆ, ಸಂಸ್ಕೃತ ಅರ್ಥವಾಗ್ತದೆ, ಮತ್ತು ಭಕ್ತಿ ಬರ್ತದೆ ದೇವರಲ್ಲಿ, ಪ್ರಮೇಯ ಗೊತ್ತಾಗ್ತದೆ. ಸರಿಯಾಗಿ ಅಭ್ಯಾಸ ಮಾಡಿಸಲಿ ಕರಿಕಥಾಮೃತ ಸಾರ ಬಹಳ ಮುಖ್ಯವಾದಂಥ ಸಂಧಿಯ ಕೊನೆಯ ಪದ್ಯದಲ್ಲಿ ಒಂದು ಹೈಲೈಟ್ ಮಾಡ್ತಾರೆ. ಪರಿಮಳವು ಸುಮನದೊಳಗೆ ಅನಲು ಅರಣೆಯೊಳಗೆ ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವು. ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ ಎಂಬುದು ಪುತ್ರ ಒಳ್ಳೆ ಶಾಸ್ತ್ರ ದೊಡ್ಡ ಸಿದ್ಧಾಂತವನ್ನು ಹೇಳ್ತಾನೆ. ಇಷ್ಟೊತ್ತು ನಮಗೆ ಪರಿಚಯ ಮಾಡಿಕೊಟ್ಟ ದೇವತೆಗಳನ್ನು ದೇವರು ಯಾರು ಎಲ್ಲಿದ್ದಾನೆ ಅಂತ ಕೇಳಿದರೆ ಪರಿಮಳವು ಸುಮನದೊಳಗೆ ಅದರನು ಅರಣಿಯೊಳಗೆ ಇಪ್ಪಂತೆ. ಈ ಪದ್ಯ ಅರ್ಥ ಆಗದವರಿಗೆ ದೇವರ ಬಗ್ಗೆ ಉತ್ತರ ಕೊಡಕ್ಕೆ ಬರುತ್ತೆ. ದೇವರಿಂದ ತೋರಿಸಿ ಅಂತ ಕೇಳ್ತಾರೆ, ದಾಸ ಹೇಳ್ತಾರೆ. ಹಾಗಿದ್ರೆ ಹೂವಿದೆಯಲ್ಲ, ಪರಿಮಳ ತೋರಿಸಿ, ಅದಕ್ಕೆ ಹೂವಿನ ಪರಿಮಳ ತೋರಿಸಿ ನೋಡೋಣಂತೆ. ಕಣ್ಣಿಗೆ ಹೂ ಕಾಣುತ್ತೆ, ಆದ್ರೆ ವಾಸನೆ ಕಾಣೋದಿಲ್ಲ. ಹೂವಿದೆ, ವಾಸನೆ ಇದೆ. ಆ ಹೂವು ನೋಡೋದಕ್ಕೆ ಕಣ್ಣು ಬೇಕು, ವಾಸನೆಗೆ ಮೂಗು ಬೇಕು. ಆ ರೀತಿ ಜಗತ್ತು ಹೂ ಇದ್ದಾಗೆ, ಅದರಲ್ಲಿ ದೇವರು ಪರಿಮಳ ಇದ್ದಾಗೆ, ಜಗತ್ ಕಾಣ್ದೆ ಕಣ್ಣು ಬೇಕು, ಜಗನ್ನಾಥನ ಕಾಂಡ ಕಣ್ಣಿದ್ರೆ ಸಾಲದು, ಶಾಸ್ತ್ರ ಬೇಕು ಅಂತ ಹೇಳ್ತಾರೆ. ಎಷ್ಟು ಸುಲಭ ಇದೆ. ಹೂವನ್ನು ನೋಡೋದೇ ಒಂದು ಇಂದ್ರಿಯ, ಪರಿಮಳ ನೋಡೋದೇ ಮತ್ತೊಂದು ಇಂದ್ರಿಯ. ಸೊ ದೇವರನ್ನು ಜಗತ್ತನ್ನು ನೋಡಿಸೋದೆ ಇಂದ್ರಿಯನೇ ಬೇರೆ, ದೇವ್ರು ನೋಡಿಸೋ ಇಂದ್ರಿಯನೇ ಬೇರೆ. ಪರಿಮಳವು ಸುಮನದೊಳಗೆ ಅನಡು ಅರಣಿಯೊಳಗೆ ಇಪ್ಪಂತೆ. ಯಾರಾದ್ರಿಗೆ ದೇವರು ತೋರಿಸಿದ್ರೆ ಆಗ ಪರಿಮಳ ತೋರಿಸಾಗಿದ್ದೆ ನೋಡಂತೆ. ಏನು ಮೂಗೇ ಇಲ್ಲ ಪರಿಮಳ ತೋರಿಸಲಿ ಅಂದರೆ ನಿನ್ನ ಬುದ್ಧಿನೇ ಇಲ್ಲ ಏನು ದೇವರು ತೋರಿಸಲಿ ಅಂತ ಕೇಳಿದೆ. ಬುದ್ಧಿ ಇಲ್ಲದವ್ರು ಏನು ದೇವರು ತೋರಿಸೋದನಾಗಿಲ್ಲ. ಅದಕ್ಕೋಸ್ಕರ ಒಳ್ಳೆ ಸೈಂಟಿಫಿಕ್ ಆನ್ಸರು, ಸ್ಪಿರಿಚುವಲ್ ಆನ್ಸರ್ ಕೊಡ್ತಾರೆ. ದೇವ್ ಜಗತ್ತು ಜಗನ್ನಾಥ, ಜಗತ್ತು ಹೂವು, ಜಗನ್ನಾಥ ಪರಿಮಳ. ಹೂವಿಲ್ಲದ ಪರಿಮಳ ವೇಸ್ಟ್, ಅದು ನಿರ್ಗಂಧ ಕುಸುಮ ಅಂತ ಕರೀತಾರೆ. ದೇವರು ಬಿಟ್ಟ ಜಗತ್ತು ವೇಸ್ಟ್, ಏನು ಉಪಯೋಗಕ್ಕೆ ಬರೋದಿಲ್ಲ. ಪರಿಮಳ ಇದ್ದಾಗ ಅದು ಪೂಜೆಗೆ ಅರ್ಹವಾಗ್ತದೋ. ಜಗತ್ತನ್ನು ತಿಳಿಬೇಕು, ಆಗಿನ ಶಾಸ್ತ್ರದ ದೇವರನ್ನು ತಿಳಿಬೇಕು. ಕಣ್ಣಿಗೆ ಜಗತ್ತು, ಶಾಸ್ತ್ರಕ್ಕೆ ದೇವರು, ಶಾಸ್ತ್ರ ಯೋನಿತ್ವಾತ್ ಅಂತಾನೆ ಬ್ರಹ್ಮಸೂತ್ರ. ಒಳ್ಳೆ ಅರ್ಥವನ್ನು ತಿಳಿಸಿಕೊಡ್ತಾರೆ. ಇದೆಲ್ಲ ಇವರದಲ್ಲ, ಮಧ್ವಾಚಾರ್ಯ ಹೇಳಿದ ಮಾತುಗಳನ್ನು ಇಲ್ಲಿ ಬರೀತಾರೆ. ತಾವೇ ಹೇಳ್ತಾರೆ, ನನ್ನ ಮಾತುಗಳಲ್ಲ ಯಾವುದು ಕೂಡ. ಯುಕ್ತಿ ಮಾತುಗಳಲ್ಲ, ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು. ಪ್ರತಿಯೊಂದು ಮಾತು ಆಧಾರ ಹೊಂದಿರೋ ಮಾತು ಅಂತ ಹೇಳ್ತಾರೆ. ಭಾಗವತ ತಾತ್ಪರ್ಯದ ಮಾತುಗಳಿವು. ಆಚಾರ್ಯ ಇನ್ನೊಂದನ್ನು ಕೊಡ್ತಾರೆ, ದಧಿಸ್ಥ ಘೃತವತ್. ಯಾರೋ ತುಪ್ಪ ಕೇಳಿದ್ರು ಮೊಸರು ಕೊಟ್ಟುಬಿಟ್ಟ, ಸಿಟ್ಟು ಬಂದು ತುಪ್ಪ ಮೊಸರು ಕೊಡ್ತೀರಾ ಅಂತ ಕೇಳಿದ್ರೆ, ದಡ್ಡ ಮೊಸರು ಎಷ್ಟು ಕೊಟ್ಟಿರಿ ತಗೊಂಡೋಗು, ಸರಿಯಾಗಿ ಇದು ಮಾಡು, ಕೆನೆ ತೆಗಿ, ಕಡಿ, ಬೆಣ್ಣೆ ಬಂತು, ಆಮೇಲೆ ತುಪ್ಪ ಬರುತ್ತೆ ಎಲ್ಲ ನೋಡಿದ್ರೊಳಗೆ. ಮೊಸರಿನಲ್ಲಿ ತುಪ್ಪ ಇದೆ, ಆದರೆ ತುಪ್ಪ ನೋಡ್ಕೊಳ್ಳೋದಕ್ಕೆ ತೆಗೋದಿಲ್ಲ, ತೆಗೋಕ್ಕೊಂದು ಪ್ರೊಸೀಜರ್ ಇದೆ ಅದು. ಅವಾಗ ತುಪ್ಪ ಕಾಣಿಸುತ್ತಲ್ಲ, ಆ ರೀತಿ ದೇವರಿದ್ದಾನೆ. ಅದು ಮೊದಲು ಕಾಯಿಸಬೇಕು, ಸಣ್ಣ ಮೊಸರು ಕಾಯಿಸಿ ಹೆಪ್ಪ ಹಾಕಿದ್ದಾನೆ, ಮೊಸರು ಬಂತು, ಎಲ್ಲ ಮೊಸರು ಕಡಿಯೋದಿಲ್ಲ, ಎಣ್ಣೆ ತಗೋತಾರೆ ಅದನ್ನು ಕಡಿತಾನೆ, ಅದರಲ್ಲಿ ಮಜ್ಜಿಗೆ ಬರುತ್ತೆ, ಅದನ್ನು ಮತ್ತೆ ಕಾಯಿಸಬೇಕು, ಆಗ ತುಪ್ಪ ಬರುತ್ತೆ. ಅದು ತುಪ್ಪ ಎಲ್ಲಿಂದನೂ ಬರಲಿಲ್ಲ, ಬಂದಿದ್ದು ಇದರಿಂದನೇ ಬಂದಿದ್ದು. ಅದೇ ರೀತಿಯಲ್ಲಿ ನಾವು ಕಣ್ಣಿಗೆ ಕಾಣ ಜಗತ್ತಿನೊಳಗೆ ಭಗವಂತ ಇದ್ದಾನೆ, ನೋಡ ಕಣ್ಣೊಂದು ಬೇಕಷ್ಟೇ ಹೊರತು ಬೇರೆ ಅಲ್ಲ. ಆರು ವಿಚಾರ ಮೂರು ದೃಷ್ಟಾಂತ ಆಚಾರ ಕೊಟ್ಟು ಎರಡನ್ನಲ್ಲಿ ಬರೋದು, ಇನ್ನೊಂದು ಬೇರೆ ಕಡೆ ಕೊಡ್ತಾರೆ. ಇದು ಜಗನ್ನಾಥದಾಸರು ಬೆರೆತಕ್ಕಂಥ ರೀತಿ. ಈ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಂಡವರಿಗೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಆದ್ದರಿಂದ ಒಪ್ಪೋದಿಲ್ಲ ಅನ್ನೋ ಮಾತು ಬಾಯಲ್ಲಿ ಬರಲೇಬಾರದು ಅದನ್ನು ಹೇಳ್ತಾರೆ. ಮತ್ತೆ ಅದರಲ್ಲೂ ಅರಣಿಯೊಳಗಿಪ್ಪಂತೆ ಬೆಂಕಿ ಇದೆ, ಯಾವುದೋ ಒಳ್ಳೆ ಅಡುಗೆ ಮಾಡಬೇಕಾಗಿದೆ, ಸೌದೆ ಬೇಕು, ಅಗ್ನಿ ಬೆಂಕಿ ಬೇಕು ಅಂತ ಸೌದೆ ತಂದು ಹಾಕಿಬಿಟ್ಟ. ಖುಷಿ ಆಯ್ತು ಅಡುಗೆ ಒಳ್ಳೆದಾಗ್ಬಿಟ್ಟು ಅಡುಗೆ ಮಾಡ್ತೇನೆ ಅಂತ. ಅವನು ಕೇಳಿದ್ದು ಬೆಂಕಿ ತಂದು ಹಾಕಿದ್ದು ಸೌದೆ. ಸೌದೆ ಬೆಂಕಿನ ಅಂದರೆ ಅದನ್ನು ಅರಣಿಯೊಳಗಿಪ್ಪಂತೆ, ಅದರೊಳಗೆ ಬೆಂಕಿ ಇದೆ, ಅದಕ್ಕೆ ಫ್ಯೂಯಲ್ ಅಂತ ಕರೀತಾರೆ. ಫ್ಯೂಯಲ್ ಇವತ್ತು ಕಟ್ಟಿಗೆನ ಫ್ಯೂಯಲ್ ಅಂತಾರೆ, ಈಗ ಕಲ್ಲನ್ನು ಫ್ಯೂಯಲ್ ಅಂತ ಕರೆಯೋದಿಲ್ಲ, ಇದರೊಳಗೆ ಅಗ್ನಿ ಇಲ್ಲ, ಅದರೊಳಗೆ ಅಗ್ನಿ ಇದೆ. ಅದು ಸುಮ್ಮನೆ ಸಿಗೋದಿಲ್ಲ, ಮಥನ ಮಾಡಿದ್ರೆ ಮಾತ್ರ ಸಿಗೋದು. ಶಾಸ್ತ್ರ ಕಾಷ್ಟ ಇದ್ದಾಗೆ ಅದರ ದೇವರಿದ್ದಾನೆ, ಸುಮ್ಮನೆ ಕಾಷ್ಟ ಇಟ್ಕೊಂಡ್ರೆ ಸಿಗೋದಿಲ್ಲ, ಮಥನ ಮಾಡಬೇಕು. ಮಥನ ಅಂದ್ರೇನು? ಶ್ರವಣ ಮನನ ಧ್ಯಾನ, ಅಧ್ಯಯನ ಮಾಡಬೇಕು. ಅವಾಗ ಏನಾಗುತ್ತೆ, ಅಲ್ಲಿ ಅಗ್ನಿ ಹ್ಯಾಕ್ ಕಾಣ್ತಾನೋ ದೇವರು ಹ್ಯಾಕ್ ಕಾಣ್ತಾನೆ. ಆ ದೃಷ್ಟಾಂತವನ್ನು ಕೊಡಲಿಕ್ಕೋಸ್ಕರ ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಇರುದಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು. ಹೀಗೆಲ್ಲ ಹೇಳ್ತಾ ಅನೇಕ ರೀತಿಯಲ್ಲಿ ದೇವರ ಮಹಿಮೆಯನ್ನು ಹೇಳ್ತಾ ದರ್ಶ ಕೊಟ್ಟಿದ್ದಾರೆ. ಹರಿಕಥಾಮೃತ ಸಾರ ಎರಡನೇ ಸಂಧಿಗೆ ಕರುಣಾಸಂಧಿ ಅಂತ ಹೆಸರು. ದೇವರ ಅನಂತಾನಂತ ಗುಣದಲ್ಲಿ ಕರುಣೆ ಒಂದು ಗುಣ, ಎಲ್ಲ ಬಿಟ್ಟು ಅದನ್ನೇ ವರ್ಣನೆ ಮಾಡ್ತಾರೆ ಅಂದರೆ ಎಲ್ಲ ಗುಣ ದೇವರಲ್ಲಿದ್ದು ಅಕಸ್ಮಾತ್ ಕರುಣೆ ಒಂದು ಇಲ್ಲದೆ ಹೋಯ್ತಾ ನಮ್ಗೆ ಗತಿ ಏನಾಗ್ತಿತ್ತು ಅಂತ ಹೇಳ್ತಾರೆ. ಅದೊಂದು ಮಿಸ್ಸಿಂಗ್ ಅಂದರೆ ಕತೆ ಮುಗಿದೋಗ್ತು. ಅದು ಗುಣಗಳ ರಾಜ, ನಮಗೆ ದೇವರು ಲಿಂಕ್ ಮಾಡೋ ಗುಣ ಅದು ಒಂದೇ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯಮೇತೆ, ಆಚಾರ್ಯ ರಾಜಸ್ತೋತ್ರದಲ್ಲಿ ಅಧ್ಯಾಯ ಪೂರ್ತಿ ಉಪಯೋಗಿಸಿದ್ದಾರೆ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯಮೇತೆ, ಅದನ್ನಿಟ್ಕೊಂಡು ಬರೆದ ಪದ್ಯ. ಅಂದರೆ ಜಗನ್ನಾಥದಾಸರು ಎಷ್ಟು ಒರಿಜಿನಲ್ ಥಿಂಕರ್, ಬಟ್ ಅಷ್ಟೇ ಒಂದು ಫೌಂಡೇಶನ್ ಇಟ್ಕೊಂಡು ಬರೆಯೋರು. ಎರಡರು ಒರಿಜಿನಾಲಿಟಿ ಇರಬೇಕು ಅಂತೇಳಿ ಫೌಂಡೇಶನ್ ಬಿಡಬಾರ್ದು. ಇವತ್ತು ಒಳ್ಳೆ ಆರ್ಕಿಟೆಕ್ಟ್ ಫೌಂಡೇಶನ್ ಹಾಕೋದಿಲ್ಲ ಅನ್ನೋ ಗತಿ ಏನಾಗಬೇಕು? ಮತ್ತೆ ಫೌಂಡೇಶನ್ ಸರಿಯಾಗಿ ಹಾಕಿದ್ರೆ ಒಳ್ಳೆ ಆರ್ಕಿಟೆಕ್ಟ್ ಆಗ್ತಾರೆ. ಆ ನಾರ್ಮಲ್ಲು ಪ್ರಯೋಜನ ಇಲ್ಲ, ಒಂದು ಹೊಸತನ ಇರಬೇಕು, ಅದಕ್ಕೆ ಭದ್ರ ಬುನಾದಿ ಇರಬೇಕು. ಅದನ್ನು ಹೇಳ್ತಾರೆ ಶ್ರವಣದ ಮಹಿಮೆ, ಹೇಳ್ತಾರೆ ದೇವರ ಕತೆ. ಸುಮ್ಮನೆ ಕೇಳಿ ಉದ್ಧಾರ ಆಗಿಬಿಡ್ತೀನಿ ಮೊದಲು, ನಿಮಗೆ ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಬಿಟ್ಟುಬಿಡಿ, ಏನು ಮಾಡೋದಿಲ್ಲ ಬರೋದಿಲ್ಲ ಹೋದಲ್ಲ, ಸುಮ್ಮನೆ ಕೇಳ್ತಾ ಹೋಗಿ, ಒಳ್ಳೆಯದಾಗುತ್ತೆ ನಿಮಗೆ. ಕೇಳಿದ್ರೆ ಏನಾಗುತ್ತೆ? ಶ್ರವಣ ಮನಕ್ಕೆ ಆನಂದ ವೀವುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳ ಇಹಪರಂಗಳಲಿತ್ತು ಸಲಹುವುದು, ಭುವನ ಪಾವನ ಬೆನಿಪ ಲಕ್ಷ್ಮೀ ಧಮನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಇಂಥ ಮಧ್ಯ ಮತ್ತೊಂದು ಸಿಗೋದೇ ಇಲ್ಲ ನಿಮಗೆ. ಶ್ರವಣ ಯಾತಕ್ಕೆ ಮಾಡಬೇಕು ಅನ್ನೋದಕ್ಕೆ ಒಂದೇ ಮಾತ್ರ ಉತ್ತರ ಕೊಟ್ಬಿಡ್ತಾರೆ. ಶ್ರವಣ ಮನಕ್ಕೆ ಆನಂದ ವೀವುದು, ದೇವರ ಮಹಿಮೆ ಕೇಳ್ತಾ ಕೇಳ್ತಾ ಹೋದರೆ ಒಂದು ಕೇಳಕ್ಕೂ ಆನಂದ. ಹರಿದಾಸ ಹಾಡು ಕೇಳ್ತಾರಲ್ಲ, ಏನು ಅರ್ಥ ಆಗೋದಿಲ್ಲ, ಯಾವುದೋ ತಮಿಳ್ನವನು ಬೃಂದಾಸ ಹಾಡು ಹಾಕೊಂಡು ಕೂತಿರ್ತಾರೆ, ಕನ್ನಡ ಬರೋದಿಲ್ಲ, ಆದರೆ ವರ್ಡಿಂಗ್ಸ್ ಇರ್ತದಲ್ಲ, ಕಿವಿ ಒಂಥರ ಇಂಪು ಕೊಡ್ತಾರೆ. ಶ್ರವಣ ಮನಕ್ಕೆ ಆನಂದ ವೀವುದು, ಅರ್ಥ ಮಾಡಿಕೊಂಡಂತೂ ಭಾರಿ ಆನಂದ ವೀವುದು. ಶ್ರವಣ ಮನಕ್ಕೆ ಆನಂದ ವೀವುದು, ಭವಜನಿತ ದುಃಖಗಳ ಕಡೆಯುವುದು. ತುಂಬ ಡಲ್ಲಾಗಿ ಕೂತಿರ್ತಾರೆ, ಹರಿದಾಸ ಹಾಡು ಕೇಳ್ತಾನೆ, ಫ್ರೆಶ್ ಆಗಿಬಿಡ್ತಾರೆ, ಎಲ್ಲ ನೋವು ಮರ್ತ ಹೋಗ್ಬಿಡ್ತದ. ಯಕ್ಷಿರಿ ಇವತ್ತು ಆಗಿದೆ, ಅದು ನಾವು ಹೇಳ್ತೇವಲ್ಲ, ಒಂದು ಡಿವೈನ್ ಥೆರಪಿ ಅದು. ತುಂಬ ಭಾರಿ ರೋಗ ಬಂದವರಿಗೆ ಯಾವ ಔಷಧಿನ ಕೆಲಸ ಮಾಡದೆ ಹೋದಾಗ ಭಗವಂತನ ಮಹಿಮೆ ಹೇಳ್ತಕ್ಕಂಥ ಹಾಡನ್ನು ಅವನಿಗಂತೂ ಹೇಳಕ್ ಬರೋದಿಲ್ಲ, ಕೇಳಿಸೋ ಯೋಚನೆ ಕೊಟ್ಟರೆ ಸಾಕಂತೆ, ರಿಲೀಫ್ ಸಿಗ್ತದಂತೆ, ಪೇನ್ ಮರ್ತು ಬಿಡ್ತಾನಂತೆ, ಒಂಥರ ಅನಸ್ಥೀಸಿಯಾ ಕೊಟ್ಟಾಗುತ್ತೆ, ಅದು ಮರ್ತು ಬಿಡ್ತಾನೆ. ಆ ಕಡೆ ಆನಂದವಾಗಿ ಇರ್ತಾನೆ. ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಅನೇಕ ಭೋಗಗಳನ್ನು ಕೊಡ್ತದೆ ಭಗವಂತನ ಕಥೆ ಕೇಳ್ತಿದ್ರೆ. ಇಹ ಪರಂಗಳಲ್ಲಿ, ಇಹದಲ್ಲೂ ಸುಖ ಪರದಲ್ಲೂ ಸುಖ, ದೇವರ ಕಥೆ ಕೇಳಿದ್ರೆ ಆಗತ್ತೆ ಅಂತ ಹೇಳ್ತಾರೆ. ಇವತ್ತು ಯಾವ ಕೋರ್ಸ್ ಓದಿದ್ರು ಕೂಡ ಇಹದಲ್ಲಿ ಸುಖ ಆಗೋ ಗ್ಯಾರಂಟಿನೇ ಇಲ್ಲ, ಪರಲೋಕದಲ್ಲಿ ಸುಖ ಕೊಡ್ತದೆ. ಮತ್ತೆ ದೇವರಾಣಿ ಕೊಡೋದಿಲ್ಲ, ಪರಲೋಕದಲ್ಲಿ ಸುಖ ಕೊಡೋದು ಅಂದರೆ ಶಾಸ್ತ್ರ ಒಂದೇ. ಇಹ ಪರದಲ್ಲಿ ವಿವಿಧ ಭೋಗಗಳ, ಒಂದು ವೆರೈಟಿ ಭೋಗ ಅಲ್ಲ, ಆಲ್ ವೆರೈಟಿ ಭೋಗ ಒಂದೇ ಕಡೆ ಸಿಗಬೇಕು ಅಂತಿದ್ರೆ ದೇವರ ಕಥೆ ಕೇಳಿ ಅಂತ ಹೇಳಿ. ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹು, ಭುವನ ಪಾವನ ವಿನೀಪ ಲಕ್ಷ್ಮೀ ಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಎಷ್ಟೇಳು ಕಿವಿಗೊಟ್ಟು ಸಾಕು, ಆಲಿಪುದು ಸಾಕು, ದಿನ ದಿನದಿ ಎಷ್ಟ್ರೆಸ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಕೇಳಿ 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 ಅಂತ ಹೇಳ್ತಾರೆ. ಇದು ಹರಿಕಥಾಂಸಾರದ ಪದ್ಯ. ಶ್ರವಣದ ಇಂಪ್ಯಾಕ್ಟ್ ಅನ್ನು ಹೇಳ್ತಾ, ಶ್ರವಣ ಒಂದೇ ಹೀಗೆ ಮಾಡಿದರೆ ಮುಂದೆ ಏನೇನಿದೆ ಗೊತ್ತಾ? ಕೀರ್ತನಂ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ. ಇದು ಮೊದಲನೇದೇ ಎಷ್ಟು ಸುಖ ಕೊಡಬೇಕಾದ್ರೆ ಕೊನೆಯದು ಹೇಗಿರ್ಬೋದು? ಮೊದಲನೇ ಎಷ್ಟು ಆನಂದ ಕೊಟ್ಟರೆ ನವಯುಧ ಭಕ್ತಿಯಲ್ಲಿ ಉಳಿದ ಎಂಟು ಹೇಗಿರ್ಬೋದು? ಆ ರೀತಿ ನಮಗೆ ಉಪಲಕ್ಷಣದಿಂದ ಹೇಳ್ಕೊಡ್ತಾರೆ ದಾಸರು. ಹೀಗೆ ಹರಿಕಥಾಮೃತ ಸಾರ ವಿಶಿಷ್ಟವಾದಂಥ ಕೃತಿ. ಎಲ್ಲ ಹೇಳೋದು ಒಂದೊಂದು ಪದ್ಯ ನೋಡಿ, ಎಷ್ಟು ಚೆನ್ನಾಗಿ ಬರೀತಾರೆ ದೇವರು, ಎಷ್ಟು ಕರುಣಾಳ ಅನ್ನೋದಕ್ಕೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ, ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಡಗೆ. ಇದಕ್ಕಿಂತ ಸುಲಭ ದೇವರು ಹೇಳಕ್ಕೆ ಸಾಧ್ಯನಾ? ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ನಾವು ಮಲಗಿದ್ರೆ ದೇವರು ಕೂತ್ಕೊಂಡಿರ್ತಾರೆ, ನಾವು ಹೊರಕೊಂಡ್ರೆ ಕೂತ್ಕೊಂಡು ಕೇಳೋದು ಕಷ್ಟ. ಮನುಷ್ಯ ನಾವು ಎಷ್ಟು ಒದರಿದ್ರೆ ಕೇಳೋದಿಲ್ಲ, ಅಂಥದ್ದು ದೇವ್ರು ನಮಗಿಂತ ಭಾರಿ ಅಡ್ವಾನ್ಸ್. ಮಲಗಿದಾಗ ಕೂತ್ಕೊಂಡು ಕೇಳ್ತಾನೆ, ಕೂತ್ ಹೇಳಿದ್ರೆ ನಿಂತು ಕೇಳ್ತಾನೆ, ನಿಂತು ಹೇಳಿದ್ರೆ ಕುಣಿದು ಕೇಳ್ತಾನೆ, ಕುಣಿದು ಹೇಳಿದ್ರೆ ಒಲಿದು ಬಿಡ್ತಾನೆ. ಎಂಥ ಪೊಯೆಟ್ರಿ, ಎಂಥ ಫ್ಯಾಕ್ಟ್. ಪೊಯೆಟ್ರಿ ಕಮ್ ಫಿಲಾಸಫಿ ಎರಡು ಒಟ್ಟಿಗೆ ಕಾವ್ಯಮಯವಾಗಿ ನಾವು ಒಂದು ಹೆಜ್ಜೆ ಇಟ್ಟರೆ ದೇವರು ನೂರು ಹೆಜ್ಜೆ ನಮ್ಮ ಕಡೆ ಇಡ್ತಾನೆ. ನಾವು ಒಂದು ಹೆಜ್ಜೆ ದೇವ್ರ ಕಡೆಗೆ ಇಟ್ಟರೆ ನೂರು ಹೆಜ್ಜೆ ದೇವ್ರು ನಮ್ಮ ಕಡೆಗೆ ಇಡ್ತಾನೆ. ಅದೇ ರೀತಿ ನಾವು ಕೂತ್ರೆ ನಿಲ್ತಾನೆ, ನಿಂತರೆ ನಲಿತಾನೆ. ಇದೆಲ್ಲ ಮಾತು ಅರ್ಥ ಮಾಡಿಕೊಂಡ್ರೆ ದೇವರನ್ನು ಬಿಟ್ಟಿದ್ದಕ್ಕೆ ಮನುಷ್ಯ ಕೊರಗಬೇಕಾಗುತ್ತೆ. ಪಾಮರರು ಬಳಲುವರು ಭವದೊಳಗೆ. ಲೋಕದ ಜನ ಹಾಗಲ್ಲ, ನಾಯಿ ಅಲಿಸ್ದಾಗ ಅಲಿಸ್ತಾರೆ, ಅಂತ ಕ್ಯೂ ನಿಂತಿರ್ತಾನೆ ಹೋಗ್ಬಿಟ್ಟು. ಮತ್ತೆ ಯಾರು ನಮ್ಮನ್ನು ದೂರ ಮಾಡ್ತಾರೋ ಹತ್ರ ನಿಲ್ಲಕ್ಕೆ ಹೋಗ್ತಾನೆ, ಹತ್ರ ಬರೋನು ದೂರ ಮಾಡ್ಕೋತಾರೆ, ಅದಕ್ಕೆ ಪಾಮರರು ಅಂತ ಕರೀತಾರೆ. ಪಾಮರರು ಬಳಲುವರು ಭವದೊಳಗೆ. ಈ ಪದ್ಯ ಮತ್ತೆ ಮತ್ತೆ ಕೇಳ್ತಿದ್ದವರಿಗೆ ದೇವರು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಪದ್ಯ. ಬಹಳ ಅದ್ರ ಪರ್ಡಿಂಗ್ಸ್ ನೋಡಿ ಹೇಗಿದೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ನಮಗೊಂದು ನಾವು ಹೇಳಿದ್ರೆ ಕೇಳೋದಿಲ್ವಲ್ಲ ಅಂತ ಯಾರಿಗೆ ಅನಿಸಿದ್ರೆ, ಆದರೆ ದಾಸರು ಬರೀ ಇಷ್ಟೇ, ಮಲಗಿದೆ ಪಾಡಲು ಕುಳಿತು ಕೇಳುವ ಅಂತ ಹೇಳಿಲ್ಲ, ಕುಡಿತರೆ ನಿಲುವ ಹೇಳಿಲ್ಲ, ನಿಂತರೆ ನಲಿವ ಅಲ್ಲ, ಪರಮಾದರ ಸೇರಿಸಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪರಮಾದರದಿ ಪಾಡಲು ನಿಂತು ಕೇಳುವ, ನಿಂತು ಪರಮಾದರದಿ ಪಾಡಲು ನಲಿದು ಕೇಳುವ, ನಲಿದು ಪರಮಾದರದಿ ಪಾಡಲು ಒಲಿವ. ನಮ್ಗೆ ಬಿಸಿಂಗ್ ಅದೇ ಪರಮಾದರ ಆದರಣೆ ಬಿಸಿಂಗ್. ಪರಮಾದರ ಎಲ್ಲಿದೆ ಬರಬೇಕು ಇವನು? ಯಾವಾಗ ಮುಗಿತದೋ ಅಂತ ಕೂತಿದ್ರೆ ಅಲ್ಲ, ಟಿ ವಿ ನೋಡ್ತಿರ್ತಾನೆ, ಅಯ್ಯೋ ಮುಗದೇ ಹೋಯ್ತು ಅಂತ ಹೇಳ್ತಾರೆ. ಉಪನ್ಯಾಸ ಕೂತಿರ್ತಾನೆ, ಮುಗಿದೇ ಹೋಲ್ದು ಅಂತಾರೆ ಪದಿತ್ಯಾಗ. ಅದು ಮುಗದೇ ಹೋಯ್ತು, 12 ತಾಸು ಕೇಳಿ, 24 ಕೇಳಿ ಮುಗಿದೋಯ್ತು ಅದಲ್ಲಾಗುತ್ತೆ. ಇದು ನೋಡಿದ್ರೆ ಬೋರ್ ಆಗುತ್ತೆ ಅಂದ್ರೆ ಆಧಾರ ಇಲ್ಲ ಅಂತ. ಪರಮಾದರದಿ ಪಾಡಲು ಇದನ್ನ ಅರ್ಥ ಮಾಡ್ಬೇಕು. ಕ್ರಿಕೆಟ್ 5 ದಿವಸಗಟ್ಟಲೆ ನೋಡ್ತಾರೆ, ಬಾಲ್ ಟು ಬಾಲ್ ಕಾಮೆಂಟ್ರಿ, ಅದು ಬಾಲ್ ಟು ಬಾಲ್ ನೋಡ್ಬೇಕು. ನೆಕ್ಸ್ಟ್ ಬಾಲ್ ಏನಾಗುತ್ತೆ, ನೆಕ್ಸ್ಟ್ ವರ್ಲ್ಡ್ ಏನಿರುತ್ತೆ ನೋಡೋದಿಲ್ಲ, ಅಲ್ಲಿ ಬಾಲ್ ಟು ಬಾಲ್ ಹೇಗೆ ನೋಡ್ತಾನೋ, ಇದು ವರ್ಲ್ಡ್ ಬೈ ವರ್ಲ್ಡ್ ನೋಡ್ಬೇಕಾಗಿ. ವರ್ಲ್ಡ್ ಬೈ ವರ್ಲ್ಡ್ ಕೇಳಿದ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ಒಂದು ಪದ ಮಿಸ್ ಆಗಿಬಿಟ್ಟು ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ, ಔಟ್ ಆಗಿರ್ತಾನೆ, ಏನಾಗಿರೋದಿಲ್ಲ, ಏನಾಯ್ತು ಕೇಳಿದ್ದು ಕೇಳಿದ್ದೆ. ಅದು ಮನುಷ್ಯನ ಲೌಕಿಕ ಬಂದ್ರೆ ಅಟ್ರಾಕ್ಟ್ ಆಗ್ತಾರೆ, ದೇವರು ಬಂದ್ರೆ ಈ ಕಡೆ ರಿಪಲ್ ಆಗಿಬಿಡ್ತಾರೆ, ಹಾಗಾಗಬಾರ್ದು. ಅದಕ್ಕಾಗಿ ಪರಮಾಧಾರನ ಪದ ಇಡ್ತಾರೆ. ಸಂಧಾನೇ ಮಾಡೋದಿಲ್ಲ, ಬಿಟ್ಟುಬಿಡಿ, ಮಾಡ್ತಾನಲ್ಲ ಆಧಾರ ಇರುತ್ತೆ ಅವನಿಗೆ, ಎಲ್ಲೋ ನೋಡ್ಕೊತಾ ಮಾಡ್ತಿರ್ತಾನೆ. ಮತ್ತೆ ಯಾರು ನೋಡ್ತಾರಲ್ಲ ಅದು ಬೇರೆ ನೋಡ್ತಾರೆ, ನೋಡಿದ್ರೆ ಮಾಡೋ ಸಂಧಾನೆ ಬೇರೆ, ಸುಮ್ಮನೆ ತಾನೊಬ್ಬರೇ ಇದ್ರೆ ಮಾಡೋ ಸಂಧಾನೆ ಬೇರೆ. ಅದರಲ್ಲಿ ಈ ಕಡೆ ಇದ್ರೆ ಈ ಕಡೆ ಹಾಕ್ಬಿಟ್ಟು ಸಂಧಾನೆ ಮುಗಿದೋಯ್ತು ಅಲ್ಲಿಗೆ. ಊಟ ಅಷ್ಟು ಫಾಸ್ಟ್ ಮಾಡ್ತಾರೆ, ದೇವರಾಣಿ ಮಾಡೋದಿಲ್ಲ, ಸಿಸ್ಟಮೆಟಿಕ್ ಮಾಡ್ತಾರೆ. ಅದು ಪರಮಾದರ ಇಲ್ಲ ಅಲ್ಲಿ, ಭಯ ಇದೆ ಹೊರತು ಭಕ್ತಿ ಇಲ್ಲ. ಆದರ ಪರಮಾದರ ಆಚಾರ ಬರದ ಪದ, ಆದರಂ ಭಜನಂ ಭಕ್ತಿ. ಆದರ ಅಂದ್ರೆ ಭಕ್ತಿ ಅಂತ. ಭಕ್ತಿ ಇಲ್ಲದೆ ಮಾಡಿದರೆ ಏನು ಕೇಳನೋ ಹರಿ ತಾಡನು ಎಲ್ಲ ಇತ್ತು. ಪ್ರೇಮವಿಲ್ಲದ ಗಾನ, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಪ್ರೇಮ ಅಂದ್ರೆ ಭಕ್ತಿ, ಅದಿಲ್ಲದವರು ಎಂದೂ ದೇವರು ಕೇಳೋದಿಲ್ಲ. ಅದು ಮಲಗಿ ಪರಮಾದರದಿ ಏನೋ ಕತೆ ಹೇಳ್ತೀರಿ ಅಂದ್ರೆ ಫ್ಯಾಕ್ಟ್. ಅದು ಭೀಷ್ಮರು ಮಲಗಿ ಹಾಡಿದ್ರೆ ಕೇಳಲಿಲ್ವಾ? ಘನಮಹಿಮ ಗಂಗೆಯ ಗಾಯನವ ಕೇಳುತ್ತ, ಗಗನಚರ ವಾಹನ ದಿವೌಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ. ಮತ್ತೆ ದಾಸರಿಗೆ ದೃಷ್ಟಾಂತ ಕೊಟ್ಟು ಹೇಳೋದು ಹರಿದಾಸ ಸಾಹಿತ್ಯದ ವೈಶಿಷ್ಟ್ಯ. ಹರಿದಾಸ ಸಾಹಿತ್ಯ ಕನ್ನಡದಲ್ಲಿತ್ತು ಒಂದು ಕಾರಣ, ಸಂಗೀತ ಎರಡನೇ ಕಾರಣ, ಮತ್ತೆ ಅದರ ಸರಳತೆ ಮೂರನೇ ಕಾರಣ. ಇನ್ನೊಂದು ಕಾರಣ ಅಂದ್ರೆ ದೃಷ್ಟಾಂತ ಕೊಡೋದು. ಎಕ್ಸಾಂಪಲ್ಸ್ ಕೊಟ್ಟರೆ ಇವತ್ತು ಅಷ್ಟ ಅರ್ಥ ಆಗ್ಬಿಡುತ್ತೆ. ದಾಸರ ಒಂದು ಉಪದೇಶ ಸರಣಿ, ಅದಕ್ಕೆ ಹೇಳ್ತೀವಿ. ಯಾರಾದರೂ ಎಫೆಕ್ಟಿವ್ ಆಗಿ ಮಾತಾಡೋ ಅಭ್ಯಾಸ ಮಾಡಬೇಕು ಅಂತಿದ್ರೆ ಹರಿದಾಸ ಸಾಹಿತ್ಯ ಓದಬೇಕು. ಹರಿದಾಸ ಸಾಹಿತ್ಯ ಓದಿದಾಗ ಪ್ರೆಸೆಂಟೇಷನ್ ಎಷ್ಟು ಕ್ಲಿಯರ್ ಇರಲಿಕ್ಕೆ ಸಾಧ್ಯ, ಎಷ್ಟು ಎಫೆಕ್ಟಿವ್ ಆಗಿರಲ ಸಾಧ್ಯ ಅಂತ ಅರ್ಥ ಆಗುತ್ತೆ. ಅವರೀಗ ದೇವರನ್ನ ಕರುಣಾಳು ಅಂತ ಹೇಳಬೇಕಾಗಿದೆ. ನಾಗ ದೃಷ್ಟಾಂತ ತಗೋತಾರೆ. ಇಟ್ಟಿಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತೆಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವರಿಗ ಕೀಳ ಅರ್ಥ. ಕೆಟ್ಟ ಮಾತುಗಳಿಂದ ಚೈತ್ಯನ ಹೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇ ಕರುಣಾಳು. 4 ದೃಷ್ಟಾಂತ ಇದೆ. ಮೊದಲನೇದು ಇಟ್ಟಿಕಲ್ಲನ್ನು ಕೊಟ್ಟವು, ಎರಡನೇದು ಅವಲಕ್ಕಿ ಕೊಟ್ಟವು, ಮೂರನೇವನು ಬೈದವನು, ನಾಲ್ಕನೇವನು ಒದ್ದವನು. ನಾಲ್ಕಿದ್ದ, ನಾಲ್ಕು ಡಿಫರೆಂಟ್ ಕೇಸ್ ತಗೋತಾರೆ, ಒಂದೇ ಕೇಸ್ ತಗೊಳ್ಳಿಲ್ಲ. ಇವರೇನ್ ಮಾಡಿದ್ರು, ಇಟ್ಟಿಕಲ್ಲನು ಭಕುತಿಯಿಂದ, ಭಕುತಿ ಕಾಮನ್ ಮತ್ತೆ, ಇಟ್ಟಿಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಿಗೆ ಮೆಚ್ಚಿ ತನ್ನನೇ ಕೊಟ್ಟ. ಇಟ್ಟಿಗೆ ಕಲ್ಲದು ಒಂದೇ ಒಂದೇ ಇಟ್ಟಿಗೆ ಕಲ್ಲುಗಳು ಅಲ್ಲ, ಹೆಚ್ಚು ಕೊಟ್ಟರೆ ಮನೆ ಕಟ್ಸ್ಕೊಂಡ್ಬಿಡ್ತಿದ್ದೆ ಆರಾಮವಾಗಿ. ಒಂದೇ ಕೊಟ್ಟಿರೋದು, ಯಾತಕ್ಕೆ ಉಪಯೋಗ ಬರೋದಿಲ್ಲ ಒಂದೇ. ಅದನ್ನು ಕೊಟ್ಟರೆ ಪರ್ಮನೆಂಟ್ ನಿಂತು ಬಿಟ್ಟ ಅಲ್ಲಿ, ತನ್ನನೇ ಕೊಟ್ಟ. ಇನ್ನೊಬ್ಬ ಬ್ರಾಹ್ಮಣ ಸುಧಾಮ ಬಂದ, ಅವನೇನು ಮಾಡ್ದ, ಅವಲಕ್ಕಿ ಕೊಟ್ಟ. ಅದು ಕೆ ಜಿ ಗಟ್ಟಿ ಕೊಟ್ಟರೆ ಅಂಗಡಿ ಇಡ್ಬೋದಾಗಿತ್ತು, ಇಲ್ಲ ಒಪ್ಪಿಡಿ ಅವಲಕ್ಕಿ ಮತ್ತೆ ಅದು ತಿನ್ನಕ್ಕೂ ಬರೋದಿಲ್ಲ ಕೊಡ್ಲಕ್ಕೂ ಬರೋದಿಲ್ಲ, ಇಷ್ಟೇ ಇಷ್ಟು. ಅದನ್ನು ಕೊಟ್ಟ, ಅದಕ್ಕೆ ಅಪಾರ ಐಶ್ವರ್ಯ ಕೊಟ್ಟುಬಿಟ್ಟ. ಅಲ್ಲಿ ನಿಂತ ಇಲ್ಲಿ ಐಶ್ವರ್ಯವನ್ನು ಕೊಟ್ಟ. ಮೂರನೇದು ಕೆಟ್ಟ ಮಾತು ಬಾಯಿದು ಗೋಪಿ ಜನ ಜಾರ, ಗೋಪಿ ಗಮನಿತ ಚೋರ ಬೈದಿದ್ದು ಬೈದಿದ್ದೇನೆ, ಅವನು ತಗೊಂಡು ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಟ್ಟ, ಮೋಕ್ಷ ಕೊಟ್ಬಿಟ್ಟ ಅವನಿಗೆ. ಅವನು ಬೈದ ಕೇಸು, ಇದೊಂದು ವದ್ದ ಕೇಸು. ಭೀಷ್ಮನು ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳು ಎಣಿಸಿದ್ದಾನೆ ಕರುಣ. ಅವಳು ಬಾಣದ ಎರಡು ಕಡೆ ಹೊಡಿತಾರೆ, ಪರಶುರಾಮ ರೂಪಕ್ಕೆ ಹೊಡಿತಾರೆ, ಕೃಷ್ಣರೂಪಕ್ಕೆ ಹೊಡಿತಾರೆ. ಅವರಿಗೆ ವಿಶ್ವಭುಕ್ತಿ ಪ್ರದಾಯಕ, ದಾಸರು ತಮಾಷೆ ಮಾಡ್ತಾರೆ. ದೇವರೇ, ಅದಕ್ಕೆ ನಮ್ಗೆ ಒಲ್ದಿಲ್ಲ ಅಂತ ಕಾಣುತ್ತೆ. ನೀವು ಸುಮ್ಮನೆ ನಾವು ದೇವ್ರ ಪೂಜೆ ಮಂಗಳಾರತಿ ಮಾಡ್ತಾ ಕೂತಿದ್ದೇವೆ, ಹೊಡಿಬೇಕಾಗಿತ್ತು ನಿನ್ನ, ಅವಾಗ ಹೊಡಿತಿದ್ದೆ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ನಮ್ದೆಲ್ಲ ರಾಗ್ ಮೆಥೆಡ್ ಅಂತ. ಗೋಪಿಯಂತೆ ನಿನ್ನ ಕಾಲಿಗೆ ಕಟ್ಟಲಿಲ್ಲ ಅಂತ ಹೇಳ್ತಾರೆ. ಗೋಪಿಯ ಬಲಿಯಂತೆ ದಾನವ ಬೇಡಲಿಲ್ಲ. ಎಲ್ಲ ನಾವು ಮಾಡಿದ್ದೆಲ್ಲ ಬೇರೆ ಬೇರೆ ಮೆಥೆಡ್. ಅದಕ್ಕೆ ಬಿಗು ಬಿಗುಮೆಗಳಂತೆ ಕಾಲಿಗೆ ಒದಿಲಿಲ್ಲ ನಿನ್ನ. ಎಷ್ಟು ಕರುಣಾಳು ದೇವರು. ನಾಲ್ಕು ಕೇಸಿನಲ್ಲಿ ಡಿಫರೆಂಟ್ ಕೇಸನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಮ್ಮಲ್ಲಿ ಏನೂ ಇಲ್ಲ ಅನ್ಬೇಡಿ, ಇಟ್ಟಿಗೆ ಏನಾದರೂ ಒಂದು ಕೊಡಿ ಪದಾರ್ಥ. ಹೆಚ್ಚಿಲ್ಲ ಹೋಗಲ್ಲ, ಒಪ್ಪಿಡಿ ಅವಲಕ್ಕಿ, ಬರೀ ಹಿಡಿಯ ಅವಲಕ್ಕಿ, ಬರೀ ಅವಲಕ್ಕಿ, ಹಿಡಿಯ ಅವಲಕ್ಕಿ, ಬರೀ ಅವಲಕ್ಕಿ, ಏನೋ ಬೇರೆ ಆಡಿಲ್ಲ ಅದಕ್ಕೆ. ಆಮೇಲೆ ಕೆಟ್ಟ ಮಾತುಗಳೇನದ ಚೈತನ್ಯ ಪೊಟ್ಟೆ ಒಳಗೆ ಬಿಟ್ಟ. ಕೆಟ್ಟ ಮಾತನ್ನು ನೆಪದಲ್ಲಾರು ದೇವರ ಸ್ಮರಣೆ ಮಾಡಿ. ದೇವರನ್ನ ಹೊಡಿತಾರಲ್ಲ, ತುಂಬ ಬೈತಾನೆ, ಯಾರನ್ನೋ ಬತ್ತು ಕೂಸು ಏನ್ ಮಾಡುದು ಗೊತ್ತಾ? ಇವೆಲ್ಲ ಆಕ್ಚುಲಿ ಫ್ಯಾಕ್ಟ್. ಇದು ಸುಮ್ಮನೆ ಅಲ್ಲ. ಮಗು ಇದೆ, ತಾಯಿ ಮಾರ್ಕೆಟ್ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ವಾಪಸ್ ಬಂದಿದ್ದಾಳೆ. ಮಗು ಬರುತ್ತೆ, ಕಾದಿರು ಒದಿಯುತ್ತೆ ತಾಯಿನ, ನಾನು ಬಿಟ್ಟು ಹೋಗ್ಬಿಟ್ಟಿ ಅಂತ ಒದಿಯುತ್ತೆ. ಆ ತಾಯಿ ಏನ್ ಮಾಡ್ತಾ ಗೊತ್ತಾ? ಈ ಮಗು ನನ್ನ ಕಂಡ್ರೆ ಭಾರಿ ಪ್ರೀತಿ ಅಂತ ಹೇಳ್ತಾ ತಾನು ತಿರುಗಿ ಹೋದ್ರೆ ಗತಿ ಏನಾಗ ಮಗು. ಕಾಲಿರುವಂತ ಮಗು ನಾನು ಹೇಳೋದು, ಕಾಲು ಬಂದು ಚಾಚಿ ಬಿಟ್ಟು ಇನ್ನೊಂದು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ದ. ವಚಿಸ್ಕೊಂಡು ಹೇಳ್ತಾಳೆ ಈ ಮಾತನ್ನು. ಯಾತಕ್ಕೆ ಒದೆಯೋದು ನೋಡೋದಿಲ್ಲ, ಆ ಭಕ್ತಿನ ಕ್ಯಾಚ್ ಮಾಡ್ತಾಳೆ. ನೋಡೋದು ಭಕ್ತಿನೇ ಹೊರತು ಬೇರೆ. ಇನ್ನೊಂದು ಬಿಟ್ಟು ಹೋದ್ರೆ ನಾ ಬರೋದೇ ಇಲ್ಲ, ಹೋಗಿ ಇಲ್ಲ ಬಿಟ್ಟು ಹೋಗೋದಿಲ್ಲ ಬರೀ ಅಂತ ಹೇಳ್ತಾಳೆ. ಬೈತಾಳೆ, ಬೈತೆ ಮಗು ಸಹಿಸ್ಕೋತಾಳೆ, ಹೊಡೆಯುತ್ತೆ ಸಹಿಸ್ಕೋತಾಳೆ. ಎಲ್ಲರೂ ಯಾತಕ್ಕೆ? ಭಕ್ತಿನ ತೋರಿಸೋದಕ್ಕೋಸ್ಕರ. ಇಂಥ ಭಕ್ತಿ ಯಾವ ಕಾರಣದ ಬಂದರೂ ಕೂಡ ದೇವರು ಮೆಚ್ಚುತ್ತಾನೆ. ಅದನ್ನ ಹೇಳೋ ಕೇಸುಗಳಿವೆಲ್ಲ. ದಾಸರಿಗೆ ಉದಾಹರಣೆ ಕೊಡೋದು ಪ್ರಿಯ, ನಾಲ್ಕನಾಲ್ಕು ಕೊಡೋದು ಭಾರಿ ಪ್ರಿಯ ಅವರು. ಈಗ ನಾಲ್ಕು ಪುರುಷಾರ್ಥನೂ ಸಿಗಬೇಕಲ್ಲ, ನಾಲ್ಕು ದೃಷ್ಟಾಂತ ಕೊಡ್ತಾರೆ. ಇನ್ನೊಂದು ಅಂತ ಕೇಸು ನೋಡಿ. ಕಣ್ಣಿಗೆವೆಯಂದದಲ್ಲಿ ಕೈ ಮೈ ತಿಣ್ಣಿ ಒದಗುವ ಜರದಿ ಪಲ್ಗಳು ಕಣ್ಣು ಫಲಗಳೇ ನೆಗೆದು ಜಿಫೆಗೆ ರಸವನೀಯುವಂತೆ ಪುಣ್ಯ ಫಲವೀಯುವಂತದಲ್ಲಿ ನುಡಿವೆಣ್ಣಿ ನಾಣ್ ಮಾಂಡದಳು ಲಕ್ಷ್ಮಣನಣ್ಣನೊದಗುವನು ಭಕುತರವಸರ ಕಬರಗಣ ಸಹಿತ. ಮತ್ತೆ ನಾಲ್ಕು ದೃಷ್ಟಾಂತ. ಕಣ್ಣಿಗೆವೆಯಂದದಲ್ಲಿ ಒಂದು, ಕಣ್ಣಿಗೆ ರೆಪ್ಪೆ ಇದ್ರೆ ಹೇಗೋ ಹಾಗೆ, ಕೈ ಮೈ ತಿಣ್ಣಿಗೊದಗುವ ತೆರದಿ, ಕೈ ಮೈ ತಿನಿಸಿಗೆ ಹೇಗೆ ಬರುತ್ತಲ್ಲ ಹಾಗೆ. ಆಮೇಲೆ ಪಣ್ಣು ಫಲಗಳ ನೆಗೆದು ಜಿಫ್ಪಿಗೆ ರಸವನೀಯುವಂತೆ ಮೂರನೇದು. ಪುಣ್ಯ ಫಲವೀಯಂದದಲ್ಲಿ ನಾಲ್ಕು ದೃಷ್ಟಾಂತ ಕೊಟ್ಟು ದೇವರ ಕಾರಣ್ಯವನ್ನು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಒಂದೇ ಕೊಟ್ಟರೆ ಏನಾಗುತ್ತೆ? ಇನ್ನೊಂದು ಆಂಗಲ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೇನೆ. ಎಲ್ಲದೂ ಕೊಟ್ಬಿಟ್ರೆ ಪೂರ್ಣ ಆಗಿರುತ್ತೆ. ಕಣ್ಣಿಗೆ ಎವೆಯಂದದಲ್ಲಿ ದೇವ್ರು ಹೇಗೆ ರಕ್ಷಣೆ ಮಾಡ್ತಾನೆ ಗೊತ್ತಾ ನಮ್ಮನ್ನ? ಕಣ್ಣಿಗೆ ರೆಪ್ಪೆ ಹೇಗೆ ರಕ್ಷಣೆ ಕೊಡುತ್ತಲ್ಲ ಹಾಗೆ. ಕಣ್ಣಿಗೆ ರೆಪ್ಪೆ ರಕ್ಷಣೆ ಇದ್ದಾಗ ಹೇಗೋ ಹಾಗೆ. ಕಣ್ಣಿಗೆ ರೆಪ್ಪೆ ಇಲ್ಲದೆ ಹೋಗಿದ್ರೆ ಗತಿ ಏನಾಗ್ತಿತ್ತು? ಕಣ್ಣಿನ ರೆಪ್ಪೆ ಇಟ್ಕೊಂಡು ಈ ಟಿವಿ 24 ಮೊದಲೇ ನೋಡ್ತಿದ್ದ, ಬುಚ್ಚದೇ ಒಳಗೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ದಂತೆ. ಕಣ್ಣಿಗೆ ಎವೆ ಕೊಟ್ಟಿದ್ದಾನೆ ಪರಮಾತ್ಮ, ರಕ್ಷಣೆ ಒಂದು ರಕ್ಷಣೆ. ಅದನ್ನ ರೆಪ್ಪೆಗೆ ಬಡಿಯೋದ್ರಿಂದಾನೆ ಕಣ್ಣಿಗೆ ರಿಲೀಫ್ ಸಿಗುತ್ತೆ ಮೊದಲನೇದು. ಎರಡನೇದು, ಕಣ್ಣಿಗೆ ಏನಾದ್ರೂ ಬಿಡ್ತಿರುತ್ತೆ, ಎಲ್ಲೋ ನೋಡ್ತಿರ್ತಾನೆ, ಇವನಿಗೆ ಗೊತ್ತೇ ರಿಫ್ಲೆಕ್ಸ್ ಆಕ್ಷನ್, ಅಲ್ಲಿ ಮುಚ್ಕೊಂಡ್ಬಿಡುತ್ತಾಗಲೇ. ಅಕಸ್ಮಾತ್ ಅಡುಗೆ ಮಾಡೋ ಕಾಲಕ್ಕೆ ಏನಾದರೂ ಕಟ್ಟಿದ್ರೆ ಕಣ್ಣೇ ಹೋಗ್ಬಿಡ್ತಾ ಇತ್ತು, ಎಲ್ಲೋ ನೋಡ್ತಾರೆ ಕಣ್ಣು ಮುಚ್ಕೊಂಡ್ಬಿಟ್ಟಿರುತ್ತಾಗಲೇ. ಮತ್ತೆ ಒಂದರ್ಥ, ದೇವರು ನಾವು ಕೇಳದೆ ಉದ್ಧಾರ ಮಾಡ್ತಾನೆ, ಫಸ್ಟ್ ಕೇಳದೆ ಉದ್ಧಾರ ಮಾಡ್ತಾನೆ, ಆಪತ್ತಿನಿಂದ ಕಾಪಾಡ್ತಾನೆ, ಇದು ಒಂದಾಯ್ತು. ಎರಡನೇದು, ಅದೃಷ್ಟ ಇನ್ನೊಂದು ಸ್ವಾರಸ್ಯ ಇದೆ. ಅದು ಕಣ್ಣಿಗೆ ರೆಪ್ಪೆ ರಕ್ಷಣೆ ಕೊಡುತ್ತೆ. ಆ ರೆಪ್ಪೆ ಎಲ್ಲಿದ್ದ ರಕ್ಷಣೆ ಕೊಡುತ್ತೆ? ಕಣ್ಣಿಗೆ ಅಟ್ಯಾಚ್ ಆಗಿರೋದು, ಕಣ್ಣಿನ ಜೊತೆಗೆ ಇದ್ದು ಕಾಪಾಡ್ತಾ ಇದೆ ಹೊರತು ಎಲ್ಲ ರೆಪ್ಪೆ ಮರ್ತು ಬಂದಿದ್ದೇನೆ ಅಂತ ಹೇಳಾಗಿಲ್ಲ. ನಾವು ಸ್ಪೆಕ್ಸ್ ಬಿಟ್ಟು ಬಂದಿದ್ದೇನೆ, ರೆಪ್ಪೆ ಮರ್ತು ಬಂದಿದ್ದೇನೆ ಅಂತ ಯಾರು ಹೇಳಾಗಿಲ್ಲ. ಇನ್ನು ಜೊತೆ ಬಿಟ್ಬಿಡ್ತಾರೆ ಪರಮ. ದೇವರ ಜೊತೆಗೆ ಇದ್ದು ಕಾಪಾಡ್ತಾನೆ. ದಾಸುಪರ್ಣ ಸೈಜಾ ಸಖಾಯ, ದೇವರು ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಹೇಳ್ಕೊಂಡು ಜೊತೆಗೆ ಇದ್ದಾನೆ ದೇವರ. ಆದ್ರಿಂದಾಗಿನೇ ಕಣ್ಣಿಗೆವೆ ಎಂದದಲ್ಲಿ ಎರಡಾಯ್ತಾನೆ, ತಾನಾಗಿ ಕಾಪಾಡ್ತಾನೆ, ಜೊತೆಗಿದ್ದು ಕಾಪಾಡ್ತಾನೆ. ಎಷ್ಟೊತ್ತು? 24 ತಾಸು ಕೂಡ ಜೊತೆಗಿರುತ್ತೆ. ರೆಪ್ಪೆ ಯಾವ ಕಾಲಕ್ಕೂ ದೂರ ಇರೋದಿಲ್ಲ. ಆದ್ರಿಂದಾಗಿನೇ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪರಮಾತ್ಮ ಇರ್ತಾನೆ. ಈ ದೇಹ ಇರೋವರೆಗೂ ರೆಪ್ಪೆ, ಈ ಸ್ವರೂಪ ದೇಹ ಇರೋವರೆಗೂ ಪರಮಾತ್ಮ ಕಾಪಾಡ್ತಾನೆ. ಅಂದಮೇಲೆ ಪರಮಾತ್ಮ ರಕ್ಷಣೆ ಅಷ್ಟು ಟೋಟಲ್ ಆಗಿರೋದು. ಈ ರೀತಿ ತಂದೆ ಕಾಪಾಡ್ತಾನ, ತಾಯಿ ಕಾಪಾಡ್ತಾಳ, ಸ್ನೇಹಿತರ ಕಾಪಾಡ ಕಾಡ್ತಾರೆ. ಕಾಡೋದು ಬೇರೆ, ಕಾಪಾಡೋದು ಬೇರೆ. ಕಾಡೋದ್ರೆ ಯಾವಾಗಲೂ ಸಿಗ್ತಾ ಇರಬೇಕಾದ್ರೆ, ಆದರೆ ಕಾಪಾಡೋರು ಭಗವಂತ ಒಬ್ಬನೇ. ಮೈ ತಿಣ್ಣಿಗೊದಗುವ ತೆರದಿ, ಇದೆಲ್ಲ ಸೊಳ್ಳೆ ಕಚ್ಚುತ್ತೆ, ಆ ಕಾಲಿ ಮುಳುಚುಚ್ಚುತ್ತೆ, ಕೈ ತಷ್ಟವೋ ತೆಗೆದು ಬಿಡುತ್ತೆ. ಏ, ನಿನ್ನ ಸಂಬಂಧ ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಮಾಡ್ಬೇಕಾಗಿ? ನಾನು ಬರೋದಿಲ್ಲ ಅಂದರೆ ತಕ್ಷಣ ಹೋಗಿ ತೆಗೆದೇ ಬಿಡುತ್ತೆ ಆ ಕಡೆ. ದೇವರು ದೂರದ ಒಂದು ಸಹಾಯ ಮಾಡಿದ ಗಜೇಂದ್ರನಿಗೆ ಅಲ್ಲಿಂದ ಬಂದ ಕೈ ಮೈತಿಣ್ಣಿಗೆ ಒದಗುವ ತೆರದೇ ಬರ್ತಾನೆ. ಇನ್ನು ಪಂಡು ಫಲಗಳ ನೆಗೆದು ಜಿಹ್ವೆಗೆ ರಸ ಬರೆಯುವಂತೆ ಹಲ್ಲುಗಳು ಏನ್ ಮಾಡ್ತಾ ಇದೆ, ಎಲ್ಲ ಹಣ್ಣುಗಳನ್ನಗದು ರಸನ ನಾಲಿಗೆ ಕೊಟ್ಟು ಹೊಳೆ ಕಳಿಸ್ಕೊಡ, ತಾನು ತಿಂಬದಿಲ್ಲ ಹಲ್ಲು, ಎಲ್ಲದನ್ನ ಕಟ್ಕೊಡು. ದೇವರು ನಮ್ಗೆ ಅಷ್ಟು ಅನುಗ್ರಹ ಮಾಡ್ತಾನೆ, ತಾನು ತಗೊಳ್ಳೋದಿಲ್ಲ ನಮಗೆ ಕೊಡ್ತಾನೆ. ಕೆಲಸ ಅಯ್ಯೋ ಕೆಲಸ ಎಲ್ಲ ಮಾಡೋದು ಹಲ್ಲು ಕೊಡೋದೆಲ್ಲ ಇದಕ್ಕೆ ಪರಮಾತ್ಮ ಎಲ್ಲವನ್ನು ಮಾಡಿಸಿ ಫಲ ನಮಗೆ ಕೊಡ್ತಾನೆ. ಎಷ್ಟು ಕರುಣಾಳು. ಇನ್ನೊಂದು ಅರ್ಥ ಇದೆ, ಹಲ್ಲು ಎಲ್ಲಿದೆ, ಹಳು ಒಳಗಿದೆ. ದೇವರು ಒಡಗಿದ್ದು ಸಹಾಯ ಮಾಡ್ತಾನೆ. ಅಂತರ್ಯಾಮಿ ಪರಮಾತ್ಮ ಅಂತರ್ನಿಯಾಮಕನಾಗಿದ್ದಾನೆ. ದೇವರು ಒಡಗಿದ್ದಾನೆ, ಹೊರಗೂ ಇದ್ದಾನೆ. ಒಡಗಿದ್ದಾನೆ ಎಂಬುದಕ್ಕೆ ಹಲ್ಲು ಸಾಕಿ, ಹಲ್ಲು ಮೇಲಿದ್ರೆ ಗತಿ ಏನಾಗಬೇಕ ಇಟ್ಕೊಳ್ಳಿ. ಅಲ್ಲಿ ಯಾರೋ ತಲೆ ಮೇಲೆ ಕೊಟ್ಟಿದ್ರೆ ದೇವ್ರ ಗತಿ ಏನಾಗಬೇಕಾಗಿತ್ತು. ಬಾಯಿಯೊಳಗೆ ಪೂರ್ತಿ ಬಿಚ್ಚಿಬಿಟ್ಟೆ, ಇನ್ಬಿಲ್ಟ್ ಮಾಡಿದ್ದಾನೆ, ಕನ್ಸೀಲ್ ಮಾಡಿ ಹಾಕ್ಬಿಟ್ಟಿದ್ದಾನೆ. ಒಳಗಿದ್ದು ಏನು ಸುದ್ದಿ ಗೊತ್ತಾಗುತ್ತೆ, ತುಂಬ ಗುರು ಏಕಾಶಿ ಮಾಡಿಕೊಂಡು ಬಾಯಿ ತೆಗೆದು ತಿಂತಿರ್ತಾರಪ್ಪ. ಒಳಗೆ ಗೊತ್ತಾದ್ರೆ ಕಷ್ಟ ಅಂತ ಹೇಳಿ ಎಲ್ಲ ತಿಂತ ಕೂತಿರ್ತಾರೆ. ಅಲ್ಲಿ ಹೇಗೆ ಕೆಲಸ ಮಾಡ್ತಿರ್ತಾರೆ ನೋಡಿದ್ರೆ, ಕಣ್ಣಿಗೆ ಕಾಣದೆ ವರ್ಕ್ ಮಾಡುತ್ತೆ. ದೇವ್ರು ಒಳಗಿದ್ದು ಕೆಲಸ ಮಾಡ್ತಾರೆ. ಹೆಚ್ಚಕಿಂಚಿ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಇವ ಅಂತರ್ಬಹಿಷ್ಠ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಡಗಿದ್ದಾನೆ. ಪುಣ್ಯ ಫಲವೀವಂತದಲ್ಲಿ ಪುಣ್ಯ ಕಾಪಾಡುತ್ತೆ. ಎಲ್ಲ ಹೋಗ್ತಾ ಯಾರೋ ಹಿಡ್ತಿರ್ತಾರೆ, ಬಸ್ ಹೋಯ್ತು ತಪ್ಪಂತ ಬಿದ್ದ, ಈ ಕಡೆ ಬಿದ್ದ ಬಸ್ ಸೈಡಿಗೆ ಹೋಗ್ಬಿಡುತ್ತೆ, ಅದು ಈ ಕಡೆ ಬಿದ್ದಿದ್ರೆ ಬಸ್ ಮೈ ಮೇಲೆ ಹೋಗ್ತಾ ಇತ್ತು. ಈ ರೀತಿ ಕಾಪಾಡಿದ್ದಾರು, ಈ ಕಡೆ ಬೀಳು ಅಂತ ಯಾರು ಹೇಳ್ತಿದ್ರು, ಈ ಕಡೆ ಬೀಳು ಈ ಕಡೆ ಬೀಳು ಅಂತ ಹೇಳ್ತಾರೆ. ಹೇಳಿದ್ರೆ ಬೀಳ್ಬೇಡ ಅಂತ ಹೇಳ್ತಿದ್ರು. ಫಸ್ಟ್ ಬೀಳೋದು ಇವ್ರ ಕೈಯಲ್ಲಿ ಇದ್ದಿದ್ರೆ ಬಿಡ್ತಾನೆ ಇರಲಿಲ್ಲ ಫಸ್ಟ್ ಅವರು. ಬಿದ್ದಾಗಿದೆ ಪುಣ್ಯ, ಈ ಕಡೆ ಬೀಳಲಿಲ್ಲ ಅಂತಾರೆ. ಪುಣ್ಯ ಪುಣ್ಯ ಫಲ ವೀವಂದದಲ್ಲಿ ಪುಣ್ಯ ಕಾಪಾಡಿದ್ರು ಕಣ್ಣಿಗೆ ಕಾಣೋದಿಲ್ಲ. ಪುಣ್ಯ ಕಣ್ಣಿಗೆ ಕಾಣದೆ ಪುಣ್ಯ ಕಾಪಾಡ್ತಲ್ಲ, ದೇವರು ಕಾಣದೇನೂ ಕಾಪಾಡ್ತಾನೆ. ರೆಪ್ಪೆ ಕಣ್ಣು ಮತ್ತೆ ಹಲ್ಲು ಕೈ ಡಿಫರೆಂಟ್ ಕೇಸುಗಳು. ಹೊರಗಿಂದನೂ ದೇವರು ಬರ್ತಾನೆ, ಒಳಗಿದ್ದು ಕಾಪಾಡ್ತಾನೆ, ಜೊತೆಗಿದ್ದು ಕಾಪಾಡ್ತಾನೆ. ರೆಪ್ಪೆ ಇಷ್ಟೆಲ್ಲ ಮಾಡುತ್ತಲ್ಲ, ತಮ್ಮ ಕಣ್ಣಿಗೆ ಕಾಣೋದಿಲ್ಲ ರೆಪ್ಪೆ, ನಮ್ಮ ಕಣ್ಣಿಗೆ ಕಾಣದೇ ಇಲ್ಲ. ದೇವರು ಇಷ್ಟೆಲ್ಲ ಮಾಡ್ತಾನೆ, ಕಣ್ಣಿಗೆ ಕಾಣದೇ ಇಲ್ಲ. ತನ್ನ ಮಹಿಮೆಯ ತೋರಗೊಡ ಜಾಗಕ್ಕೆ ನಮ್ಮ ರೆಪ್ಪೆ ಕಾಣಬೇಕಾದ್ರೆ ಕಣ್ಣಲ್ಲಿ ನೋಡ್ಕೋಬೇಕಷ್ಟೇ, ರೆಪ್ಪೆ ಕಾಣದೇ ಇಲ್ಲ. ಅಷ್ಟು ಹತ್ರ ಇದ್ದು ಎಲ್ಲ ಕೆಲಸ ಮಾಡೋ ರೆಪ್ಪೆ ನಮ್ಮ ಕಣ್ಣಿಗೆ ಕಾಣೋದಿಲ್ವಲ್ಲ, ದೇವ್ರ ಹಾಗೆ ಕಣ್ಣಿಗೆ ಕಾಣದೇ ಇರ್ತಾನೆ. ಕಣ್ಣಿಗೆ ಕಾಣದೇ ಇರೋ ಪದಾರ್ಥ ಇಲ್ಲ ಅಂದ್ರೆ ರೆಪ್ಪೆ ಇಲ್ಲ ಅಂತ ತಿಳ್ಕೋಬೇಕಾಗಿದೆ ನಾವು. ಕಣ್ಣು ಮುಚ್ಚಿದ್ರೆ ರೆಪ್ಪೆ ಕಾಣೋದಿಲ್ಲ, ಕಣ್ಣು ತೆಗೆದ್ರೆ ಮತ್ತೆ ರೆಪ್ಪೆ ಕಾಣೋದಿಲ್ಲ, ಕಣ್ಣು ಮುಚ್ಚಿದ್ರೆ ಏನೋ ಕಾಣೋದಿಲ್ಲ, ಕಣ್ಣು ತೆಗೆದ್ರೆ ರೆಪ್ಪೆ ಕಾಣೋದಿಲ್ಲ. ಎಷ್ಟು ಮ್ಯಾಜಿಕ್ ಇದೆ. ದೇವರು ಹಿರಣ್ಯಕಶಿಪು ಕಾಣದೆ ಹೋದಾಗ ಪ್ರಹ್ಲಾದ ತೋರಿಸಿದ್ದು ತಾನೆ. ಅದ್ಮೇಲೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ. ನಾಲ್ಕೇ ನಾಲ್ಕು ಹೆಚ್ಚೊತ್ತಿಲ್ಲ, ಒಂದು ನುಡಿ ಕೇಳೋ ಹೊತ್ತಿಗೆ ಒಂದು ಹೊಸ ಐಡಿಯಾ ತಲೆಯಲ್ಲಿ ಕೂತಿರುತ್ತೆ. ಇಷ್ಟು ಹೇಳಿ ನುಡಿವೆಣ್ಣಿನ ಪುಣ್ಯ ಫಲವಿ ಬಂದದಲ್ಲಿ ನುಡಿವೆಣ್ಣಿ ನಾನು ಮಾಂಡದಳು ಲಕ್ಷ್ಮಣ ನನ್ನ ನದಗುವನು ಭಗವತರ ಸಾರ ಕಬರ ಗಣ ಸಹಿತ. ನುಡಿವೆಣ್ಣಿ ನಾಣ್ ಮಾಂಡ ಪದ ಉಪಯೋಗಿಸಿದ್ರು. ನುಡಿ ವೆಣ್ಣು ಆಣ್ಮ ಅಂಡ, ನುಡಿ ಅಂದ್ರೆ ಮಾತು, ನುಡಿ ವೆಣ್ಣು ಅಂದ್ರೆ ಮಾತಿನ ಅಭಿಮಾನಿ ದೇವತೆ ಸರಸ್ವತಿ ದೇವಿ, ಅವ್ರ ಆಣ್ಮ ಅಂದ್ರೆ ಗಂಡ ಅವ್ರ ಬ್ರಹ್ಮ. ನುಡಿವೆಣ್ಣಿ ನಾಣ್ ಮಾಂಡ ಬ್ರಹ್ಮಾಂಡ ಅಂತ ಅರ್ಥ. ಅದಕ್ಕೆ ಹೊಸ ಹೊಸ ಪದ ಕಾಯಿನ್ ಮಾಡ್ತಾರೆ, ಹರಿಕಥಾಭಿಸ್ತಾರದಲ್ಲಿ ಹೊಸ ಪದಗಳನ್ನು ಸೃಷ್ಟಿ ಮಾಡ್ತಾರೆ. ಕನ್ನಡ ಸಾಹಿತ್ಯಕ್ಕೆ ಹರಿದಾಸರ ಕೊಡುಗೆ ಅಂತ ಮಾಡಿ ಪದಗಳನ್ನೆಲ್ಲ ಕಲೆಕ್ಟ್ ಮಾಡಿದರೆ ಎಷ್ಟೋ ನ್ಯೂ ವರ್ಡ್ಸ್ ಬಂದಿದೆ. ಇಲ್ಲಿ ಇದಾಡಿದರೆ ಮತ್ತೊಂದು ಕಡೆ ಹೇಳ್ತಾರೆ, ಏನು ಗೊತ್ತಾ, ಚಳಿ ಬೆಟ್ಟ ಅಳಿಯ ಇದೆ ಶಿವರಾತ್ರಿ, ಚಳಿ ಬೆಟ್ಟ ಅಳಿಯ, ಚಳಿ ಬೆಟ್ಟ ಅಳಿಯ, ಚಳಿ ಬೆಟ್ಟ ಆದರೆ ಹಿಮಾಲಯ ಪರ್ವತ, ಅದು ಕಳಿಯಾದ ರುದ್ರದೇವರು. ಚಳಿ ಬೆಟ್ಟ ಅಳಿಯನ್ನು ತಮಿಳು ಕಂಡ ಕಾಣುತ್ತದೆ, ಚಳಿ ಬೆಟ್ಟ ಅಳಿಯ. ಇದು ಹೊಸ ಹೊಸ ಪದಗಳನ್ನು ಸೃಷ್ಟಿ ಮಾಡೋದಕ್ಕೆ ಹರಿತಾಂಸ್ಥಾನ ದೊಡ್ಡ ವೈಶಿಷ್ಟ್ಯ, ಹರಿದಾಸ ಸಾಹಿತ್ಯದ ವೈಶಿಷ್ಟ್ಯ. ಅದೆಲ್ಲದೆ ಹೇಳ್ತಾ ಹೋಗ್ತಾರೆ, ದೇವರ ಬಗ್ಗೆ ಕಾರುಣ್ಯ ಹೇಳ್ತಾರೆ. ಬೆಟ್ಟ ಬೆನ್ನೋಡು ಹೊರಿಸಿದವರೋಡು ಸಿಟ್ಟು ಮಾಡಿದನೇನು ಹರಿ, ಕಂಗೆಟ್ಟ ಸುರರಿಗೆ ಸುಧಿಯನ್ನು ಉಳಿಸಿದ ಮುರಿದ ನಹಿತರನು. ಬಿಟ್ಟವರ ಭವ ಪಾಶದಿಂದಲಿ ಕಟ್ಟುವನು ಬಹು ಕಠಿಣ ನೀವ, ಶಿಷ್ಟೇಷ್ಠನೆಂದರಿ ಧನಭರತ ಸದ್ಭಕ್ತಿ ಪಾಶದಲ್ಲಿ. ಕಟ್ಟುವರ ಭವ ಕಟ್ಟು ಬಿಡಿಸುವನು ಸಿಟ್ಟಿನವ ನೀವನಲ್ಲ, ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹ ಪರಂಗಣ. ಎಷ್ಟು ಪ್ರಾಸ ಇದೆ, ಬಿಟ್ಟವರ ಭವಭಾಸದಿಂದಲೇ ಕಟ್ಟುವನು, ಮತ್ತೆ ಭವ ಕಟ್ಟು ಬಿಡಿಸುವ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿವನಲ್ಲ, ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹ ಪರಂಗಣಲ್ಲಿ. ಒಳ್ಳೆ ಪ್ರಾಸಬದ್ಧವಾಗಿ ಹೇಳ್ತಾ ಹೋಗ್ತಾರೆ. ಇದು ಅದೇ ತಾಪದ ರೀತಿ. ಮುಂದೆ ಹೇಳ್ತಾರೆ, ಬಿಟ್ಟು ತನ್ನಯ ಹೊಟ್ಟೆಗೋಸುಗ ಥಟ್ಟ ನುಡಿದೆ ಕೆಟ್ಟ ಮನುಜರ ಕಟ್ಟಿಕೊಂಡೊಯ್ದು ಯಮಪಟ್ಟಣದೊಳಗೆ ಒತ್ತಟ್ಟಿ ನೆಡುತ್ತಿಹರು. ಬೈಯೋದಕ್ಕೂ ಸಿಸ್ಟಮೆಟಿಕ್ ಆಗಿ ಬೈತಾರೆ. ಬಿಟ್ಟು ತನ್ನಯ ಹೊಟ್ಟೆಗೋಸುಗ ಕೆಟ್ಟ ಮನು ಥಟ್ಟ ನುಡುತ್ತಿ ಕೆಟ್ಟ ಮನುಜರ ಕಟ್ಟಿಕೊಂಡೊಯ್ದು ಯಮಪಟ್ಟಣದೊಳಗೆ ಒತ್ತಟ್ಟಿ ನೆಡುತ್ತಿಹರು. ಅಂದ್ರೆ ಯಾರು ನೈವೇದ್ಯ ಮಾಡೋದಿಲ್ಲ, ವೈಷ್ಣವ ಮಾಡೋದಿಲ್ಲ, ಅವ್ರದ್ದು ಸಪರೇಟ್ ಡಿಪಾರ್ಟ್ಮೆಂಟ್ ಅಂತ. ನೈವೇದ್ಯ ಮಾಡದೇ ಇದ್ದವನಿಗೆ ಆಗೋ ನರಕ, ದೇವ್ರಿ ನರಕ, ಕಂಪಾರ್ಟ್ಮೆಂಟ್ಗಳೇ ಬೇರೆ. ಅಲ್ಲಿ ಒಟ್ಟಟ್ಟಿ ನೆಡುತ್ತೆ ಅವರು, ಸಪರೇಟಾಗಿ ಒಂದ್ ಕಡೆ ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಹರಿಕತಾಂ ಸರ್ ಪಾರಾಯಣಕ್ಕೆ ಉಪಯೋಗಿಸಬಾರದು, ಎಜುಕೇಟಿವ್ ವರ್ಕ್ ಅದು. ಅದನ್ನು ಕೇಳಿದ ಮೇಲೆ ದೇವ್ರ ಪೂಜೆ ಬಿಡಬಾರದು, ಕೇಳಿದ ಮೇಲೆ ವೈಷ್ಣವ ಬಿಡಬಾರದು ಅಂತ ಸಿದ್ಧಾಂತವನ್ನು ಹೇಳ್ತಾರೆ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ದೇವರ ಆರಾಧನೆ ಹೇಗೆ ಮಾಡಬೇಕು ದೃಷ್ಟಾಂತ ಕೊಡ್ತಾರೆ. ಮತ್ತೆ ಹಗಲ ನಂದ ದೀಪ ತಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನು ಬೇಡದಲೆ ಜಗದುದರ ಕೊಟ್ಟುದನು ಭುಂಜಿಸು ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ ಅಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ಒಳ್ಳೆ ದೃಷ್ಟಾಂತ. ದೇವರನ್ನು ಹೇಗೆ ಆರಾಧನೆ ಮಾಡಬೇಕು ಅಂದ್ರೆ ಹಗಲ ನಂದ ದೀಪ ತಂದದಿ, ಹಗಲಿನಲ್ಲಿರ್ತಕ್ಕಂತಹ ನಂದಾದೀಪದ ದೇವರ ಆರಾಧನೆ ಮಾಡಬೇಕು. ಬರೀ ನಂದಾದೀಪ ಅಂದ್ರೆ ರಾತ್ರಿ ಕಾಲದ ನಂದಾದೀಪ ಏನ್ ಗೊತ್ತಾ, ದೇವರಿಗೂ ಆಯ್ತು ನಮಗೂ ಆಯ್ತು ಅಂತ ಕತೆ, ನಮಗೂ ಆಯ್ತು ದೇವರಿಗೂ ಆಯ್ತು. ಆದ್ರೆ ಹಗಲ್ ನಂದಾದೀಪ ನಮಗಿಲ್ಲ, ಬರೀ ದೇವರಿಗೆ ಅಷ್ಟೇ. ಅದಕ್ಕೇನೇ ಮಾಡಿದ್ರು ಕೃಷ್ಣಾರ್ಪಣ ಮಸ್ತ ಆ ರೀತಿ ಇರಬೇಕು. ಹಗಲ ನಂದಾದೀಪ ಆ ಪದನೇ ನಮಗೆ ಒಳ್ಳೆ ನೋಡ್ತಕ್ಕಂಥ ಪದ. ನಾಲ್ಕರೊಳೊಂದು ಪುರುಷಾರ್ಥವನು ಬೇಡದರೆ ಏನನ್ನು ಕೇಳಬೇಡ. ಜಗದುದರ ಕೊಟ್ಟುದನು ಭುಂಜಿಸು ತೇನ ತ್ಯಕ್ತೇನ ಭುಂಜೀತಾಹ, ಈಶಾವಾಸ್ಯದ ಮಾತು. ದೇವರು ಕೊಟ್ಟಿದ್ರಲ್ಲಿ ಆರಾಮಾಗಿರ್ಬೇಕು ಹೊರತು ನಾವು ಕೇಳಬಾರ್ದು. ದೇವರು ಕೊಟ್ಟಿದ್ರಲ್ಲಿ ಆರಾಮಾಗಿರ್ಬೇಕು, ಸಾಕು ಅಂದ್ರೆ ಸಾಕು, ಬೇಕು ಅಂದ್ರೆ ಬೇಕು. ನಾವು ಹೇಗಿರ್ಬೇಕು ಅಂತ ಡಾಕ್ಟರ್ ಔಷಧಿ ಕೊಡ್ತಾರಲ್ಲ, ಹಾಗೆ ಊಟ ಮಾಡಬೇಕು ಅಂತ ಹೇಳಿದ ಡಾಕ್ಟರ್. ಒಂದ್ ತಗೋ ಒಂದ್ ತಗೋ, ಎರಡು ತಗೋ ಎರಡು ತಗೋ, ಡಾಕ್ಟರ್ ಮೂರು ತಗೋಬಿಡ್ಲ ಅಂತ ಕೇಳೋದಿಲ್ಲ ಅವನು. ಇವತ್ತು ನಾಳೆ ತಗೋಬೇಡ, ತಕ್ಷಣ ಬಿಟ್ಟು ಬಿಡ್ತಾರೆ. ಆ ರೀತಿ ದೇವರಲ್ಲಿ ದೇವ್ರು ಏನ್ ಕೊಡ್ತಾನಲ್ಲ ಅಷ್ಟೇ, ಏನ್ ಮಾಡಾಗಿಲ್ಲ. ಜಗದುದರ ಕೊಟ್ಟದನು ಹುಂಜಿಸು, ಅದೇನ್ ಕೊಟ್ಟರು ಡಾಕ್ಟರ್ ಏನೇ ಕೊಟ್ಟರು ಒಳ್ಳೇದು ಕೊಡ್ತಾರೆ ಅಷ್ಟು ತಾನೆ, ಅದ್ ಗ್ಯಾರಂಟಿ ಇದೆ ತಾನೆ. ದೇವ್ರು ಏನ್ ಕೊಟ್ಟರು ಒಳ್ಳೇದು ಕೊಡ್ತಾ, ಅವ್ರು ವೈದ್ಯ, ಇವರು ಭವರೋಗ ವೈದ್ಯ, ಅವನು ಕೊಟ್ಟಿದ್ದೇನು ತಗೋ ಅಷ್ಟೇ. ಆದರೆ ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ ಅಧೀನವೆಂದು ಅಡಿಗಡಿಗೆ ನೆನೆಯುತ್ತಿದೆ. ಎಂಥವ್ರು ಗೊತ್ತಾ, ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮ ಎಲ್ಲವೂ ಕೂಡ ದೇವರ ಅಧೀನ ಅಂತ ತಿಳ್ಕೊಂಡ್ಬಿಡು, ಅಲ್ಲಿ ಉದ್ಧಾರ ಆಗಿಬಿಡ್ತೀಯ ಎಂದೋ ತಿಳ್ಕೊಬೇಡ. ಅಡಿಗಡಿಗೆ ನೆನೆಯುತ್ತಿರು, ಹೆಜ್ಜೆ ಹೆಜ್ಜೆಗೆ ನೆನೆಯುತ್ತಿರು ಅಂತ ಹೇಳಿ ಅಡಿಗೆ ನೆನೆಯಕ್ಕೆ ಶುರು ಮಾಡಿಬಿಟ್ಟಿದೆ. ಅಡಿಗೆ ಅಡಿಗೆ ನೆನೆಯುತ್ತಿರು ಅಂತ ಹೇಳಿಬಿಟ್ರೆ ಮತ್ತೆ ಏನು ಅಡಿಗೆ ಏನು ಅಡಿಗೆ ಅಂತ ಆ ರೀತಿ ನಡೀಬಾರದು. ನಡಿಬೇಕಾದ್ರೆ ಅಡಿ ಹೆಜ್ಜೆ ಹೆಜ್ಜೆಗೂ ನಡಿಬೇಕು. ಒಂದ್ಸರ್ತಿ ಮಾಡಿ ನಾಳೆ ಪರೀಕ್ಷೆ, ಪ್ರತಿಯೊಂದು ಕ್ಷಣಕ್ಕೂ ಓದ್ತಿರ್ತಾರೆ. ನಾಳೆ ಓದಬೇಕು, ಓದಬೇಕು, ಪಾಸ್ ಆಗಬೇಕು, ಓದಬೇಕು. ಕ್ಷಣ ಕ್ಷಣದಲ್ಲೂ ಪುಸ್ತಕ ತೆಗಿತಿರ್ತಾರೆ. ಅಕಸ್ಮಾತ್ ಬಂದು ಪೋಸ್ಟ್ ಪೋನ್ ಆಗಿಬಿಟ್ರೆ ಹಬ್ಬ ಸದ್ಯ ಇನ್ನೂ ಟೈಮ್ ಸಿಕ್ತು ಅಂತ ಶುರು ಮಾಡುತ್ತಾರೆ. ಮತ್ತೆ ಓದ್ತಾರೆ, ಇವ್ ಬರೀ ಪಾಸ್ ಆಗ್ತಿದ್ದೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಓದ್ತಾರೆ. ಆ ಕಾನ್ಸೆಪ್ಟ್ ಇರಬೇಕು. ಹೆಜ್ಜೆ ಹೆಜ್ಜೆಗೆ ದೇವರು ನೆನೆಯಬೇಕೆ ಹೊರತು ಬಿಡಾಗಿಲ್ಲ. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು, ಮೂರು ಲೋಕದೊಳು ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವ ವಂದ್ಯನ ವಿಮನ ಮೂರ್ತಿ ಧ್ಯಾನ ಉಳ್ಳವಾಗಿ. ಎಂಥ ಪದ್ಯಗಳಿವೆಲ್ಲ ಸರಿಯಾಗಿ ಕೇಳಿದವರಿಗೆ ಮಂತ್ರ ಸಿದ್ಧಾಂತ ಎಷ್ಟು ದೊಡ್ಡದು ಅಂತ ಅರ್ಥ ಆಗಬೇಕಾದ್ರೆ ಇಂಥ ಪದ್ಯ ಕೇಳಬೇಕು. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು, ಮೂರು ಲೋಕದೊಳು. ಎಷ್ಟೊಳ್ಳೆ ಮಾತುಗಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಮಾತಾಡೋದೆಲ್ಲ ದೇವರು ಸ್ತೋತ್ರ. ಅದು ಸರ್ವಶಬ್ದ ವಾಚ್ಯತ್ವ ಗೊತ್ತಿದ್ದರೆ ಅರ್ಥ ಆಗ್ತದೆ, ಸುಮ್ಮನೆ ಕಥೆಯಲ್ಲದು ಫ್ಯಾಕ್ಟ್. ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು. ಯಾವುದು ಸರ್ವ ಕೆಲಸಗಳು? ಮಕ್ಕಳಾಡಿಸುವಾಗ, ಮಡದಿಯೊಳ ಅಕ್ಕರದೆ ನಡೆಯುವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆಯುವಾಗ, ಬಿಕ್ಕುವಾಗ, ಆಕಳಿಸುತ್ತಲಿ ದೇವಕ್ಕಿತನಯನ ಸ್ಮರಿಸುತಿ ಹನರ, ಸಿಕ್ಕ ಯಮದೂತರಿಗೆ ಆವಾವಲ್ಲಿ ನೋಡಿದರು. ಅದಕ್ಕೆ ವ್ಯಾಖ್ಯಾನ. ಸರ್ವ ಕೆಲಸಗಳು ಅಂದ್ರೆ ಮಕ್ಕಳನ್ನ ನಡೆಸೋದು ಒಂದು ಕೆಲಸ, ಮಡದಿಯೊಳ ಅಕ್ಕರದೆ ನಡೆಯುವಾಗ ಒಂದು ಕೆಲಸ, ಹಯ ಪಲ್ಲಕ್ಕಿ ಗಜ ಮೊದ ಯಾ ಪಲ್ಲಕ್ಕಿ ಬಿಟ್ಬಿಡಿ. ಸ್ಕೂಟರ್ ಮೇಲೆ ಹೋಗ್ಬೇಕಾದ್ರೂ ಕೂಡ, ಕಾರಲ್ಲಿ ಹೋಗ್ಬೇಕಾದ್ರೂ ಕೂಡ ದೇವ್ರ ಸ್ಮರಣೆ ಮಾಡಿಬಿಡಿ, ಬಹಳ ಸುಲಭ. ಪರಮಾತ್ಮ ಗರುಡ ವಾಹನ, ನಾವು ಸ್ಕೂಟರ್ ವಾಹನ, ಅಷ್ಟೇ ವ್ಯತ್ಯಾಸ. ಅಷ್ಟು ತಿಳ್ಕೊಂಡು ಸರ್ವೋತ್ತಮ ಅಂತ ಆಯ್ತಲ್ಲ ದೇವರು. ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ, ಬಿಕ್ಕುವಾಗ, ಆ ಕಳಿಸಿ ಬಿಕ್ಕಿದ ಅಕಸ್ಮಾತ್ ಬಿಕ್ ಬರೋದು ಎಷ್ಟು ಕಷ್ಟ ಆಗ್ತಿತ್ತು. ದೇವರ ಅನುಗ್ರಹ, ನಾವು ಓಡಾಡೋ ದೇವರ ಅನುಗ್ರಹ ಅಲ್ಲ, ಬಿಕ್ಕೋದು ದೇವರ ಅನುಗ್ರಹ. ಆ ಕಡೆಗೆ ಬಂದರೆ ದೇವರ ಅನುಗ್ರಹ. ಮಲಗುವಾಗಲಿ ಕುಡಿ ಮಲಗುವಾಗಲಿ ಮಾತಾಡುತ್ತಲಿ ಮೈದೊಳೆವಾಗ ಮೆಲುವಾಗ, ಇದು ಒಂದು ವ್ಯಾಖ್ಯಾನ. ಇನ್ನೊಂದು ವ್ಯಾಖ್ಯಾನ, ಮಲಗುವಾಗಲಿ ಮಲಗುವಾಗಲಿ ಕುಳಿತು ಹೇಳುತ್ತಲಿ ಮೈದೊಳೆವಾಗ ಮೆಲುವಾಗ, ಪ್ರತಿಯೊಂದು ಕೂಡ ನಮಗೆ ದೇವರ ಕರಡೆಗೆ ಅವಕಾಶ ಕೊಡುತ್ತೆ ಅಂತ ಈ ರೀತಿ ಹೇಳಿದ. ದೇವರಿಂದ ಧ್ಯಾನ ಅಂಬುದು ಹೈಲಿ ಪ್ರಾಕ್ಟಿಕಬಲ್ ಅಂತ ಹೇಳ್ತಾರೆ. ನಾವು ತಿಳ್ಕೊಂಡಿದ್ದು ಇಂಪ್ರಾಕ್ಟಿಕಬಲ್ ಅಂತೇಳಿ, ಹೈಲಿ ಪ್ರಾಕ್ಟಿಕಬಲ್. ದೇವರ ಸ್ಮರಣೆ ಒಂದೇನೆ, ಅದನ್ನೆಲ್ಲ ದಾಸರು ಹೇಳೋದ್ರಿಂದಾಗಿನೇ ಹರಿದಾಸ ಸಾಹಿತ್ಯ ನಮಗೆ ಅಷ್ಟು ಪ್ರಿಯವಾದ ಸಾಹಿತ್ಯವಾಗ್ತದೆ. ಹರಿಕಥಾಮೃತ ಸಾರ ಎಲ್ಲದನ್ನು ಕ್ರೋಢೀಕರಿಸಿಬಿಟ್ಟು ನಮಗೆ ಹತ್ತಿರ ತಿಳಿಯ ಮಾಡ್ತಾರೆ. ಹರಿಕಥಾಮೃತ ಸಂಧಿಗಳಲ್ಲಿ 32 ಸಂಧಿ ಬರೀ ತಾರತಮ್ಯ ಸಂಧಿಗಳೇ. ಗುಣ ತಾರತಮ್ಯ, ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ಬೃಹತ್ ತಾರತಮ್ಯ, ಎಷ್ಟು ಬರೀ ತಾರತಮ್ಯಗಳೇ. ಯಾತಕ್ಕೆ ಅಂದರೆ ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ. ತಾರತಮ್ಯ ಜ್ಞಾನ ಇಲ್ಲದೆ ಹೋದರೆ ಏನು ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ತಾರತಮ್ಯ ಜ್ಞಾನ ಇರಬೇಕು. ಅಷ್ಟು ತಾರತಮ್ಯ ಹೇಳ್ತಾರೆ. ಅದೇ ರೀತಿ ಶ್ವಾಸಸಂಧಿ, ವಾಯುದೇವರ ಮಹತ್ವ ಬೇಕಲ್ಲ ಶ್ವಾಸಸಂಧಿ. ವಾಯು ಜೀವತ್ವವತ್ತ ಕಾಣಬೇಕು ಅಂತಾರೆ ಶ್ವಾಸಸಂಧಿಗೆ ಹೋಗಿ.
ಪಿತೃಗಳ ಮಹತ್ವ ಗೊತ್ತಾಗಬೇಕಾ?
ಪಿತೃಗಳ ವಿಚಾರ ಸಂಧಿ, ಧ್ಯಾನದ ಮಹತ್ವನ ಧ್ಯಾನ ಪ್ರಕ್ರಿಯಾ ಸಂಧಿ, ನಾಡಿಗಳ ವಿಷಯ ತಿಳ್ಕೋಬೇಕು ನಾಡಿ ಪ್ರಕ್ರಿಯಾ ಸಂಧಿ. ಸರ್ವ ಪ್ರತೀಕ ಸಂಧಿ, ಎಲ್ಲ ಕಡೆ ದೇವರನ್ನು ಕಾಣಬೇಕು. ಅದು ಸರ್ವ ಪ್ರತೀಕ, ಎಲ್ಲ ಕಡೆಯಲ್ಲೂ ಕೂಡ ದೇವರನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ನವಗ್ರಹಗಳು ಹೆದರಬೇಡ್ರಿ, ಎಲ್ಲ ಗ್ರಹಗಳು ದೇವರ ಅಧೀನ ಅಂದ ಮೇಲೆ ದೇವರನ್ನು ಯಾಕೆ ಹೆದರ್ತೀರಿ ರಾಗಡಿ ಅಂತ ಹೇಳಿದ. ಎಲ್ಲ ಗ್ರಹಗಳು ಕೂಡ ದೇವರ ಸ್ಮರಣೆ ಮಾಡೋರು ಕಾಯ್ದುಕೊಂಡು ಹೌ ಎಂದು ನಮ್ಮ ರಕ್ಷಣೆ ಮಾಡಿದವ್ರದ್ದು ಕೆಡು ಮಾಡೋದೇ ಇಲ್ಲ. ಸಕಲ ಗ್ರಹ ಬಲ ಪರಮಾತ್ಮನಾದ್ದರಿಂದ ನವಗ್ರಹ ಪೂಜೆ ಮಾಡೋ ಗಲಾಟೆಯೊಳಗೆ ದೇವರನ್ನೇ ಬಿಟ್ಟು ಬಿಡ್ತಾರೆ ಜನ, ಹಾಗಾಗಬಾರದು. ಎಲ್ಲ ಹೋಮನೂ ಇರ್ತವೆ, ದೇವ್ರಿಗೊಂದೇ ನೆನಪಿರೋದಿಲ್ಲ, ಹಾಗಾಗಬಾರ್ದು. ಅದಕ್ಕೆ ಅದರ ಉಪ ಚಿಂತನೆ ಮಾಡಿ ಅಂತ ಹೇಳಿದ. ಸ್ನಾನ ಮಾಡಿ ಸ್ನಾನಕ್ಕೆ ಅಂತ ಹೋಗಿ ಏನಾಗ್ತದೆ ಗೊತ್ತಾಗ, ಎಲ್ಲ ದೇವತೆಗಳಿಗೂ ಸೇರ್ಕೊಂಡ್ಬಿಡ್ತಾರೆ ಅಂತ ನೀರಿನೊಳಗಾಗಲೇ. ಯಾತಕ್ಕೆ ಗೊತ್ತಾ, ನಾವು ಸ್ನಾನ ಮಾಡ್ತೀವಿ ಅಂದ್ರಲ್ಲ, ಶ್ರೀವರ್ಣಿಗೆ ಅಭಿಷೇಕವೆಂದರಿತು. ನಾವು ಮಾಡೋ ಸ್ನಾನ ಭಗವಂತ ಬಿಂಬರೂಪಿಯಾದ ಪರಮಾತ್ಮ ಒಳಗೆ ಕೂತಿದ್ದಾನೆ. ಸ್ನಾನ ಮಾಡ್ತೇವೆ ಅಂದ್ರೆ ಅಭಿಷೇಕ ಮಾಡ್ತೇವೆ ದೇವರಿಗೆ ಅಂತ ಹೋದರೆ ಗಂಗಾದಿ ತೀರ್ಥಗಳಿಗೂ ಸೇರ್ಕೊಂಡ್ಬಿಡ್ತೇವೆ ಅಂತಾಗಲೇ. ತತ್ರೈವ ಗಂಗಾ ಯಮುನಾಚೇವಿ. ನಾವು ಸ್ನಾನ ಮಾಡಿ ನಮ್ಮನೆಗೆ ತುಳಸಿ ಅಂದ್ರೆ ಬೆಳೆಸ್ತಕೋ ಅಂತ, ಮಠಕ್ಕೆ ಕೊಡೋದು ತಗೊಂಡೋಗಿದ್ದೆ. ದೇವರಿಗೆ ಕೊಡಿ ಅಂದ್ರೆ ನಮ್ದೆಲ್ಲ ಕಾಣಿಕೆ ಕೊಡ್ತಾರೆ, ನಮಗೆ ಬೇಕು ಅಂದ್ರೆ ನೇನೆ ಬೆಳೆಸ್ಕೊ, ನಾವೇ ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಮಗೇನ ಭಾವನೆ ಬರಬಾರದು, ದೇವರಿಗೆ ಅನ್ನೇ ಭಾವನೆ ಬರಬೇಕು. ದೇವರಿಗೆ ಅಂತ ನಾವು ತಗೋಬಾರ್ದು, ಆಮೇಲೆ ಅದು ಬೇರೆ, ಮತ್ತೆ ಮಠಕ್ಕೆ ಅಂತ ಮನೆಗೆ ಸಾಗಿಸಬಾರ್ದು. ಇವೆಲ್ಲ ಮನುಷ್ಯ ಮಾಡ್ತಕ್ಕಂಥ ತಪ್ಪನ್ನು ತಿದ್ದುತ್ತಾರೆ ದಾಸರು. ದೇವರ ಆರಾಧನೆ ಭಾರಿ ಸುಲಭ ಅಂತ ವರ್ಣನೆ ಮಾಡಿ ದೇವರು ಬದುಕಕ್ಕೆ ಆಗೋದಿಲ್ಲ. ಸೂಸಿಬಹ ನದಿಯೊಳಗೆ ಕೈಯಿಂದ ಈಜಿನ ದೊಡ್ಡ ಪ್ರವಾಹ ತುಂಬಿ ಬರ್ತಾ ಇದೆ. ನಾನು ಈಜಿನಿಂದ ಹೋದರೆ ಕೈ ಸೋತು ಮುಳುಗುವ ಹರಿಯ ಬಿಟ್ಟವನು, ಯಾಕೆಜ್ಜೆ ಅವ್ರ ಮುಳುಗಿ ಹೋಗಿಬಿಡ್ತಾನೆ. ಅಲ್ಲಿ ಬೇಕಾದ್ರು ನಾವೇಂದ ದಾಟಬೇಕೆ ಹೊರತು ಈಜ್ ದಾಟಕ್ಕೆ ಬರೋದಿಲ್ಲ ಇದನ್ನೆಲ್ಲ ಕೂಡ. ಆಚಾರ್ಯ ಕೃಷ್ಣಾವೃತ ಮಹಾಣವಾದ ಮಾತು, ಬಾಹುಭ್ಯಾಮ್ ಸಾಗರಂ ತರ್ತು ಕೈಯತೇತ ಪುವಾನ್ ಭುವಿ. ಬರೀ ತೋಳಿನಿಂದ ಸಮುದ್ರ ದಾಟಕ್ಕೆ ಆಗ್ತದ? ಸಾಧ್ಯ ಇಲ್ಲ. ಸಂಸಾರ ಸಮುದ್ರ ಇದು, ನಮ್ಮ ಪ್ರಯತ್ನದಿಂದ ಸಾಧ್ಯ ಇಲ್ಲ. ಇದರಡುಗ್ರಹ ಬೇಕಿದ್ದಕ್ಕೆ ಅದನ್ನು ಒತ್ತಿ ಹೇಳ್ತಾರೆ. ಈಗೆಲ್ಲ ಬಿಡಿಸಿ 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 ಹೇಳಿ ನಿಮ್ಮ ಹರಿಕಥಾಂಸಾರ ಎಲ್ಲರೂ ಯಾಕೆ ಕೇಳೋದಿಲ್ಲ ಅಂದ್ರೆ, ಎಲ್ಲರೂ ಕೇಳೋದಕ್ಕೆ ನಾವು ಬರದೇ ಇಲ್ಲ, ಕೇಳೋ ಜನಗಳೇ ಬೇರೆ, ಬಿಡೋ ಜನಗಳೇ ಬೇರೆ. ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆಯದ ಬಗ್ಗೆ ಹರಿಕಥಾಮೃತವು ಸೊಗಸುಗುದೇ. ಎಷ್ಟು ಒಳ್ಳೆ ಮಾತು, ಕಬ್ಬಿನೊಳಗೆ ರಸ ವಿತಂತನಿಗೆ ಹಬ್ಬ ಬಂದದೆ. ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆಯದ ಬಗ್ಗೆ ಹರಿಕಥಾಮೃತವು ಸೊಗಸುಗುದೇ. ಒಳ್ಳೆ ದುಷ್ಟಾಂತ, ಅದು ಬೈಯೋದಕ್ಕೂ ದುಷ್ಟಾಂತ, ಮತ್ತೆ ಹೊಗಳದಕ್ಕಲ್ಲ, ಬೈಯೋಕ್ಕೂ ದುಷ್ಟಾಂತ. ಕಬ್ಬಿನೊಳಗೆ ರಸ ವಿತಂತನಿಗೆ ಹಬ್ಬ ಬಂದದೆ, ಒಂದು ಹಲ್ಲು ಇಲ್ಲ, ಒಳ್ಳೆ ಕಬ್ಬಿನ ಕೋಲು ಕೊಟ್ಟರು. ಆಚಾರ ಕೂತಿದ್ದಾರೆ ಸುಮ್ಮನೆ, ಏನು ಭಾರಿ ವೈರಾಗ್ಯ ಬಂದಿದೆ ಅಂದ್ರೆ, ವೈರಾಗ್ಯ ಅಲ್ಲ, ಅಲ್ಲೇ ಇಲ್ಲ ಪಾಪ, ಇಲ್ಲ ಇಲ್ಲವೇ ಇಲ್ಲ, ಅಲ್ಲಿಲ್ಲ, ಪಕ್ಕದಲ್ಲಿ ಬಿಷಣ್ಣಿಲ್ಲ. ಕಬ್ಬಿನೊಳಗೆ ರಸ ವಿದಂತನಿಗೆ ಹಬ್ಬ ಬಲ್ಲದೆ, ಹರಿಕಥಾಮೃತ ಸಾರ ಇದು. ಅವರಿಗೆ ಇದೇ ಇಲ್ಲ, ಅಲ್ಲೇ ಇಲ್ಲ, ಹಲ್ಲು ವಿಚಾರ ಶಕ್ತಿ ಇಲ್ಲ, ಅವರಿಗೆ ತಿಳಿಯೋದಿಲ್ಲ. ಇನ್ನೂ ಕೆಲವರು ಇದ್ದಾರೆ, ಭಾಗ್ಯ ಯೌವನ ಮಬ್ಬಿನಲ್ಲಿ, ಮಬ್ಬು ಅಂದ್ರೆ ಮಂಕತನ ಗೊತ್ತಿರೋ ಅಂಥವರೇ. ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆಯದ ಬಗ್ಗೆ ಹರಿಕಥಾಮೃತವು ಸಗಸುಗುದೇ. ಅಷ್ಟು ಸಂಬಳ ಇಷ್ಟು ಸಂಬಳ, ದೇವ್ರ ಬಗ್ಗೆ ಏನು ಯೋಚನೆ ಇಲ್ಲ. ಅಷ್ಟು ಲಕ್ಷಗಟ್ಟಲೆ ಸಂಬಳ ಕೊಡ್ತಾರೆ ಅಂತ ಹೇಳಿ 24 ತಾಸು ಕೂತಿರ್ತಿರಲ್ಲ, ಜನ್ಮ ಜನ್ಮದಲ್ಲಿ ಪರಮಾತ್ಮ ಕಾಪಾಡ್ತಾನಲ್ಲ, ಅವನ್ಯಾಕೆ ಬರ್ತಿದ್ದೀರಿ ಹಾಗಿದ್ರೆ? ಇಲ್ಲ, ಲಕ್ಷ ಕೊಡ್ತಾನೆ ಕರೆಕ್ಟು. ಕಲ್ಪ ಕಲ್ಪಗಳಲ್ಲಿ ವಿಶ್ವಜೀವರಿಗೆ ಅನ್ನ ಕಲ್ಪಕನು ನೀನೆರಳು ಭ್ರಾಂತಿಯಿಂದ. ಪ್ರತಿ ಕಲ್ಪದಲ್ಲೂ ಅನ್ನ ಕೊಡೋದು ಯಾರು? ಅನ್ನ ತಿನ್ನೋ ಬಾಯಿ ಕೊಡೋದು ಯಾರು? ಅನ್ನ ಕಲಸೋ ಕೈ ಕೊಡೋದು ಯಾವನು? ಒಳಗೆ ಜೀವನ ಮಾಡಿಸೋನು ಯಾರು? ಅವನು ದೇವರು ಬಿಟ್ಟುಬಿಟ್ಟಿದ್ದೀರಲ್ಲ. 10-20 ಒಂದೆರಡು ಲಕ್ಷಕ್ಕೇನೆ ದೇವರು ಮರೆಯೋದಾದರೆ ಎಲ್ಲ ಮಾಡೋ ದೇವರನ್ನ ಹೇಗೆ ಬರೆದಿದ್ದೀರಿ ನೀವೀಗ? ಅಂದ್ರೆ ಲಿಮಿಟೆಡ್ ಸಹಾಯ ಮಾಡೋರನ್ನ 24 ತಾಸು ಮೆಚ್ಚುತ್ತೀರಿ, ಜನ್ಮ ಜನ್ಮದ ಬಂಧುವನ್ನ ನೀವು ಕೈಬಿಡ್ತೀರಲ್ಲ, ಹೇಗೆ ಸಾಧ್ಯ? ಅದಕ್ಕೆ ಮಬ್ಬು ಅಂತ ಕರೀತ, ಮೋಹ ಇದು. ಒಂದು ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆಯದ ಬಗ್ಗೆ ಹರಿಕಥಾಮೃತವು ಸಗಸುವುದೇ. ಅವರ ಕಥೆ ನಮಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು, ಈಗ ಹರಿದಾಸ ಸಾಹಿತ್ಯದ ಹಿರಿಮೆಯನ್ನ, ದೇವರ ಮಹಿಮೆ ಹಿರಿಮೆಯನ್ನ, ಹರಿಕಥಾಮೃತ ಸಾರ ಬಗೆ ಬಗೆಯಲ್ಲಿ ಹೇಳ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಗ್ರಂಥ, ನಮ್ಮೊಂದು ವಿಶೇಷ, ಎಲ್ಲರೂ ಓದಬಹುದಾದ ಗ್ರಂಥ. ಮತ್ತೆ ಕೆಲವನ್ನು ಕೇಳಬಹುದು, ಓದಾಗಿಲ್ಲ, ಕೆಲವು ಓದಬಹುದು, ಅದು ನಾವೇ ಓದೋದಿಲ್ಲ, ಆ ವಿಚಾರ ಬೇರೆ, ಓದೋದು ನಾವು ಓದೋದಿಲ್ಲ. ಓದಬಾರದು ಬಿಟ್ಟರೆ ಬೈತೈತೆ, ಬೇಡ ಅಂತಾರೆ, ಬೇಡ ಅಂತಾರೆ ಅಂತ. ಹರಿಕಥಾಮೃತ ಆಗಲ್ಲ, ಎಲ್ಲರೂ ಓದಬಹುದಾದ, ತಿಳ್ಕೊಬೇಕು, ಬಾಯ್ಪಾಠ ಮಾಡಬಹುದಾದಂತಹ ಒಂದು ಮಾಡಲೇಬೇಕಾದಂಥ ಗ್ರಂಥ ಅದು. ಕೇವಲ 1013 ಪದ್ಯಗಳಲ್ಲಿ ಅಷ್ಟೆಲ್ಲ ವಿಷಯವನ್ನು ದಾಸರು ಎಷ್ಟು ಉಪಕಾರ ಮಾಡಿದ್ದಾರೆ ಅಂದರೆ, ಫಲಸೂತ್ರ ಸಂಧಿಯಲ್ಲಿ ಹೇಳ್ತಾರೆ, ನರಕಂಠೀರವ ಸುಕುಮಾರ ಸಾತ್ವಿಕರಿಗೆ ಮಾಡಿದ ಮರ್ಯಾದ ಉಪಕಾರ ಅಂತ ಹೇಳ್ತಾರೆ. ಕೆಲವು ಉಪಕಾರ ಮರೆತು ಬಿಡಬಹುದು, ಎಂದು ಜನ್ಮ ಜನ್ಮದ ಆಸ್ತಿ ಆದ್ದರಿಂದ ಮರ್ಯಾದ ಉಪಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ, ಮಣಿಖಚಿತ ಹರಿವಾಣದೋಡು ವಾರಣ ಸುಭೋಜ್ಯ ಪದಾರ್ಥಗಳ ನಿರಿಸಿ. ಒಳ್ಳೆ ದೃಷ್ಟಾಂತ, ಒಂದು ಬಂಗಾರದ ತಟ್ಟೆ, ಮಧ್ಯೆ ಎಲ್ಲ ಮಣಿಗಳಿಂದ ಅದಕ್ಕೆ ಕಂಪಾರ್ಟ್ಮೆಂಟ್ಸು, ಬಂಗಾರದ ತಟ್ಟೆ ಮಣಿಗಳಿಂದ ಅದು ಭಾಗಗಳು, ಅದ್ರ ತುಂಬ ವಾರಣ ಸುಭೋಜ್ಯಗಳು, ಎಲ್ಲ ದೇವರ ನಿವೇದ್ಯ ಮಾಡಿದಂಥ ಪಂಚಭಕ್ಷ ಪರಮಾನ್ನ ಹಾಕಿ ತಿನ್ನಯ್ಯ ಅಂತ ಕುಶಲಿ ಹಾಗಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಣಿಖಚಿತ ಹರಿವಾಣದೊಳಗೆ ಸಕಲ ವಾರಣ ಸುಭೋಜ್ಯ, ವಾರಣವಾಗಿ ಎರಡರ್ಥ, ವಾರಣ ಅಂದ್ರೆ ಒಳ್ಳೆಯದು, ವಾರಣವಾಗಿ ಮನೆ ಇಡೋದು ಅಂತಾರಲ್ಲ ಹಾಗೆ, ಓರಣ ವಾರಣ, ವಾರಣ ಅಂದ್ರೆ ಆನೆ, ಆನೆ ತಿನ್ನಷ್ಟು ಬಡಿಸಿ ಕೂತ್ಬಿಟ್ಟಿದ್ದಾರೆ, ಇದ್ಬಿಟ್ಟು ಡಸ್ಟ್ಬಿನ್ ನಲ್ಲಿ ತಿಂತೀವಿದ್ರೆ ಏನ್ ಮಾಡ್ಬೇಕು ಅವರನ್ನ? ಮಣಿಕಚ್ಚ ಹರಿವಾಣನೂ ಬಿಟ್ಟ, ಭಕ್ಷ್ಯಭೋಜನೂ ಬಿಟ್ಟ, ಎಲ್ಲ ತಿನ್ನಕ್ ಹೋದ್ರೆ ಇಂಥ ಒಳ್ಳೆ ಮಣಿಕಚ್ಚಿತ ಪರಿಮಾಣ ಸರಿಯಾದದ್ದು ಅಲ್ರಿ. ಹರಿಕಥಾಸರ ಗ್ರಂಥ ಅಕ್ಷರಗಳಿದೆ, ಅದು ಸುವರ್ಣ ಆಗುತ್ತಾ ಅಂದರೆ ವರ್ಣ ಸುವರ್ಣ ಅದೇ ಅಕ್ಷರ. ವರ್ಣ ಅಂದ್ರೆ ಅಕ್ಷರ, ಒಳ್ಳೆ ಅಕ್ಷರ ಸುವರ್ಣ ಅಂತ ಕರೆಯೋದು. ಸುವರ್ಣದ ತಟ್ಟೆ ಹರಿಕಥಾಮೃತ ಸಾರ. ಅದ್ರ ತುಂಬಾ ಭೋಜ್ಯ ಪದಾರ್ಥಗಳು, ಭಗವನ್ ಮಹಿಮೆಗಳು. ಅದನ್ನ ತಿನ್ನೋದು ಅಂದ್ರೆ ಕೇಳೋದು, ಅದನ್ನು ಮಾಡಿದರೆ ಎಷ್ಟು ಉದ್ಧಾರ ಆಗ್ತೇವೆ ನಾವು. ಅದನ್ನು ಬಿಟ್ಟುಬಿಟ್ರೆ ಎಷ್ಟು ಮನುಷ್ಯ ಹಾಳಾಗ್ತಾನೆ. ಲೌಕಿಕ ಓದ್ತಾರೆ, ದೊಡ್ಡ ಅಧಿಕಾರಿ ಆಗ್ತಾನೆ, ಲಕ್ಷಾಂತರ ಸಂಬಳ ಬರ್ತದೆ. ಅಧ್ಯಾತ್ಮ ಓದ್ತ ಅಕ್ಷರಗಳಿಂದ ಮುಂದೆ ಬಂದ ಅವನು, ಅಕ್ಷರಗಳಿಂದ ಮುಂದೆ ಬಂದ. ಇದು ವೇದಾಂತದ ಅಕ್ಷರಗಳಿಂದ ವೈಕುಂಠ ಲೋಕವನ್ನು ಸೇರ್ತಾನಾದ್ರಿಂದಾಗಿನೇ ಅಂತ ವೈಕುಂಠದ ಸ್ವಾಮಿ ಭಗವಂತ ಅವನ ಹರಿಕಥಾಮೃತ ಸಾರದ ಮೂಲಕ ಅವನು ಮೊಮ್ಮೆ ಹೇಳಿಕೊಟ್ಟಿದ್ದಾನಾದ್ರಿಂದ ಅದನ್ನು ತಪ್ಪದೆ ಓದಬೇಕು, ಕೇಳಬೇಕು, ಹೇಳಬೇಕು ಉಳಿದವರಿಗೆ ತಿಳಿಸ್ಬೇಕು. ಈಗೇನೋ ಅನಿಸೋದಿಲ್ಲ, ಆಮೇಲೆ ಗೊತ್ತಾಗುತ್ತೆ ಒಳ್ಳೆಯದಾಯ್ತು ನಮಗೆ ಅಂತ ನೆನೆಸ್ತಾರೆ ಆಮೇಲೆ. ಅಂತ ಒಂದು ಶ್ರೇಷ್ಠವಾದಂಥ ಕೃತಿಯನ್ನ ಇಲ್ಲಿ ಪೂರ್ತಿ ಹೇಳೋದಕ್ಕೋಸ್ಕರ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ದಲ್ಲ, ಪರಿಚಯ ಮಾಡಿಕೊಡೋಕೆ ಅಷ್ಟೇನೆ. ಅದರ ನಮ್ಮ ಇವತ್ತು ವ್ಯಾಸಬದ್ಧ ಸಂಶೋಧನಾ ಪ್ರತಿಷ್ಠಾನದಿಂದ ಆ ಕಾರ್ಯಕ್ರಮ ನಡೆದಿದೆ. ಮತ್ತೆ ಒಂದು ವಿಶೇಷ ಆದ ನಿಮಗೆ ಗೊತ್ತಿದೆ, ಹರಿಕಥಾಂಸಾರವನ್ನು ಯಾರು ಪೂರ್ತಿ ಒಪ್ಪಿಸ್ತಾರೋ ಅವರಿಗೆ 5,000 ರೂಪಾಯಿಗಳ ಬಹುಮಾನ ಅಂತ ಅನೌನ್ಸ್ ಮಾಡಿದ್ರು. ಈಗ ಚೇಂಜ್ ಮಾಡಿದ್ವಿ, 10,000 ರೂಪಾಯಿಗಳ ಬಹುಮಾನ ಅಂತ ಹೇಳಿದೆ. ಅದು ಕಲಿಯೋರ ಅವಶ್ಯಕತೆ ಒಪ್ಪಿಸ್ತೀವಿ, ಅದು ಪೂರ್ತಿ ಒಪ್ಪಿಸ್ಬೇಕಷ್ಟೇ. ಆ ರೀತಿ ಒಪ್ಪಿಸಿದವರು ಇದ್ದಾರೆ. ಹಿಂದೆ ಹೇಳಿದ 6 ವರ್ಷದ ಹುಡುಗಿ ಪೂರ್ತಿ ಒಪ್ಪಿಸಿದ, ಸ್ಕೂಲ್ಗೆ ಸೇರಿದ್ದಿಲ್ಲ ಅವಳು ಇನ್ನೂ ಕೂಡ. ಅಂತ ಇಡೀ ಹರಿಕಥಾಂಸಾರ ಒಪ್ಪಿಸಿದ ಹುಡುಗಿ ಒಬ್ಬಳಿದ್ದು, ಇಲ್ಲೋ 60 ವರ್ಷದ ವೃದ್ಧಳು ಒಬ್ಬ ಹುಬ್ಬಳ್ಳಿಯವರು, 60 ವರ್ಷ ಆಗಿತ್ತು ಅವರಿಗೆ. ಫೋನ್ ಮಾಡಿದ್ರು, ಆಚಾರ್ಯ ನಿಮ್ಮದು ನೋಡಿದೆ ನಾನು ಒಪ್ಪಿಸ್ಬೋದಾ ಅಂತ ಕೇಳಿದ್ರು. ನಮ್ಮದು ಏಜ್ ಲಿಮಿಟೇ ಇಲ್ಲ, ಅದರಿಂದ ಸಂತತಮ್ ಚಿಂತೆ ಏನಂತ ಮಂತಕಾಲ ವಿಶೇಷದ ವೆಗಾಟ್ ಹೇಳ್ಬೋದು ಹೇಳಿ ಅಂತ ಹೇಳಿದ್ರೆ 3 ವರ್ಷ ತಗೊಂಡ್ರು ಪಾಪ. ತಗೊಂಡು ಬಂದರು, ಬಂದ್ಬಿಟ್ಟು ಒಪ್ಪಿಸಿದ್ರು, ಬಿಡಲಿಲ್ಲ. ಅಷ್ಟೇ ಅಲ್ಲ, 100 ದಿನ ಹೇಳ್ಕೊಡ್ತಿದ್ದಾರೆ ಆಮೇಲೆ ಅವರಿಗೆ ಒಪ್ಪಿಸಿದ್ದು. ಅಷ್ಟೇ ಅಲ್ಲದೇನೆ ಹೇಳ್ಕೊಟ್ಟು ಎಷ್ಟೋ ದಿನ ತಯಾರು ಮಾಡ್ತಿದ್ದಾರೆ. ಮತ್ತೆ ಅದರಿಂದ ಬರೀ ಗ್ರಂಥ ಉಳಿಯೋದಲ್ಲ, ಸಂಸ್ಕೃತಿ ಉಳಿತದೆ, ಜ್ಞಾನ ಉಳಿತದೆ, ಎಲ್ಲರೂ ಅದು ಉಪಯೋಗ. ಗಂಡಸರು ಹೆಂಗಸರು ಅಂತ ಭೇದ ಇಲ್ಲ, ಚಿಕ್ಕವರು ದೊಡ್ಡವರು ಅಂತಿಲ್ಲ. ಟೈಮಿಂಗ್ಸ್ ಇಲ್ಲ ನಮ್ಮಲ್ಲಿ, ಯಾವುದೋ ಕಾಲಕ್ಕೂ ಜಗನ್ನಾಥ ಆರಾಧನೆ ಮುಂದೆ ಒಪ್ಪಿಸಿ ಅಂತಿಲ್ಲ. ಆಲ್ ದಿ 12 ಮಂತ್ಸ್ ಎನಿ ಟೈಮ್ ನೀವು ಒಪ್ಕೊಂಡ್ಬಿಟ್ರೆ ಒಪ್ಪಿಸ್ಬೋದು. ಅದರ ಪೂರ್ತಿ ಸರಿಯಾಗಿ ಒಪ್ಪಿಸ್ಬೇಕಷ್ಟೇ. ನಾನು ಹೈದರಾಬಾದ್ಗೆ ಹೋದಾಗ ಅಲ್ಲೊಬ್ರು ಒಪ್ಪಿಸಿದ್ರು, ಪಾಪ ಅವ್ರಿಗೆ ಕನ್ನಡನೇ ಬರೋದಿಲ್ಲ, ಕನ್ನಡ ಓದಕ್ಕೂ ಬರಲ್ಲ, ಬರಲಕ್ಕೂ ಬರೋದಿಲ್ಲ. ಅಂಥವ್ರು ಪಾಪ ಓದ್ತಾರೆ ಅಂತ ತಿಳ್ಕೊಂಡು ಎಷ್ಟು ಶ್ರದ್ಧೆ ಇರ್ತದೆ. ಇನ್ನೊಬ್ರು ಮೈಸೂರವ್ರ ಮನೆ ಒಪ್ಪಿಸೋಗಿದ್ದಾರೆ, ಭಾರಿ ಚೆನ್ನಾಗಿ ಒಪ್ಪಿಸಿದ್ದಾರೆ. ಮುಂದಿನ ತಿಂಗಳು ಅವರಿಗೆ ಪ್ರೈಸ್ ಕೊಡೋ ವ್ಯವಸ್ಥೆ ಇದೆ ಪೂರ್ತಿಯಾಗಿ. 33 ಸಂಧಿ ಕೂಡ ಫಸ್ಟ್ ಕ್ಲಾಸಾಗಿ ಒಪ್ಪಿಸಿ ರಾಗಬದ್ಧವಾಗಿ ಹೇಳ್ತಾರೆ, ಅದು ಕೂಡ ಭಾರಿ ವಿಶೇಷ. ಮುಂದಿನ ತಿಂಗಳು ಅದು ರಾಮನವಮಿ ಕಾಲಕ್ಕೆ ಒಂದು ಪ್ರೋಗ್ರಾಮ್ ಮಾಡ್ತೀವಿ, ಆ ಸಮಯದಲ್ಲಿ ಅವಾಗ ಕೂಡ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಆ ರೀತಿ ಕಲಿತು ಉದ್ಯೋಗ ಮಾಡಿಕೊಂಡ್ರೆ ನಿಜವಾಗಲೂ ಕೂಡ ಜಗತ್ತೇ ಉಳಿತದೆ. ಜಗನ್ನಾಥದಾಸರ ಕೃತಿ ಜಗನ್ನಾಥನನ್ನು ತೋರಿಸ್ತಕ್ಕಂಥ ಕೃತಿ, ಜಗತ್ತನ್ನೇ ಉಳಿಸ್ತಕ್ಕಂಥ ಕೃತಿ. ಮಧ್ವಸಿದ್ಧಾಂತ ಅಂತ ಹೇಳಿದರೆ ಲೋಕೋದ್ಧಾರದ ಕೃತಿ, ಅದರ ಪ್ರಯೋಜನ ಪಡಿತಕ್ಕಂಥ ಒಂದು ಶ್ರದ್ಧೆ ನಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಈ 4 ಮಾತುಗಳನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾನ. ಮುಂಜಾನೆ ಕಾರ್ಯಕ್ರಮ ಇಟ್ಕೊಳ್ಳಿ, ಕ್ವಿಜ್ ಆಗುತ್ತಾ ಇವತ್ತು, ಅರ್ಜೆಂಟ್ ಮೀಟಿಂಗ್ ಇದೆ, ಇವತ್ತು ಮೀಟಿಂಗ್ ಇದೆ, ಅದರಿಂದ ಪೋಸ್ಟ್ಪೋನ್. ಇವೊಂದು ವೇದಾಂತದಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದಾರೆ ಅವತ್ತು, ಅದು ಬೇಗ ಹೋಗಬೇಕು. ಈಗ ಸ್ವೀಟ್ ಕಾರ್ಯಕ್ರಮ ತಯಾರಾಗಿದ್ದರೆ ವೇಸ್ಟ್ ಏನಾಗಲ್ಲ, ಮುಂದೆ ಬಂದಾಗ ಅದನ್ನು ಮಾಡಿ ಮುಗಿಸೋಣಂತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವೇ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಷೇನ ಪ್ರಿಯತಾಂ ಕಮಲಾನಯ. ನಮ್ಮ ಹೆಚ್ಚಾಗಿದೆ.